ಮಾಂ ಸಂಜೀವಯತ್ಯ ಶಿರಶಕ್ತಿಧರಸ್ವಧಾಂ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಲಸತು ಶ್ರೀಮದ್ ಆನಂದ ತೀರ್ಥೇಂದ್ರನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಹೃಂತತಿ ವಾಣಿತೇ ಕರವಾಣ್ಯಂಬ ಚರಣೌ ಹೃತಿ ಸರ್ವತಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ ಉಮೇಶಾದ್ಯಾಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ ವಾದಿರಾಜಗುರೂನ್ ವಂದೇ ರಘೂತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ ಪೃಥ್ವೀಮಂಡಲ ಮಧ್ಯಸ್ಥಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಃ ತಾನ್ನಮಸ್ಯೇ ಗುರೂನ್ ಮಮ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಶ್ರೀಮದ್ ವಿಷ್ಣುಂಗ್ರಿ ನಿಷ್ಠಾ ಅತಿಗುಣಗುರುತಮ ಶ್ರೀಮದಾನಂದತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲಜಲ ಸತ್ಪಾಂಸವೋ ಅಸ್ಮಾನ್ ಪುನಂತು ವಾಚಾಂ ಯತ್ರ ಪ್ರಣೇತ್ರೀ ತ್ರಿಭುವನಮಹಿತಾ ಶಾರದಾ ಶಾರದೇಂದುಜ್ಯೋತ್ಸ್ನಾ ಭದ್ರಸ್ಮಿತಶ್ರೀ ಧವಲಿತಕುಭಾ ಪ್ರೇಮ ಭಾರಂಬಭಾರ ಪರಮ ಪವಿತ್ರವಾದ ಶ್ರೀಹರಿವಾಯುಸ್ತುತಿಯಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಶ್ರೀಮದ್ ಆಚಾರ್ಯರ ಮುಖವನ್ನು ವರ್ಣನೆ ಮಾಡ್ತಾ ಉದ್ಯನ್ ಮಂದಸ್ಮಿತ ಶ್ರೀ ಮೃದು ಮಧು ಮಧುರಾಲಾಪ ಪೀಯೂಷ ಧಾರಾ ಪೂರಾ ಶೇಕೋಪ ಶಾಂತ ಸುಖ ಸುಜನ ಮನೋಲೋಚನಾ ಪೀಯಮಾನ ಸಂದ್ರಕ್ಷೇ ಸುಂದರಂ ಸಂದುಹದಿಹ ಮಹದಾನಂದ ಮಾನಂದ ತೀರ್ಥ ಶ್ರೀಮದ್ವಕ್ತ್ರೇಂದು ಬಿಂಬಂ ದುರಿತ ನುದುರಿತಂ ನಿತ್ಯ ದಾಹಂಕದಾನು ಶ್ರೀಮದಾಚಾರ್ಯರ ಸುಂದರವಾದಂತಹ ಆನಂದವನ್ನು ತಂದುಕೊಡತಕ್ಕಂತಹ ಮತ್ತು ಉದ್ಯನ್ ಮಂದಸ್ಮಿತ ಶ್ರೀ ಉದಿಸ್ತಕ್ಕಂತಹ ಹೊರಹೊಮ್ಮತಕ್ಕಂತಹ ಮಂದಹಾಸದ ಕಾಂತಿಯಿಂದ ಕೂಡಿರತಕ್ಕಂತಹ ಮೃದು ಮಧುರ ಆಲಾಪ ಪೀಯೂಷ ಧಾರಾ ಪೂರಾ ಶೇಖ ಉಪಶಾಂತ ಸುಖಿಲ ಸುಜನ ಮನೋ ಶಾಂತ ಮನೋ ವಚನ ಆಪೀಯಮಾನ ಮನೋನಯನಗಳಿಂದ ಅರ್ಥ ಹೇಳ್ತಾರೆ ಆಚಾರ್ಯರ ಮುಖವನ್ನು ಜನರು ತಮ್ಮ ಮನಸ್ಸು ಮತ್ತು ಕಣ್ಣುಗಳಿಂದ ಹೀರ್ತಾರಂತೆ ಮನಸ್ಸು ಮತ್ತು ತಮ್ಮ ಕಣ್ಣುಗಳಿಂದ ಹೀರ್ತಾರೆ ಯಾತಕ್ಕೆ ಅಂದರೆ ಶಾಂತಾಸುಖ ಅವರ ಅಸುಖವೆಲ್ಲ ಪರಿಹಾರ ಆಗಿಬಿಟ್ಟಿದೆ ದುಃಖವೆಲ್ಲ ಪರಿಹಾರವಾಗಿದೆ ಅಂತ ಅರ್ಥ ದುಃಖ ಪರಿಹಾರವಾದಾಗ ಯಾರಿಂದ ದುಃಖ ಪರಿಹಾರವಾಯಿತೋ ಅವರನ್ನು ನೆನೆಸ್ತಕ್ಕಂಥದ್ದು ಪದ್ಧತಿ ಆಚಾರ್ಯರ ಮುಖದರ್ಶನದಿಂದ ಶಾಂತಾಸುಖ ಸುಜನ ಮನೋಲೋಚನಾ ಪೀಯಮಾನಂ ದುಃಖ ಕಳೆದುಕೊಂಡಂತಹ ಸಜ್ಜನರ ಕಣ್ಣು ಮತ್ತು ಮನಸ್ಸುಗಳಿಂದ ಹೀರಲ್ಪಡತಕ್ಕಂತಹ ಆಚಾರ್ಯರ ಮುಖವನ್ನು ಯಾವಾಗ ಕಾಣುತ್ತೇನೋ ಆಚಾರ್ಯರ ಮುಖದರ್ಶನದಿಂದ ಅವರ ಅಸುಖ ಹ್ಯಾತಕ್ಕೋಯ್ತು ಅಂದರೆ ಮೃದು ಮಧು ಮಧುರ ಲಾಪ ಪೀಯೂಷ ಧಾರ ಪೂರಾ ಶೇಖ ಉಪಶಾಂತ ಅಲ್ಲಿಗೆ ಅನ್ವಯ ಅವರ ಮೃದು ಮಧುರವಾದಂತಹ ಅಮೃತದಂತಹ ಮಾತುಗಳ ಪ್ರವಾಹದಿಂದಾಗಿ ಸಜ್ಜನರ ದುಃಖವೆಲ್ಲ ಪರಿಹಾರವಾಗೋದರಿಂದ ಅವರು ಅತ್ಯಂತ ಕೃತಜ್ಞತೆಯ ಸಂಕೇತವಾಗಿ ಆಚಾರ್ಯರ ಮುಖವನ್ನು ತಮ್ಮ ಕಣ್ಣು ಮತ್ತು ಮನಸ್ಸುಗಳಿಂದ ಹೀರ್ತಾರೆ ಅಷ್ಟು ಭಕ್ತಿಯಿಂದ ನೆನೆತಾರೆ ಅಂತ ಅರ್ಥ ಒಳ್ಳೆಯ ಕಾವ್ಯವಾಗಿ ಶಾಸ್ತ್ರವಾಗಿ ಹೇಳ್ತಾರೆ ಆಚಾರ್ಯರ ಮುಖದಿಂದ ಹೊರಬರತಕ್ಕಂತಹವಳೆಲ್ಲ ಅತಿಶ್ರೇಷ್ಠವಾದಂತಹ ದುಃಖ ಪರಿಹಾರಕವಾದ ಮಾತುಗಳು ಅಂತ ಅರ್ಥ ನಮಗೆ ಎಷ್ಟೊತ್ತು ಬಹಳ ದುಃಖದಲ್ಲಿದ್ದ ಕಾಲಕ್ಕೆ ಪರಿಹಾರವಾಗತಕ್ಕಂಥ ಉಪಾಯದ ಮಾತು ಹೇಳಿದ ತಕ್ಷಣ ಖುಷಿಯಾಗಿಬಿಡುತ್ತೆ ಭಾರಿ ರೋಗ ಆಗ್ತದೆ ಇದಕ್ಕೆ ಔಷಧಿಗಳು ಅದಕ್ಕೆ ಯೋಚನೆ ಮಾಡ್ತೀರಿ ಅಂತಷ್ಟು ಖುಷಿಯಾಗಿಬಿಡುತ್ತೆ ಆ ಮಾತು ಕೇಳ್ತಿರ್ಲಿಕ್ಕೆ ಆನಂದವಾಗುತ್ತೆ ಇವತ್ತು ಅಂತಿಂತಕ್ಕೆ ಔಷಧಿ ಹೇಳಿದಾಗಲೇ ಖುಷಿಯಾಗೋದಾದರೆ ಈ ಸಂಸಾರ ಅಂತಕ್ಕಂಥ ದೊಡ್ಡ ರೋಗಕ್ಕೆ ಔಷಧಿಯನ್ನು ತಮ್ಮ ಮಾತುಗಳ ಮೂಲಕ ಶ್ರೀಮದ್ ಆಚಾರ್ಯರು ತಿಳಿಸಿದಾಗ ಎಷ್ಟು ಖುಷಿಯಾಗುತ್ತೆ ಸಜ್ಜನರಿಗೆ ಎಲ್ಲ ದುಃಖವೂ ಪರಿಹಾರ ಆಗಿಬಿಟ್ಟು ಆಚಾರ್ಯರ ಮುಖವನ್ನು ಮತ್ತೆ ಮರೀಲಿಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಆರಾಧನೆ ಮಾಡ್ತಾರೆ ಅಂತ ಅರ್ಥ. ಆಪೀಯಮಾನಂ ಸುಂದರಂ ಸಂದುಹದಿಹ ಮಹದಾನಂದ ಆನಂದ ತೀರ್ಥ, ಮಹದಾನಂದಂ ಸಂದುಹತ್, ನಮಗೆಲ್ಲ ಹತ್ತರವಾದ ಆನಂದ ಕೊಡತಕ್ಕಂತಹ, ಅಲ್ಲಿ ಶಾಂತ ಅಸುಖ ಅಂತ ಹೇಳಿ ದುಃಖ ಕಳೀತಕ್ಕಂತಹ, ಅದು ನೆಗೆಟಿವ್ ಆಗಿ ಪಾಸಿಟಿವ್ ಆಗಿ ಸುಖ ಕೊಡತಕ್ಕಂತಹ, ದುಃಖ ಕಳೆಯೋದೊಂದು ಸುಖ ಕೊಡೋದೊಂದು, ಅನಿಷ್ಟ ನಿವೃತ್ತಿ ಇಷ್ಟ ಪ್ರಾಪ್ತಿ. ವೈದ್ಯರೆಲ್ಲ ಅನಿಷ್ಟ ನಿವೃತ್ತಿ ರೋಗವನ್ನು ಪರಿಹಾರ ಮಾಡ್ತಾರೆ, ಆದರೆ ನಮಗೆ ಬೇರೆ ಸುಖ ಏನು ಕೊಡೋ ಶಕ್ತಿ ಅವರಿಗೆಲ್ಲ. ಜೊತೆಗೆ ಒಂದು ದುಃಖನೂ ಇರುತ್ತೆ, ಇಷ್ಟ ಬ್ಯೂಲ್ ನೋಡಿದಾಗ ಗಾಬರಿನೂ ಆಗುತ್ತೆ, ಸ್ವಲ್ಪ ದುಃಖನೂ ಆಗ್ಬೋದು, ಅದಕ್ಕೆ ಬೇಗ ಮಾಡಿದರೆ ಸ್ವಲ್ಪ ಖುಷಿ ಆಗ್ಬೋದು, ಅದು ಪಾಸಿಟಿವ್ ಅಲ್ಲ ಎಷ್ಟು ಮಾಡಿದರೂ ಕೂಡ. ಆದರೆ ಆಚಾರ್ಯರು ಹಾಗಲ್ಲ, ಅನಿಷ್ಟ ನಿವೃತ್ತಿ ಇಷ್ಟಪ್ರಾಪ್ತಿ ಎರಡನ್ನೂ ಮಾಡ್ತಾರೆ ಅಂತ ಹೇಳೋದಕ್ಕೋಸ್ಕರ ಮಹದಾನಂದಂ ಸಂದುಹದಿಹ ಮಹದಾನಂದ ಮಾನಂದ ತೀರ್ಥ ಶ್ರೀಮದ್ ವಕ್ತೃಂದು ಬಿಂಬಂ ಅಂಥ ಶ್ರೀಮದ್ ಆಚಾರ್ಯರ ಶ್ರೀಮತ್ ಕಾಂತಿಯಿಂದ ಕೂಡಿದಂತಹ. ಶ್ರೀಮತ್ ಎಂಬುದಕ್ಕೆ ಸಾಮಾನ್ಯವಾದ ಅರ್ಥ ಕಾಂತಿಯಿಂದ ಕೂಡಿದಂತಹ. ಶ್ರೀ ಅಂದರೆ ಭಾರತೀ ದೇವಿ, ಶ್ರೀಮತ್ ಅಂದರೆ ಭಾರತೀ ದೇವಿಯನ್ನು ಹೊಂದಿರತಕ್ಕಂತಹ. ವಕ್ತೃಂದು ಬಿಂಬಂ ಮುಖಚಂದ್ರನನ್ನ ಆಚಾರ್ಯ ಬಾಯಿಯಿಂದ ಭಾರತಿ ಬರೆ ಸಾಕ್ಷಾತ್ ಭಾರತೀ ದೇವಿಯೇ ಬರೋದು. ಅದಕ್ಕೆ ಶ್ರೀಮದ್ ವಕ್ತೃಂದು ಬಿಂಬಂ ದುರಿತ ನುತ್ ಉದಿತಂ, ಉದಿತಂ ಸದಾ ಉದಿತಂ ನಿತ್ಯದಾ ಉದಿತಂ. ಚಂದ್ರ ಯಾವಾಗಲೂ ಉದಿಸಿರೋದಿಲ್ಲ, ಹುಣ್ಣಿಮೆ ದಿವಸ ಒಂದೇ ಒಂದು ದಿವಸ, ತಿಂಗಳಿಗೆ ಒಂದು ದಿವಸ ಮಾತ್ರ, ಉಳಿದ ದಿವಸಗಳಲ್ಲಿ ಹ್ರಾಸ ಕ್ಷಯ ಮತ್ತು ವೃದ್ಧಿ ಎರಡನ್ನೂ ಹೊಂದಿರ್ತಾನೆ ಆಚಾರ್ಯ. ನಿತ್ಯದಾ ಉದಿತಂ, ನಿತ್ಯದ ಅಲ್ಲಿಗೆ ಅನ್ವಯ, ನಿತ್ಯದಾ ಉದಿತಂ ಸದೋದಿತೋ ಜ್ಞಾನ ಮರೀಚಿ ಮಾಲಿ ಅಂತ ಹೇಗೆ ವೇದವ್ಯಾಸ ದೇವರನ್ನ, ರಾಮದೇವರನ್ನ, ಕೃಷ್ಣದೇವರನ್ನ ಆಚಾರ್ಯ ಸ್ತೋತ್ರ ಮಾಡ್ತಾರಲ್ಲ, ಹಾಗೆ ಸದೋದಿತವಾದ ಮುಖ ಆಚಾರ್ಯರ ಮುಖ ಅಂತ ಮುಖಚಂದ್ರನಿಂದ. ಮುಖಚಂದ್ರನು ಯಾವಾಗ ನಾನು ಸದಾ ನೋಡ್ತೇನೆಯೋ, ಇದು ಕಾತರ, ಇಂಥ ಕಾತರ ಭಾವನೆ ಬಂದರೆ ಅದು ಶ್ರೇಷ್ಠ. ಆಚಾರ್ಯ ಮುಖ ನಮಗೆ ಕಾಣೋದು ಕಷ್ಟ, ಅವರ ಗ್ರಂಥಗಳೇ ಅವರ ಮುಖ, ಆದ್ದರಿಂದ ಅದು ಸದಾ ಅವಲೋಕನ ಯಾವಾಗ ಮಾಡ್ತೀವಿ ಅಂತ ಅರ್ಥ. ಆಚಾರ್ಯ ಗ್ರಂಥಾವಲೋಕನ ಮಾಡೋದ್ರೆ ಅವ್ರ ಮುಖವನ್ನೇ ನೋಡೋದು ಅಂತ ಅರ್ಥ. ಇವತ್ತು ಎಷ್ಟೇ ಮುಖಕ್ಕಿಂತ ಗ್ರಂಥ ಶ್ರೇಷ್ಠ, ಬರೀ ಮುಖದ ಫೋಟೋ ಮಾತಾಡೋದಿಲ್ಲ, ಗ್ರಂಥಗಳು ಮಾತಾಡುತ್ತಾದ್ರಿಂದಾಗಿನೇ ಯಾವುದೇ ಮೂರ್ತಿ ವೃಂದಾವನ ಮೊದಲಾದವುಗಳಿಗಿಂತ ಗ್ರಂಥಗಳು ಭಾರಿ ಶ್ರೇಷ್ಠ ಅನ್ನೋದನ್ನು ಗಮನಿಸಿರಬೇಕು. ಗ್ರಂಥಗಳನ್ನು ಮಾತಾಡಿದಂತೆ ವೃಂದಾವನ ಮಾತಾಡೋದಿಲ್ಲ, ಪ್ರತಿಮೆಗಳು ಮಾತಾಡೋದಿಲ್ಲ. ಆದರೆ ಯಾತಕ್ಕೆ ಪ್ರತಿಮೆ ಇಟ್ಕೋಬೇಕು ಅಂದರೆ ಗ್ರಂಥಕ್ಕೆ ಮಂಗಳ ಪಂಚಾಮೃತ ಎಲ್ಲ ಮಾಡಲಿಕ್ಕೆ ಬರೋದಿಲ್ಲ, ಆದ್ದರಿಂದ ನಮ್ಮ ಜನ ಮಾಡಿಬಿಡೋ ಪೈಕಿರಿ, ಹೋಗಿದ್ರು ಹೋದ ಮಸ್ವಾರಲ್ಲಿ ಗಾನ್ನು ಹೋಗಿಬಿಡಲಿ ಅಂತ ಹೇಳಿಬಿಟ್ಟು, ಆದರೆ ಮಾಡಕ್ಕೆ ಬರೋದ ಪ್ರತೀಕ ಬೇಕು ಅಂತ ಇಟ್ಕೋತಾರೆ ಅಷ್ಟೇ ಹೊರತು, ನಿಜವಾಗಲೂ ಕೂಡ ಹೆಚ್ಚು ಸನ್ನಿಧಾನ ಇರೋದು ಅದರಲ್ಲಲ್ಲ, ಗ್ರಂಥಗಳಲ್ಲಿ ಜಾಸ್ತಿ ಸನ್ನಿಧಾನ ಇರೋದು. ಅದನ್ನು ಯಾವಾಗ ನೋಡ್ತೇನೋ ಅಂತ ಕಾತರ ಬಂದರೆ ಸರಿಯಾದದು. ಆಚಾರ ಗ್ರಂಥ ಯಾವಾಗ ನೋಡ್ತೇವೋ, ಯಾವಾಗ ಅದನ್ನು ಕೇಳ್ತೇವೋ ಅಂತಕ್ಕಂಥ ಕಾತರವನ್ನು ನಾವು ಹೊಂದಿದರೆ ನಾವು ಸಾರ್ಥಕ ಜೀವಿಗಳು ಅಂತ ತಾತ್ಪರ್ಯ. ಅಷ್ಟು ಹೇಳಿ ಈಗ ಪ್ರಾಚೀನ ಚೀರ್ಣ ಪುಣ್ಯೋಚ್ಚಯ ಚತುರತರಾಚಾರತಶ್ಚಾರು ಚಿತ್ತಾನ್ ಅತ್ಯುಚ್ಚಾಂ ರೋಚಯಂತೀಂ ಶ್ರುತಿಚಿತ ಭಜನಾನ್ ಶ್ರಾವಕಾನ್ ಚೋದ್ಯ ಚುಂಚೂನ್ ವ್ಯಾಖ್ಯಾಂ ಉತ್ಖಾತ ದುಃಖಾಂ ಚಿರಮುಚಿತ ಮಹಾಚಾರ್ಯ ಚಿಂತಾರತಾಂಸ್ತೇ ಚಿತ್ರಾಂ ಸಚ್ಚಾಸ್ತ್ರಕರ್ತ ಚರಣ ಪರಿಚರಾನ್ ಶ್ರಾವಯ ಅಸ್ಮಾಂಶ್ಚ ಕಿಂಚಿತ್ ಅಸ್ಮಾಂಶ್ಚ ಕಿಂಚಿತ್ ಶ್ರಾವಯ. ನಿಮ್ಮ ಭಾಷ್ಯವನ್ನು ಸ್ವಲ್ಪ ಆದರೂ ನಮ್ಮ ಕಿವಿಗೆ ಬಿಡಿಸಿ, ಸ್ವಲ್ಪ ಆದರೂ ಒಂದು ಯಾತಕ್ಕೆ ಕೇಳ್ತಾರೋ ಗೊತ್ತಾ? ಆಚಾರ ಗ್ರಂಥದ ಒಂದು ಅಕ್ಷರವನ್ನು ಬರೆದ ಎಷ್ಟು ಪುಣ್ಯ ಅಂತ ಅಲ್ಲಿ ಹೇಳಿದ್ದಾರೆ ಬಂಧುವಿದಲ್ಲಿ. ಸತ್ಯತೀರ್ಥರು ಬರೆದರು ಆ ಗ್ರಂಥ, ಇಡೀ ಭಾಷ್ಯ ಬರೆದ್ರೆ ಅಲ್ಲ, ಭಾಷ್ಯದ ಒಂದು ಪಾದ ಒಂದು ಅಧ್ಯಾಯ ಬರೆದ್ರೆ ಅಲ್ಲ, ಒಂದು ಅಧಿಕರಣ ಸೂತ್ರ ಬರೆದ್ರೆ ಅಲ್ಲ, ಒಂದು ವಾಕ್ಯ ಬರೆದ್ರೆ ಅಲ್ಲ, ಒಂದು ಪದ ಬರೆದ್ರೆ ಅಲ್ಲ, ಒಂದು ಅಕ್ಷರ ಬರೆದ್ರೆ ಎಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಗಾಂಗ ಮಂಗಲ ತರಂಗ ಭಂಗದ ಪ್ರಾಂತ ಸುಶ್ರೀಹರಿ ವೇಷ್ಮಕೃತ್ ಸಮಃ ಯದ್ಗತೈಕ ತಮ ವರ್ಣ ಲೇಖಕ ಸತ್ಯತೀರ್ಥ ಇಹ ಭಾಷ್ಯ ಮಾಲೀಕತ. ಆಚಾರ್ಯರಂಥದ್ದು ಯಾವುದೇ ಒಂದು ಅಕ್ಷರವನ್ನು ಬರೆದರೂ ಸಾಕಂತೆ, ಗಂಗಾ ತೀರದೊಳಗೆ ಗಂಗಾ ನದಿಯ ಅಲೆಗಳು ಬಂದು ಬಡಿತಾ ಇರಬೇಕು ಪಾದಕ್ಕೆ, ಅಂಥ ಜಾಗದಲ್ಲಿ ವಿಷ್ಣು ದೇವಸ್ಥಾನವನ್ನು ಕಟ್ಟಿಸಿ ತಂತ್ರಸಾರೋಕ್ತವಾದ ಪ್ರತಿಷ್ಠಾಪನೆಯನ್ನು ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ. ಯದ್ಗತೈಕತಮ ವರ್ಣ ಲೇಖಕ, ಒಂದು ವರ್ಣ ಬರೆದ್ರೆ ಅಷ್ಟು ಪುಣ್ಯ ಬರುತ್ತೆ, ಅದಕ್ಕೆ ಬರೆದ್ರೆ ಅಷ್ಟು ಪುಣ್ಯ ಬಂತಾರೆ, ಕೇಳಿದ್ರು ಬರುತ್ತೆ. ಶ್ರಾವಯ ಅಸ್ಮಾಂಶ್ಚಕಿನ್ ಸ್ವಲ್ಪ ನಮಗೆ ಕಿವಿ ಬಿಡಿಸಿಬಿಡಿ ಸಾಕು. ಆಚಾರ್ಯರ ಬಾಯಿನ ಒಂದು ಅಕ್ಷರ ಕಿವಿ ಬಿದ್ದರೂ ಸಾಕು. ವ್ಯಾಸರಾಜರ ಬಾಯಿಂದ ಬರೀ ಕೋಣಮಂತ್ರ, ನೀನೇನು ಕೋಣಮಂತ್ರ ಅಂತ ಹೇಳಿದ್ದಕ್ಕೆ ಅವರಿಗೆ ಅಂತ ಸಿದ್ಧಿ ಕನಕದಾಸರಿಗೆ ಬರಬೇಕಾದರೆ, ಆಚಾರ್ಯರ ಭಾಷ್ಯದ ಒಂದು ಅಕ್ಷರ ನಮ್ಮ ಕಿವಿಗೆ ಬಿತ್ತು ಅಂದರೆ ಸಂಸಾರದ ಬಂಧನ ಪರಿಹಾರವಾಯಿತು ಅಂತಲೇ ಅರ್ಥ. ಅದಕ್ಕಾಗಿ ಶ್ರಾವಯ ಅಸ್ಮಾಂಶ್ಚ ಕಿಂಚಿತ್, ಅದಕ್ಕೂ ಎರಡು ಅರ್ಥ, ಸ್ವಲ್ಪ ಕೇಳಿಸಿ ಅಂದರೆ ಯಾವುದಾದ್ರು ಭಾಗ ಕೇಳಿಸಿ ಅಂತ ಅರ್ಥ, ಅಥವಾ ಸ್ವಲ್ಪ ಅರ್ಥಾಗಾರು ಕೇಳಿಸಿ, ನಮಗೆ ಪೂರ್ತಿ ಅರ್ಥ ಅಂತ ನಮಗಾಗೋದಿಲ್ಲ, ಸ್ವಲ್ಪ ಅರ್ಥಾಗಾರು ಸ್ವಲ್ಪ ಕೇಳಿಸಿಬಿಟ್ರೆ ಸಾಕು. ಬಾಲಸಂಘಮಪಿ ಬೋಧಯದೃಶ್ಯಂ, ತುಂಬಾ ರೋಗಿಗಳಿಗೆ ಯಾರು ಕೂಡ ಸೌಟುಗಟ್ಟಲೆ ತಿನ್ನಕ್ ಬರೋದಿಲ್ಲ, ಒಂದೆರಡು ಚಮಚಗಟ್ಟಲೆ ತಿನ್ನಿಸ್ತಾರೆ ರೋಗಿಗಳಿಗೆ, ಚಮಚಗಟ್ಟೆ ಆಗ್ತೈತೆ ಅಷ್ಟಕ್ಕೆ ಅವನಿಗೆ ಶಕ್ತಿ ಬರ್ತದಲ್ಲ ಆತೈತೆ. ಚಮಚಗಟ್ಟಲೆ ರೋಗಿಗಳೆಲ್ಲ ಲೋಟಗಟ್ಟಲೆಯಲ್ಲಿ ತಂದುಕೊಟ್ಬಿಟ್ರೆ ಕತೆ ಮುಗಿದೋಯ್ತು, ಅದು ತಿನ್ನಕ್ಕೂ ಸಾಧ್ಯ ಇಲ್ಲ, ಜೀರ್ಣ ಅಂತೂ ಅಸಾಧ್ಯ. ಆದರೆ ಸ್ವಲ್ಪ ಸ್ವಲ್ಪ ಜೀರ್ಣಿಸಿಕೊಂಡು ಹೇಗೆ ಮುಂದೆ ಒಳ್ಳೆ ಪುನಃ ಆರೋಗ್ಯವಂತನಾಗ್ತಾನೆ, ಹಾಗೆ ಸ್ವಲ್ಪ ಆದರೂ ಕೇಳಿಸಿ ಅರ್ಥ ಮಾಡಿಸಿ ನಮಗೆ. ಏನೇನು ನಿಮ್ಮ ಅರ್ಹತೆ ಏನು ಅಂದರೆ, ಪ್ರಾಚೀನ ಆಚೀರ್ಣ ಪುಣ್ಯೋಚ್ಚೆ ಚತುರತಾರ ಆಚಾರತ ಚಾರುಚಿತ್ತ, ನಮ್ಮ ಮನಸ್ಸು ಶುದ್ಧವಾಗಿದೆ ಅದೇ ಅರ್ಹತೆ. ಅಂತಃಕರಣ ಶುದ್ಧಿ ಇಲ್ಲದವರಿಗೆ ಎಂದು ಶಾಸ್ತ್ರ ತಿಳಿಯೋದಿಲ್ಲ, ನೆನಪಿರಬೇಕು. ಅಂತಃಕರಣ ಶುದ್ಧಿ ಇದ್ದರೆ ಮಾತ್ರ ಶಾಸ್ತ್ರಕ್ಕೆ ಅಧಿಕಾರ. ಈ ಕನ್ನಡಿಯಲ್ಲಿ ಮುಖ ಕಾಣೋದು ಯಾವಾಗ? ಸ್ವಚ್ಛ ಇದ್ರೆ ಮಾತ್ರ. ನೀರಿನಲ್ಲಿ ಚಂದ್ರ ಪ್ರತಿಬಿಂಬ ಕಾಣೋದು ಯಾವಾಗ? ಸೂರ್ಯ ಪ್ರತಿಬಿಂಬ ಕಾಣೋದು ಯಾವಾಗ? ನೀರು ಶುದ್ಧವಾಗಿದ್ದರೆ ಮಾತ್ರ. ಕೆಸರು ನೀರಿನಲ್ಲಿ ಪ್ರತಿಬಿಂಬ ಕಾಣೋದಿಲ್ಲ. ನೀರನ್ನು ಮನಸ್ಸು ಅಂತ ಕರೆದರೆ, ಕೆಸರು ಮನಸ್ಸು ಅಂದರೆ ಕಾಮಕ್ರೋಧಾರಿಗಳು ತುಂಬಿಕೊಂಡಿರ್ತಾರಲ್ಲ, ಅವರಿಗೆ ಶಾಸ್ತ್ರಾರ್ಥ ಗೊತ್ತಾಗೋದಿಲ್ಲ. ರಾಡಿ ಮನಸ್ಸು ಅಂತಾರಲ್ಲ, ಹಾಗೆ ರಾಡಿ ಮನಸ್ಸು ಅದು ಒಂದು ತಿಳಿಯಾದ ಮನಸ್ಸಿರಬೇಕು. ಆ ಮನಸ್ಸು ಯಾ ಸುಮ್ಮನೆ ಬರೋದಿಲ್ಲ, ಆಚಾರದಿಂದ ಬರುತ್ತೆ ಅಂತ ಹೇಳಿ. ಸದಾಚಾರದಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಅದು ಸದಾಚಾರ ಮಾಡೋದು ಭಾರಿ ಪುಣ್ಯ. ಹುಟ್ಟಿದರೆ ಸದಾಚಾರ ಏನು ಗೊತ್ತಿರಬೇಕು? ಸದಾಚಾರಿಗಳ ಮನೆಯಲ್ಲಿ ಹುಟ್ಟಿದರೆ ಗೊತ್ತಾಗುತ್ತೆ ಅಷ್ಟೇ. ಅದಕ್ಕೆ ಅಂಥ ಮನೆಯಲ್ಲಿ ಹುಟ್ಟಿದ್ದೇವೆ, ಅದು ಒಂದೇನೋದು ಪುಣ್ಯದಿಂದ ಅಲ್ಲ, ಎಷ್ಟೋ ಜನ್ಮಗಳ ಪುಣ್ಯದ ಫಲ ನಾವು ಹುಟ್ಟಿರೋದು, ಎಷ್ಟೋ ಜನ್ಮಗಳ ಪುಣ್ಯದ ಫಲ. ಪ್ರಾಚೀನ ಆಚೀರ್ಣ ಪುಣ್ಯ ಉಚ್ಚಯ ಚತುರತರ ಆಚಾರತಃ ಚಾರುಚಿತ್ತಾನ್. ಅದಕ್ಕೆ ಇನ್ನೊಂದು ಅರ್ಥ ಹೇಳಿದೆ, ಹಿಂದಿನವರು ಮಾಡಿದ ಪುಣ್ಯ, ಹಿಂದಿನ ಜನ್ಮಗಳ ಪುಣ್ಯ ಅವೆಲ್ಲ ಸೇರಿದೆ. ಒಂದು ಸರ್ತಿ ಕೃಷ್ಣ ಅನ್ಬೇಕಾದ್ರೆ ಎಷ್ಟೋ ಜನ ಪುಣ್ಯ ಮಾಡಿರ್ಬೇಕಂತ, ಒಂದು ಸರ್ತಿ ಕೃಷ್ಣ ಅನ್ಬೇಕಾದ್ರೆ, ಒಂದು ಸ್ನಾನ ಮಾಡಬೇಕಾದ್ರೆ ಸಕಾಲಕ್ಕೆ, ಒಂದು ಸಂಧ್ಯಾ ವಂದನೆ ಮಾಡಬೇಕಾದ್ರೆ, ಗೋಪಿಚಂದ್ರನ ಹಚ್ಕೋಬೇಕು ಎಷ್ಟು ಪುಣ್ಯ ಮಾಡಿರಬೇಕು, ಏನೋ ಹಚ್ಕೊಂಡ್ರೆ ನಮ್ಗೆ ಗತಿ ಏನಾಗ್ತಿತ್ತೆ ಲೆಕ್ಕ ಹಾಕಿ. ಮಕ್ಕಳಿಗೇನು ಗೊತ್ತಿರುತ್ತೆ ಅದೆಲ್ಲ ಕೂಡ. ಅದೇ ಶುಚೀನಾಂ ಶ್ರೀಮತಾಂಗೇಹೇ ಯೋಗಭ್ರಷ್ಟೋ ಹಿ ಜಾಯತೆ, ಶುದ್ಧ ವೈಷ್ಣವರ ಮನೆಯಲ್ಲಿ ಹುಟ್ಟಿದರೆ ಸರಿಗಾಗುತ್ತೆ. ಅದಕ್ಕೆ ಜನ್ಮ ಜನ್ಮದಲ್ಲಿ ಕೊಡುಕಂಡೆ ಹರಿಯೇ ಅನಿಮಿತ್ತ ಬಂಧು ಶ್ರೀಕೃಷ್ಣ ದಯದಿಂದನಗೆ, ವ್ಯಾಸರಾದರೆ ದೇವರ ನಾಮ ಒಂದು. ಜನ್ಮ ಜನ್ಮದಲ್ಲಿ ಕೊಡುಕಂಡೆ ಹರಿಯೇ ಅಂತ ಹೇಳ್ತಾ, ಅನಿಮಿತ್ತ ಬಂಧು ಶ್ರೀಕೃಷ್ಣ ದಯದಿಂದನೆಗೆ ಮೆರವ ಹೇಳ್ತಾರೆ. ಎರಡಾರು ಊರ್ಧ್ವ ಪುಂಡ್ರಗಳು, ಊರ್ಧ್ವ ಪುಂಡ್ರ ನಮ್ಮ ಜನಕರ ಮಹತ್ವನೇ ಗೊತ್ತಿಲ್ಲ, ಅದು ಹಚ್ಚಿಕೊಂಡ್ರೆ ನಾವು ಶೋಭಿಸ್ತೇವೆ ಗೊತ್ತ ಅಂತ ಹೇಳ್ತಾರೆ. ಊರ್ಧ್ವ ಪುಂಡ ಧಾರಣೆ ಅಂದರೆ ವೈಷ್ಣವತ್ವದ ಚಿಹ್ನೆ ಅದು ಒಂದು. ಅದೆಲ್ಲ ಸುಮ್ಮನೆ ಬರೋದಿಲ್ಲ, ಜನ್ಮ ಜನ್ಮಗಳ ಪುಣ್ಯ ಫಲದಿಂದ ಹುಟ್ಟಿ ಬಂದಿರಬೇಕು. ಅದನ್ನೆಲ್ಲ ಹೇಳ್ತಾರೆ. ಆಚಾರತ ಚಾರುಚಿತ್ತಾನ್, ಸದಾಚಾರಿಗಳಾಗಿ ಬದುಕೋದು ಅಂದರೆ ದೊಡ್ಡ ಭಾಗ್ಯ ಅದು. ಮುಂದೆ ವಿಚಾರಕ್ಕೆ ನಾಂದಿ ಅದು ಒಂದು. ಒಳ್ಳೆ ರೀತಿಯಾದ ಭೂಮಿ ಅಂದರೆ ಬೆಳೆ ಇದ್ದಿದ್ದನ್ನೆಲ್ಲ ಭೂಮಿ ಕೊಂಡ್ಕೊಂಡ್ಬಿಡ್ತಾರೆ, ಮುಂದೆ ಬೆಳೆಯಕ್ಕೆ ಬರುತ್ತೆ ಅಂತ ಅರ್ಥ. ಅದಕ್ಕೆ ಒಳ್ಳೆ ಸೈಟ್ ನೋಡ್ತಾರೆ, ಕೊಂಡ್ಕೊಂಡ್ಬಿಡ್ತಾರೆ, ಯಾಕೆ ಮುಂದೆ ಒಳ್ಳೆ ಸೈಟ್ ಮನೆ ಕಟ್ಟಲಿಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಇವತ್ತು ಕ್ಷೇತ್ರ ಶುದ್ಧಿ ಅಂದರೆ ಮನಃಶುದ್ಧಿ. ಅದು ಬರೋದು ಆಚಾರದಿಂದ. ಭೂಮಿ ತನಷ್ಟಾನೆ ಕ್ಲೀನ್ ಆಗೋದಿಲ್ಲ, ಕ್ಲೀನ್ ಮಾಡಿ 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 ಹೇಗೆ ಮೇಂಟೈನ್ ಮಾಡಬೇಕೋ. ನಾವು ಸದಾಚಾರ ಸುಮ್ಮನೆ ಬರೋದಿಲ್ಲ, ಜನ್ಮ ಜನ್ಮಗಳ ಮನಃಶುದ್ಧಿಯನ್ನು ಸುಮ್ಮನೆ ಬರೋದಿಲ್ಲ, ಸದಾಚಾರಗಳ ಫಲವಾಗಿ ಬರಬೇಕು ಅಂತ ನಮಗೆ ಕೇಳಿಸಿಕೊಡಿ. ಚಾರುಚಿತ್ತಾನ್, ಮತ್ತೆ ಚಿತ್ರಾಂ ಸಚ್ಛಾಸ್ತ್ರಕರ್ತ ಚರಣ ಪರಿಚರಾನ್ ಶ್ರಾವಯಾಸ್ವಾಂಶ ಕಿಂಚಿತ್. ನಿಮ್ಮ ಭಾಷ್ಯವನ್ನು ಕೇಳಿಸಿ ನಮಗೆ. ಇನ್ನೇನಿದೆ ನಮಗೆ ಅಧಿಕಾರ ಅಂದರೆ ಚೋದ್ಯ ಚುಂಚೂನ್, ಒಳ್ಳೊಳ್ಳೆ ಪ್ರಶ್ನೆ ಮಾಡಿದ್ರೆ ನಿಪುಣರು ನಾವು. ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಕೇಳುತ್ತೇವೆ, ಆ ರೀತಿ ಪ್ರಶ್ನೆ ಕೇಳಿದ್ರೆ ಹೇಳೋರು ಖುಷಿಯಾಗುತ್ತದೆ. ಎಷ್ಟೋ ಪ್ರಶ್ನೆಗಳು ಖುಷಿಯಾಗೋದ್ರೆ ಬೈದು ಬಿಡ್ತಾರೆ, ಶಟಪ್ಪ ಕೂಡಿಸಿಬಿಡ್ತಾರೆ. ಹಾಗೆ ಅಲ್ಲ, ಪ್ರಶ್ನೆ ಕೇಳಿದ್ರೆ ಸಂತೋಷ ಪಡಬೇಕಂತೆ, ಯಾಕೆ ಅರ್ಥ ಮಾಡ್ಕೋತಿದ್ದಾನೆ ಅಂತ ಅರ್ಥ. ಪ್ರಶ್ನೆ ಕೇಳಿದ್ರೆ ಅರ್ಥ ಮಾಡ್ಕೋತಿದ್ದಾನೆ ಅಂತ ಅರ್ಥ. ಅವಾಗ ಗೊತ್ತಾಗುತ್ತೆ ಕೆಟ್ಟ ಪ್ರಶ್ನೆ ಕೇಳಿದ್ರೆ ಅನರ್ಥ ಮಾಡ್ಕೋತಿದ್ದಾನೆ ಅಂತ ಅರ್ಥ. ಪ್ರಶ್ನೆ ನೇಚರ್ ಪರಿಶುದ್ಧಾದ ಪ್ರಶ್ನೆ ಕೇಳಿದ. ಸತ್ತೇ ಸಾಯತಕ್ಕಂಥ ಮನುಷ್ಯ ಸಾಯೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಕೇಳಿದ, ಶುಕಾಚಾರ್ಯ ಹೊಳಿ ಬಿಡ್ತಾರೆ, ವರಿ ಆರೇಷತೆ ಪ್ರಶ್ನ ಕೃತೋ ಲೋಕಹಿತಂ ರೂಪ ಆತ್ಮವಿತ್ ಸಮ್ಮತ ಪುಂಸಾಂ ಶ್ರೋತವ್ಯಾಧಿಷು ಯಪ್ಪರ. ಎಂಥ ಪ್ರಶ್ನೆ ಕೇಳಿದ್ದೆ ಪರಿಷತ್ ರಾಜ, ಜಗತ್ತೇ ಬದುಕಿ ಹೋಗುತ್ತಂತ ಪ್ರಶ್ನೆ ಕೇಳಿದ್ದೆ ಅಂತ ಹೇಳಿದ. ಅದಕ್ಕೆ ಚೋದ್ಯ ಚುಂಚೂನ್, ಪ್ರಶ್ನೆ ಕೇಳೋದಕ್ಕೂ ವಿವೇಕ ಇರಬೇಕು. ಎಷ್ಟೋ ದಿನ ಮತ್ತೆ ಪ್ರಶ್ನೆ ಕೇಳಬೇಕು ಅಂತಿರುತ್ತೆ, ಸಂಕೋಚ ಪಡ್ತಿರ್ತಾರೆ, ಎಲ್ಲರ ಕೂಡ ಒಬ್ರು ಕೇಳಿಬಿಡ್ತಾರೆ, ಹುಡುಗರಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ನಾವು ಕೇಳಬೇಕು ಅಂದ್ಕೊಂಡಿದ್ದೀವಿ ಪ್ರಶ್ನೆನ. ಅದಕ್ಕೋಸ್ಕರ ಚೋದ್ಯ ಚುಂಚೂನ್, ಪ್ರಶ್ನೆಗಳನ್ನು ಸುಮ್ಮನೆ ನಾವು ತಲೆಯಾಡಿಸ್ತಾ ಸುಮ್ಮನೆ ಕೂತ್ಕೊಂಡು ಕೇಳಿಬಿಟ್ರೆ ಏನಾಗುತ್ತೆ ಗೊತ್ತಾ, ಅದರಿಂದ ಇವನಿಗೆ ಅರ್ಥ ಆಯ್ತೋ ಬಿಡ್ತೋ ಗೊತ್ತಾಗೋದಿಲ್ಲ ಈ ಮತ್ತೆ. ಆದರೆ ಪ್ರಶ್ನೆ ಕೇಳಿದಾಗ ನಮಗೆ ಗೊತ್ತಾಗುತ್ತೆ, ತಪ್ಪು ತಿಳ್ಕೊಳ್ಳೋ ಚಾನ್ಸ್ ಇರೋದಿಲ್ಲ, ಕ್ಲಾರಿಫಿಕೇಶನ್ ಬರುತ್ತಾಗ. ನಾವು ಪ್ರಶ್ನೆ ಏನು ಕೇಳ್ತೀವಿ ಗೊತ್ತಾ, ಡಾಕ್ಟರ್ ಔಷಧಿ ಕೊಟ್ಟ ಕೇಳ್ತೀವಿ, ಎಷ್ಟು ಸರ್ತಿ ತೊಗೋಬೇಕು, ಎಷ್ಟು ಕೇಳಿದ್ದು ಕೇಳಿದ್ದು ಅವ್ರನ್ನ, ಮತ್ತೆ ಮೂರು ಸರ್ತಿ ಎರಡು ಸರ್ತಿ ತೊಗೋ, ಊಟ ಆದ್ಮೇಲೆ ಊಟಕ್ಕಿಂತ ಮುಂಚೆನೋ, ಊಟ ಆದ್ರೆ ಎಷ್ಟಾದ್ಮೇಲೆ ಅಂದರೆ ಅದಕ್ಕೆ ಪ್ರಶ್ನೆ ಮಾಡಿ ಏನು ದೊಡ್ಡ ವಾಕ್ಯಾರ್ಥ ಮಾಡದೆ ಮಾಡ್ತಿರ್ತಾರೆ. ಸ್ವಲ್ಪ ಹೆಚ್ಚು ಕೂಡ ಆರೋಗ್ಯದ ಪ್ರಶ್ನೆ ಇದು, ಆರೋಗ್ಯದ ಪ್ರಶ್ನೆ ಹೌದಲ್ಲೋ, ಮನಸ್ಸಿನ ಉದ್ಧಾರದ ಪ್ರಶ್ನೆ. ಎಷ್ಟು ಕೇರ್ಫುಲ್ ಆಗಿ ಕೇಳಬೇಕಂತೆ ಶಾಸ್ತ್ರನ ನಮ್ಮಲ್ಲಿ. ಅದೊಂದು ಪ್ಯಾಸಿವ್ ಲಿಸನಿಂಗ್ ಬೇರೆ, ಆಕ್ಟಿವ್ ಲಿಸನಿಂಗ್ ಬೇರೆ. ಅದಕ್ಕೆ ಚೋದ್ಯ ಚುಂಚು ಅಂದರೆ ಪ್ಯಾಸಿವ್ ಆಗೋ ಸಾಧ್ಯತೆ ಇಲ್ಲ, ಆಕ್ಟಿವ್ ಆಗಿರಬೇಕು. ನಾವ್ಯಾರ ಆಕ್ಟಿವ್ ಲಿಸನರ್ ಸಾಧ್ಯ ನಮ್ಮನ್ನು ಕೇಳ, ನಮಗೆ ನೀವು ಹೇಳ್ಕೊಡಿ. ಮತ್ತೆ ಹೇಳ್ತಾರೆ, ನೀವು ಎಂಥವರು, ಸಚ್ಚಾಸ್ತ್ರಕರ್ತ. ನಿಮ್ಮ ನ್ಯಾತಿ ಕೇಳ್ತೇವೆ, ಸಚ್ಚಾಸ್ತ್ರ ಬರದವರು ನೀವು. ಸತ್ ಅಂದ್ರೆ ಉತ್ತಮ ಅಂತ ಅರ್ಥ. ಸತ್ಯಬ್ದ ಉಚ್ಚಮ ಉತ್ತಮಂ ಬ್ರೂಯಾತ್ ಅಂತ ಶಾಸ್ತ್ರ, ಅತ್ಯುತ್ತಮ ಶಾಸ್ತ್ರ, ಸರ್ವಮೂಲ ಬರದವರು ನೀವು. ಅದಕ್ಕೆ ನಿಮ್ಮನ್ನು ಉಚಿತ ಮಹಾಚಾರ್ಯ ಸ್ತೋತ್ರ ಮಾಡ್ತಾರೆ. ಮಹಾಚಾರ್ಯ ಮಧ್ವಾಚಾರ್ಯರು ಮಹಾಚಾರ್ಯರು. ಮಹಾಚಾರ್ಯ ಮಹಾ ಅಂದ್ರೆ ಪೂಜಾಯಾಮ್, ಪೂಜೆ ಅತ್ಯಂತ ಪೂಜ್ಯ ಆಚಾರ್ಯರು ಅಂತ. ಪೂಜ್ಯಾಯ ರಾಘವೇಂದ್ರ ಹೇಳ್ತೇವಲ್ಲ, ಪೂಜ್ಯ ಆಚಾರ್ಯರು ನೀವು. ಜೊತೆಗೆ ಮಹಾ ಅಂದ್ರೆ ದೊಡ್ಡ ಅಂತ ಇನ್ನೊಂದು, ಬಹಳ ದೊಡ್ಡ ಆಚಾರ್ಯರು. ಮಹಾಚಾರ್ಯ ಉಚಿತ ಮಹಾಚಾರ್ಯ, ಉಚಿತ ಅರ್ಹತೆ ಇರತಕ್ಕಂಥ ಮಹಾಚಾರ್ಯ. ಹೆಸರಿಗೆ ಆಚಾರ್ಯ ಆದ್ರೆ ನೋಡಿದರೆ ಹೆಸರು ಇರಲ್ಲ, ನಮ್ಮ ತಂದೆ ಆಚಾರು, ನಮ್ಮ ತಾತ ಆಚಾರು, ನಾನಲ್ಲ ಅಂತ ಹೇಳಿಬಿಡ್ತಾರೆ. ಉಚಿತ ಮಹಾಚಾರ್ಯ, ಉಚಿತ ಶಬ್ದಕ್ಕೆ ಎರಡ, ಯೋಗ್ಯ ಮಹಾಚಾರ್ಯ ಅಂತ ಒಂದರ್ಥ, ಮತ್ತು ವ್ಯಾಕರಣ ಹೇಳ್ಕೊಡೋರು ಆಚಾರ್ಯರೇ. ಏನು ಹೇಳ್ಕೊಟ್ರು ಗುರುಗಳೆ, ಒಂದು ಅಕ್ಷರಂ ಕಲಿಸಿದಾತಂ ಗುರುಂ ಅಂತ ಹೇಳ್ತಾರೆ. ಆದರೆ ಮೋಕ್ಷಕ್ಕೆ ಸಾಧನವಾದ ಜ್ಞಾನ ಕೊಟ್ಟರೆ ಮಾತ್ರ ಉಚಿತ ಅಂತ ಕರೀತಾರೆ. ಮೋಕ್ಷೋಚಿತ ಮೋಕ್ಷೋಪಯೋಗಿ ಜ್ಞಾನ ಕೊಡ್ತಕ್ಕಂಥ ಆಚಾರ್ಯರಾದ್ದರಿಂದ ಹೇ ಉಚಿತ, ಹೇ ಮಹಾಚಾರ್ಯ, ಹೇ ಉಚಿತ ಮಹಾಚಾರ್ಯ, ಎರಡು ರೀತಿ ಸಂಬೋಧನೆ ಮತ್ತೆ ಹೇಳ್ತಾರೆ. ಪ್ರಾಚೀರ ಚೀರ್ಣ ಪುಣ್ಯೋಚ್ಚಯ ಚತುರತರಾಚಾರತಶ್ಚಾರುಚಿತ್ತಾನ್ ಅತ್ಯುಚ್ಚಾಂ ರೋಚಯಂತೀಂ ಶ್ರುಚಿತ ವಚನಾಂ ಶ್ರಾವಕಾಂ ಶೋಜ್ಯ ಚುಂಚು. ನಾವು ಶ್ರಾವಕರು ಕೇಳಕ್ಕೆ ರೆಡಿಯಾಗಿರ್ತಕ್ಕಂಥವ್ರು, ಕೇಳುವ ಅಪೇಕ್ಷೆ ಇರತಕ್ಕಂಥವ್ರು. ಒಂದು ಮಾತು ಹೇಳ್ತಾರೆ ಶಾಸ್ತ್ರದಲ್ಲಿ, ಯಾರಿಗೆ ಕೇಳೋ ಇಷ್ಟೇ ಇಲ್ಲ ಅವ್ರು ಹೇಳಬೇಡದು ಅಂತ ಹೇಳ್ತಾರೆ. ನಾಪೃಷ್ಟ ಕಶ್ಯಚಿತ್ ಬ್ರೂಯ ನಾಪಿ ಅನ್ಯಾಯೇನ ಪೃಚ್ಛತಃ. ನಾ ಕೇಳ್ತಕ್ಕಂಥ ಶ್ರೋತೃಗಳು, ಅದಕ್ಕೆ ದಯವಿಟ್ಟು ನಮ್ಗೆ ಹೇಳಿಕೊಡಿ. ಇದು ಶ್ರೋತೃಗಳೆಲ್ಲ ಅದೇ ರೀತಿ ಅರ್ಜುನ ಕೇಳಿಕೊಂಡ, ಶಿಷ್ಯ ಸ್ನೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ಅಂತ ಕೇಳಿದ ಹಾಗೆ, ನಾವೆಲ್ಲ ನಿಮ್ಮ ಶಿಷ್ಯರು, ಕೇಳೋದು ತಯಾರಾಗಿರೋರು, ಅದಕ್ಕೆ ನಮಗೆ ಹೇಳಿಕೊಡಿ ಅಂತ ಹೇಳಿದ್ದಾರೆ. ನಿಮ್ಮ ಭಾಷ್ಯ ಎಂಥದ್ದು ಗೊತ್ತ, ಚಿತ್ರಾಂ ಅಂತೇಳಿ. ಚಿತ್ರಾಂ ಅತ್ಯಂತ ವಿಚಿತ್ರವಾದ ಭಾಷ್ಯ, ಮಧ್ವ ಭಾಷ್ಯ. ಅದನ್ನು ಎಷ್ಟು ಶ್ಲೋಕದ ಬೇಡ, ಒಂಬತ್ತನೇ ಸರ್ಗದೊಳಗೆ ಎಷ್ಟೊಡನೆ ಮಾಡ್ತಾರೆ. ವ್ಯಾಸದೇವ ಹೃದಯಾತಿ ವಲ್ಲಭಂ, ಮೊದಲನೇ ಗುಣ ಅದಕ್ಕೆ. ವೇದವ್ಯಾಸರ ಮನಸ್ಸಿಗೆ ಅತ್ಯಂತ ಪ್ರಿಯವಾದ ಭಾಷ್ಯ ಮಧ್ವ ಭಾಷ್ಯ, ಅಲ್ಲಿಂದ ಶುರುವಾಗುತ್ತೆ. ಎಷ್ಟೇ ಬರೆದ್ರೂ ಕೂಡ ಯಾರಿಗೋಸ್ಕರ, ಯಾರ ಪ್ರೀತಿಗೋಸ್ಕರ ಬರೆದಿರ್ತಾರೆ, ಅವ್ರು ಸಂತೋಷ ಪಡೆದು ಹೋದರೆ ಮಾಡಿದ್ದೆಲ್ಲ ವ್ಯರ್ಥ. ಅಡಿಗೆವನಿರ್ತಾನೆ, ಯಾರು ಊಟ ಮಾಡಿದ್ರು ಚೆನ್ನಾಗಿಲ್ಲ ಅಂದ್ಬಿಡ್ತಾರೆ. ಬೆಳಿಗ್ಗೆ 4ಕ್ಕೆ 12 ಗಂಟೆವರೆಗೆ ಅಡಿಗೆ ಮಾಡ್ತಿದ್ದೆ ಗೊತ್ತೇನ್ರಿ ಅಂದರೆ, ದಡ್ಡ ಅಂತ ಟೈಮ್ ವೇಸ್ಟ್ ಮಾಡ್ಕೊಡಿ, ಏನು ಉಪಯೋಗ ಇಲ್ಲ ಅದರಿಂದ, ರುಚಿ ಇಲ್ಲ. ಏನು ಮಾಡ್ತೀಯ ಅದಕ್ಕೀಗ, ಎಷ್ಟೊತ್ತು ಮಾಡಿದ್ದೆ ಅಂತ ಕೇಳಿ ಅಡಿಗೆ ರುಚಿ ಯಾರು ಹೇಳೋದಿಲ್ಲ, ಹೇಗಿದೆ ಅಂತ ನಾವು ಹೇಳ್ತಾರೆ ಅಷ್ಟೇ. ಹುಡುಗ ಫೇಲ್ ಆಗಿಬಿಟ್ಟಿದೆ, ಏನು ಸರ್ 30 ಪುಟ ಬರೆದಿದ್ದೆ ಫೇಲ್ ಮಾಡಿಬಿಟ್ಟಿದ್ದಿಲ್ಲ ಅಂತ ಕೇಳಿದರೆ, 100 ಪುಟ ಬರೆದ್ರೂ ಫೇಲ್ ಆಗ್ತಿದ್ದೀನಿ, ಬರೀ ತಪ್ಪು ಅನ್ಸರ್ಸ್, ಏನು ಪ್ರಯೋಜನ? ಅದಕ್ಕೇನಿರುವ ಯೋಗ್ಯವಾದ ಉತ್ತರ ಹೇಳಬೇಕು. ಆ ಅರ್ಥದಲ್ಲಿ ಚಿತ್ರಾಂ ಆಚಾರ್ಯರ ಒಂದು ಕೃತಿ ಎಷ್ಟೊಂದು, ವೇದವ್ಯಾಸ ದೇವರ ಬ್ರಹ್ಮಸೂತ್ರಗಳಿಗೆ ಬರೆದ ಮೇಲೆ ಯಾರು ಮೆಚ್ಚಬೇಕು ಅದನ್ನು? ಬ್ರಹ್ಮಸೂತ್ರ ಬರೆದವರು ಮೆಚ್ಚಬೇಕು. ಅದೇ ಬೇರೆ ಭಾಷೆಗಳ ಬಗ್ಗೆ ಆಚಾರ ಹೇಳ್ತಾರೆ, ಮಾನ್ಯೋನ್ಮಯೋ ಅನ್ಯೋನ್ಯ ಮಹೋನೋ ದೃಶ್ಯತೆ. ಎಲ್ಲಿಯ ಸೂತ್ರ, ಎಲ್ಲಿಯ ಭಾಷೆ, ಅರ್ಥಾತ್ ಸಂಬಂಧನೇ ಇಲ್ಲ ಒಂದಕ್ಕೊಂದು, ಎಲ್ಲಿ ಟ್ಯಾಲಿನೇ ಆಗೋದಿಲ್ಲ. ಇವ್ರದ್ದು ಹಾಗಲ್ಲ, ಅಕ್ಷರಾಕ್ಷರ ಟ್ಯಾಲಿ ಆಗಬೇಕು. ವ್ಯಾಸದೇವ ಹೃದಯಾತಿ ವಲ್ಲಭಂ ವಾಸುದೇವ ಮಗಣೇಯ ಸದ್ಗುಣಂ ಸಾಧಯತ್ ಸಕಲ ದೋಷವರ್ಜಿತಂ ಜ್ಞಾನಭಕ್ತಿದಂ ಅನಂತ ಸೌಖ್ಯದಂ. ಎಷ್ಟು ವರ್ಣನೆ ಮಾಡ್ತಾರೆ. ಅದಕ್ಕಾಗಿ ಚಿತ್ರಾಂ, ಚಿತ್ರ ವಿಚಿತ್ರವಾಗಿರ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಚಿತ್ರ ಎಷ್ಟು ಆಶ್ಚರ್ಯಕರ ಅಂದರೆ, ಆಚಾರ್ಯ ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದ್ರಲ್ಲ, ಬರೆದಾಗ ಬಿಗಿನರ್ಸ್ಗೊಂದು ಭಾಷ್ಯ, ಮಿಡ್ಲ್ ಕ್ಲಾಸ್ಗೊಂದು ಭಾಷ್ಯ, ಆಮೇಲೆ ಸೀನಿಯರ್ಸ್ಗೆ ಇನ್ನೊಂದು ಭಾಷ್ಯ ಅಂತ ಬರೀಲಿಲ್ಲ, ಒಂದೇ ಭಾಷ್ಯನೇ ನೋಡಿ. ಕೆಮಿಸ್ಟ್ರಿ ಫಾರ್ ಹೈಸ್ಕೂಲ್ ಸ್ಟೂಡೆಂಟ್ಸ್, ಫಿಸಿಕ್ಸ್ ಫಾರ್ ಹೈಸ್ಕೂಲ್ ಸ್ಟೂಡೆಂಟ್ಸ್, ಮ್ಯಾಥಮೆಟಿಕ್ಸ್ ಫಾರ್ ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್, ಮ್ಯಾಥ್ ಸೆಕೆಂಡ್ ಪಿ ಯು ಸಿ, ಮ್ಯಾಥಮೆಟಿಕ್ಸ್ ಎಮ್ ಎಸ್ ಸಿ, ಏನೋ ಚೇಂಜ್ ಆಗ್ತಾ ಇರುತ್ತೆ. ಆಚಾರ ಬರೆದು ಎಲ್ಲಿವರೆಗೂ ಗೊತ್ತಾ, ನಮ್ಮಿಂದ ಹಿಡಿದು ಗರುಡಶೇಷ ರುದ್ರಾದಿಗಳವರೆಗೂ ಒಂದೇ ಭಾಷ್ಯನೇ, ಒಂದೇ ಭಾಷೆ ಎಲ್ಲ ಅರ್ಥ ಕೊಡಬೇಕಂತೆ, ಎಂಥ ಮ್ಯಾಜಿಕ್. ಅದಕ್ಕೆ ಚಿತ್ರಾಂ ಅಂತ ಕರೀತಾರೆ. ಬಾಲಸಂಘಮಿ ಬೋಧ ಯದೃಶ್ಯಂ ದುರ್ನಿರೂಪ ವಚನಂಚ ಪಂಡಿತೈ. ಎಂಥ ಬಿಗಿನರು ಅರ್ಥ ಮಾಡ್ಕೊಳ್ತಾನೆ ಸ್ವಲ್ಪ ಆದರೂ ಕೂಡ. ನಾರಾಯಣಂ ಗುಣೈ ಸರ್ವೈ ಹೃದಯಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವ ಸೂತ್ರಾರ್ಥ ಉಚ್ಚೆ. ಸ್ವಲ್ಪ ಗೊತ್ತಾಗುತ್ತೆ ನಮಗೇನೋ ಒಂದು ಅರ್ಥ, ಏನು ಅರ್ಥ ಆಗಿರ. ಬಹುಶಃ ಸಂಸ್ಕೃತದಲ್ಲಿ ಸುಲಭ ಶ್ಲೋಕ ಬರೆದವರು ಇಬ್ಬರೇ, ಒಬ್ಬರು ವೇದವ್ಯಾಸರು, ಒಬ್ಬ ಮಧ್ವಾಚಾರ್ಯರು ಅಷ್ಟೇ. ಇನ್ನು ಎಂಥ ಕಾಳಿದಾಸ ಶ್ಲೋಕ ಇಷ್ಟು ಓದಿ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಆಚಾರ್ಯ ಶ್ಲೋಕ ಅಂದರೆ ಅಷ್ಟು ಸುಲಭ, ಆದರೆ ಅದು ಎಷ್ಟು ಕಷ್ಟ ಅಂತ ಗೊತ್ತಾಗೋ ತತ್ವಪ್ರಕಾಶಕ ಓದ್ದಾಗ. ಇಷ್ಟೇನು ಗೊತ್ತಿದ್ದಿಲ್ಲ ಅವಾಗ ಅನಿಸುತ್ತೆ ನಮಗೆ, ಹಬ್ಬ ಒಂದೇ ಇದ್ರೊಳಗೆ ಎಷ್ಟು ಅರ್ಥ ಇಟ್ಟಿದ್ದಾರೆ ಆಚಾರದ ಗೊತ್ತಾಗಿಬಿಟ್ರೆ. ಒಂದೇ ಒಂದಿದು, ಒಂದು ಸಮುದ್ರ ಇರ್ತದೆ, ಬಾವಿ ಇರ್ತದೆ, ಮೆಟ್ಲು ಹಾಕಿರ್ತಾರೆ, ಮೆಟ್ಲು ಸಾಮಾನ್ಯ ಸ್ನಾನ ಮಾಡೋಕ್ಕೆ, ಈ ಜೋಡಿಯರು ಮುಂದೆ ಹೋಗಿಬಿಡ್ತಾರೆ. ಅದೇ ಅವ್ರು ಎರಡು ಬಾವಿ ಎಲ್ಲ, ಮತ್ತೆ ಇವ್ರಿಗೊಂದು ಬಾವಿ, ಅವ್ರು ಎರಡು ಬಾವಿ ಮಾಡೋದಿಲ್ಲ, ಒಂದೇ ಬಾವಿಯಲ್ಲೇನೆ. ಮೆಟ್ಲ ಮೇಲೆ ಕೂತು ಸ್ನಾನ ಮಾಡೋರು ಕೆಲವರು, ಒಳಗೋಗಿ ಡೈ ಹೊಡೆದ ಮೇಲೆ ಕೆದ್ದವರು, ಯಾರು ಪೂರ್ತಿ ವಿಶಿಷ್ಟವಾದ ಸಾಮರ್ಥ್ಯ ಇರೋರು. ಆ ದೃಷ್ಟಿಯಲ್ಲಿ ಇವತ್ತು ಒಂದೇ ಒಂದು ಭಾಷ್ಯ, ಚೈತೀರ್ಥರಂಥವ್ರು ಎಷ್ಟು ಮುಳುಗಿದ್ರು ಕೂಡ ಸರಿನೇ. ತಿರುಕುಪಂಡಿತಾಚಾರ್ಯ ಹೇಳ್ತಾರೆ, ಮುಂದೆ ಇಲ್ಲಿ ಬರೀತಾರೆ, ಅಲ್ಲಿ ಹೇಳ್ತಾರೆ ತತ್ವಪ್ರದೀಪದಲ್ಲಿ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಆಚಾರ್ಯ. ಎಂಥ ಗೊತ್ತ ನಿಮ್ಮ ಭಾಷ್ಯ, ಸಹಸ್ರಾರ್ಥಸ್ಯ ಭಾಷ್ಯಸ್ಯ, ನಿಮ್ಮ ಭಾಷ್ಯಕ್ಕೆ ಸಾವಿರಾರು ಅರ್ಥ ಅಂತ ಹೇಳ್ತಾರೆ. ಒಂದೂ ಅರ್ಥ ಇಲ್ಲದೆ ಬರೆದವರಲ್ಲ, ಬರೀ ಅನರ್ಥ ಇದ್ದವರು. 21 ಭಾಷೆಗಳಿದ್ದು ಬರೀ ಅನರ್ಥಗಳು. ಒಂದು ಭಾಷೆ ಅಂತ ಕೇಳಿದ್ರೆ ಒಂದು ಭಾಷೆಗೆ 1000 ಅರ್ಥ ಅಂತ ಅವಾಗ ಗೊತ್ತಾಗತ್ತೆ. ಇವತ್ತು ಸಾಮಾನ್ಯವಾಗಿ ಅದಕ್ಕೆ ಆಗತ್ತಾ, ಒಂದು ಭಾಷೆ 1000 ಅರ್ಥ ಆಗುತ್ತಾ ಅಂತ ಕೇಳಿದರೆ ಡ್ರಾಫ್ಟ್ ಕೊಟ್ಟು ಡಿ ಡಿ ಕೊಡ್ತಾನೆ, ಚೆಕ್ ಕೊಡ್ತಾನೆ, ನೋಡಿದರೆ ಒಂದೇ ಚೆಕ್ ಎಷ್ಟು ಬೆಲೆ ಇದೆ ಅದಕ್ಕೆ 1 lakh ಅಂತ ಬರೆದಿರ್ತಾನೆ, ಪಜಿತೆ ತೋಗ್ಬಿಡ್ತಾನೆ. 1 rupee ಅಲ್ಲೇ ಬಿಟ್ಟುಬಿಡ್ತಾನೆ. ಹಾಗೇನೆ ಕಳೆದ್ರು ಕೂಡ ಇಲ್ಲಿ ಎಲ್ಲಾದರೂ ಅಷ್ಟೇ, ಭಾರ ಅದು ಅಲ್ಲೇ ಬಿಟ್ಟರೆ ವಾಸಿ ಅಂತ. ಅದು ಬ್ಯಾಂಕಿಗೆ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ 30 rupees ಎಕ್ಸ್ಟ್ರಾ ಚಾರ್ಜ್ ಕೊಡೋದ್ರ ಬದಲು ಹರಿದಾಕೋದು ಕ್ಷೇಮ ಅದರ. ಆದ್ರೆ ಇದೇ ಕೊಟ್ಟುಬಿಟ್ಟಾಗ ಸೈಜ್ ಚೇಂಜ್ ಆಗಿಲ್ಲ, ಸೇಮ್ ಸೈಜ್. ಆದರೆ ಎಷ್ಟು ವ್ಯಾಲ್ಯೂ ಮೆನ್ಷನ್ ಮಾಡಿದ್ದಾರೆ ಅದು. ಚಿತ್ರಾಂ ಸಚ್ಛಾಸ್ತ್ರಕರ್ತ ಚರಣ ಪರಿಚಾರಾನ್ ಶ್ರಾವಯಾಸ್ಮಾಂಶ್ಚೇ ಕಿಂಚಿತ್. ನಾವು ಚರಣ ಪರಿಚಾರಕರು, ನಿಮ್ಮ ಪಾದ ಸೇವೆ ಮಾಡತಕ್ಕಂಥವ್ರು, ಪಾದ ಪೂಜಕರು. ಅದಕ್ಕೆ ನಮಗೆ ಇನ್ನೊಂದು ಅರ್ಹತೆ ಇದೆ ಅಂತ ಹೇಳುತ್ತಾರೆ. ವಿನಯ ಇಲ್ಲದವರು ಏನಿದ್ರು ಅರ್ಹತೆ ಇದ್ರೂ ಪ್ರಯೋಜನ ಇಲ್ಲ. ಪಾದ ಸೇವೆ ಮಾಡೋ ವಿನೀತರು ಅಂತ ಅರ್ಥ. ಚರಣ ಪರಿಚಾರಾನ್ ಶ್ರಾವಯ ಅಸ್ವಾಂಶ ಕಿಂಚಿತ್. ಚಿತ್ರಾಂ ಸಚ್ಛಾಸ್ತ್ರಕರ್ತ ಚರಣ ಪರಿಚಾರಾನ್ ಶ್ರಾವಯ ಅಸ್ವಾಂಶ ಕಿಂಚಿತ್. ಅತ್ಯುಚ್ಚಾಂ, ಎಷ್ಟು ದೊಡ್ಡದು ಗೊತ್ತ ಭಾಷ್ಯ, ಅತ್ಯಂತ ಉನ್ನತವಾದ ಭಾಷ್ಯ. ಗರುಡಶೇಷ ರುದ್ರಾದಿ ದೇವತೆಗಳು ಕೇಳ್ತಾರೆ, ಶೇಷದೇವರು 1000 ತಲೆಯ ಶೇಷದೇವರು ಬಂದು ಆಚಾರ್ಯ ಪಾಠ ಹೇಳ್ಬೇಕಾದ್ರೆ ಕೇಳ್ತಾರೆ ಅಂದರೆ ಎಂಥ ಭಾಷೆ ಅತ್ಯುಚ್ಚಾಂ. ನಿನ್ನೆ ಹೇಳಿದಂತೆ ಶುಕಾಚಾರ್ಯ ಪದ್ಮ ಸರೋವರದ ಬಂದು ಕೇಳ್ತಾರೆ ಅಂದರೆ ಅತ್ಯುಚ್ಚಾಂ. ರೋಚಯಂತೀಂ, ಮನಸ್ಸನ್ನು ಎಳಿತಕ್ಕಂಥ ಭಾಷ್ಯ, ರುಚಿ ಹುಟ್ಟಿಸ್ತಕ್ಕಂಥ ಭಾಷ್ಯ, ಅದಕ್ಕೆ ರೋಚಯಂತೀಂ ಅಂತ ಕರೀತಾರೆ. ಒಂದ್ಸರ್ತಿ ಆಚಾರ್ಯಗಂತ ಹೋದ ಅಭ್ಯಾಸ ಮಾಡಿಕೊಂಡ್ರೆ ಮತ್ತೆ ಜನ್ಮದಲ್ಲಿ ಬಿಡೋದಿಲ್ಲ ಅದನ್ನು. ಇವತ್ತು ಬಿಟ್ಟಿದ್ದಾರೆ ಅಂದರೆ ಒಂದ್ಸರ್ತಿ ನೋಡಿಲ್ಲ ಅಂತ ಅರ್ಥ. ಜೋಗ್ ಫಾಸ್ ಹೋದ್ರೆ ಜನ ಹೇಗೆ ಹೋಗ್ತಾರೆ, ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಹೋಗ್ಬಿಟ್ಟು ಎಷ್ಟೋ ಜನಗಳಲ್ಲಿ ನೋಡ್ಲಕ್ಕೂ ಸಿಕ್ಕಾಕೊಂಡು ಏನು ಮಾಡ್ಬೇಕು ಜನಗಳಿಗೆ. ಅಲ್ಲ, ಆ ಜೋಗ್ ಫಾಲ್ಸ್ ನೋಡ್ಲಕ್ಕೆ ಹೋಗಿ ಸಿಕ್ಕಾಕೊಂಡಿದ್ದಲ್ಲ, ಒಂದು ಭಾಷೆ ಹೋದ್ರೆ ಇವು ಸಿಕ್ಕಾಕೊಂಡ್ಬಿಡ್ತೀರಿ ಅಂದರೆ ಒಂದೊಂದಕ್ಕೆ ಕೆಟ್ಟದಕ್ಕೆ ಹೋಗೋದು ಆ ಸಿಕ್ಕಾಕೊಂಡ್ಬಿಡ್ತಾರೆ. ಅವು ಹೊರಗೆ ಬರೋದೇ ಇಲ್ಲವ ಅದು ಹತ್ರ ಓದಲು ಶುರು ಮಾಡಿದ್ಮೇಲೆ ಬಿಡ್ಲಕ್ಕೆ ಆಗೋದಿಲ್ಲ ಅದು. ಆದರೆ ಒಂದ್ಸರ್ತಿ ನೋಡ್ಬೇಕಷ್ಟೆ. ಜೋಗ್ ಫಾಲ್ಸ್ ಅಟ್ರಾಕ್ಟ್ ಮಾಡುತ್ತೆ, ಮೇಡಮ್ ಸಮುದ್ರ ಅಟ್ರಾಕ್ಟ್ ಮಾಡುತ್ತೆ. ಕ್ರಿಕೆಟ್ ಮ್ಯಾಚ್ ಅಂತೂ ಹಳಿ ಎಷ್ಟು ವರ್ಷ ಆದರೂ ನೋಡ್ತಾನೆ ಇರ್ತಾರೆ ಅದು. ಅವ್ರಿಗೆ ಎಲ್ಲಿಲ್ಲ, ನೋಡೋದು ಬಿಡಲಿಲ್ಲ, ಹಾಗಾಗಿಬಿಟ್ಟಿದೆ. ಆದರೆ ಆಚಾರ್ಯ ಭಾಷೆಯಲ್ಲಿ ಸೋಲೆ ಇಲ್ಲ, ಯಾಕೆ ನೋಡೋದಿಲ್ಲ ಅದನ್ನು. ಚಿತ್ರಾಂ ಅತ್ಯುಚ್ಚಾಂ ರೋಚಯಂತೀಂ ಶ್ರುಚಿಚಿತ ವಚನಾಂ ಶ್ರಾವಕಾಂ ಶ್ಚೋದ್ಯ ಚುಂಚೂನ್ ವ್ಯಾಖ್ಯಾ ಉತ್ಖಾತ ದುಃಖಾಂ. ಇನ್ನು ಹೇಳಿದ ಉತ್ಖಾತ ದುಃಖಾಂ, ನಮ್ಮ ದುಃಖ ಪರಿಹಾರ ಮಾಡಿಬಿಡುತ್ತೆ ಗೊತ್ತಾ. ಭಾಷ್ಯ ಕೇಳಿ ಯಾವುದೋ ಪ್ರಾಬ್ಲಮ್ ಇತ್ತು ಸಾಲ್ವ್ ಆಗೋಯ್ತು ಅಂತಾರೆ, ಅದು ಎದ್ದೋಗೇ ಇಲ್ಲ ಅವನು, ಭಾಷೆ ಪಾಠ ಕೇಳ್ತಾ ಕೂತಿದ್ದಾನಷ್ಟೇ. ನಿಮ್ಮ ಕೆಲಸ ಪೆಂಡಿಂಗ್ ಇತ್ತಲ್ಲ ಆಗೋಯ್ತು ಅಂತ ಹೇಳ್ಬಿಡ್ತೇನೆ ಯಾರೋ ಬಂದುಬಿಟ್ಟು. ಈ ಮ್ಯಾಜಿಕ್ ಗೊತ್ತಾ ಇದು. ಟೀಕಾಚಾರ ಜಾಯಸುಧೆಗೆ ವಜ್ರಾಜ ಸ್ವಾಮಿ ಹೇಳ್ತಾರೆ ಗೊತ್ತಾ, ಆದ್ಯಂತ ಯುಕ್ತವಾದ ಈ ಗ್ರಂಥ ಇದೆಯಲ್ಲ, ಶ್ರೀಕರೋಯಂ ಗ್ರಂಥ. ಆದ್ಯಂತಯೋಹೋ ಶ್ರೀಕಾರಯುಕ್ತತ್ವ ಶ್ರೀಕರೋಯಂ ಗ್ರಂಥ, ಶ್ರೀಕರವಾದ ಗ್ರಂಥ ನ್ಯಾಯಸುಧ. ತತ್ರ ವಯಮೇವ ಸಾಕ್ಷಿಣ, ನಾವೇ ಸಾಕ್ಷಿ ಅಂತ ವಾದಿರಾಜ ಸ್ವಾಮಿಗಳು ಜೈತೀರ್ಥರ ನ್ಯಾಯಸುಧೆ ಹೇಳಬೇಕಾದ್ರೆ ಇದು ಆಚಾರ ಗ್ರಂಥಕ್ಕೆ ಎಷ್ಟು ಹೇಳ್ಬೋದು. ಅದಕ್ಕೆ ಉತ್ಖಾತ ದುಃಖ, ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡತಕ್ಕಂಥ ಶಕ್ತಿ ಇರೋದು ವಿಚಿತ್ರವಾದ ಭಾಷ್ಯಕ್ಕೆ. ಅದನ್ನು ನಾವು ಓದೋದಿಲ್ಲ, ನಮಗೆ ಅದು ಹೇಳ್ತಾರೆ ದುಃಖ ಪರಿಹಾರ ಮಾಡುತ್ತೆ ಅಂಥೇಳಿ. ನಾವು ಓದೋದ್ರೆ ದುಃಖ, ಇನ್ನೇನು ಮಾಡಬೇಕು ಇವರಿಗೆ, ಓದೋ ಯೋ ಭಾಷೆ ಓದಬೇಕಾ, ಏನು ಮಾಡಬೇಕು ಅವರಿಗೆ. ಹುಡುಗ ಸ್ಕೂಲಿಗೆ ಅರ್ತಾ ಹೊರ್ತಾ ಹೋಗೋದು ಎಂದು ಮನೆಯಲ್ಲೇ ಕೂತು ಧನಕಾಯನೂ ಆಗಿಬಿಡ್ತಾರೆ, ಖುಷಿಯಿಂದ ಹೋದ ದೊಡ್ಡ ಅಧಿಕಾರಿ ಆಗಿಬಿಡ್ತಾರೆ. ಲೌಕಿಕ ವಿದ್ಯೆಗೇನೆ ಎಷ್ಟು ಬೆಲೆ ಇದೆ, SSLC ಓದ ಒಂದು ಬೆಲೆ, ಡಿಸ್ಕಂಟಿನ್ಯೂ ಮಾಡಿಬಿಟ್ಟ ಏನೋ ಆಗಿಬಿಡ್ತಾನೆ, PUC ಓದಿದ ಇನ್ನೊಂದು ಬೆಲೆ, ಮತ್ತೇನೋ ಕೆಲಸಕ್ಕೆ ಸೇರ್ತಾನೆ, BSC ಆದ ಇನ್ನೊಂದು ಕೆಲಸಕ್ಕೆ ಸೇರ್ತಾನೆ, ಮೇಲೆ ಹೋದಂತೆ ಕೆಲಸ ಜಾಸ್ತಿ ಆಗುತ್ತೆ, MSC ಆಗ್ತಾನೆ. BSC MSC ಎಷ್ಟು ಡಿಫರೆನ್ಸ್ ಗೊತ್ತಾ, ಹೈಸ್ಕೂಲು ಅವನು ಕಾಲೇಜ್ ಟೀಚರ್ ಆಗ್ತಾನೆ, 2 ವರ್ಷ ಡಿಫರೆನ್ಸ್ ಅದು. ಓದು ಜೀವನ ಪೂರ್ತಿ ವೇರಿಯೇಷನ್, ಮತ್ತೆ ಜೀವನ ಪೂರ್ತಿ ಸಂಬಳ ವೇರಿಯೇಷನ್ ಆಗುತ್ತೆ, ಪೆನ್ಷನ್ನು ಎಲ್ಲವೂ ಚೇಂಜ್ ಆಗಿಬಿಡುತ್ತೆ, ಮತ್ತೆ 2 ವರ್ಷ ಡಿಫರೆನ್ಸ್ಗೆ. ಅದರಲ್ಲಿ ಬಂದೊಂದು ಕೋರ್ಸ್ ಓದ್ತಾ ಹೋದ್ರೆ ಜಾಸ್ತಿ ಆಗಿಬಿಡ್ತಾರೆ. ಲೌಕಿಕದಲ್ಲಿ ಇಷ್ಟು ವ್ಯತ್ಯಾಸ ಇದೆಯಲ್ಲ. ಇನ್ನು ವಧು ಭಾಷೆ ಓದಿದ್ರಿ, ಉತ್ಖಾತ ದುಃಖ, ದುಃಖದ ಹೆಸರೇ ಇರಬಾರ್ದು. ಸುಖತೀರ್ಥರ ಶಾಸ್ತ್ರ ಓದಿರೋ ದುಃಖ ಹೇಗಾಗುತ್ತೆ, ನೀವು ಹೀಟರ್ ಬಂದು ಹೀಟರ್ ಒಳಗೆ ಕೈ ಇಟ್ಟು ತಣ್ಣಗಿಲ್ಲ ಅಂದ್ರೆ ಏನರ್ಥ, ಹೀಟರ್ ಇರೋದೇ ಬೆಚ್ಚಗಿರೋದು. ಫ್ರಿಜ್ ಬಂದು ಒಳಗೆ ಕೈ ಇಟ್ಟರೆ ತಣ್ಣಗೆ ಅನಿಸ್ಬೇಕು, ಬೆಂಕಿ ಬಂದು ಕೈ ಇಟ್ಟರೆ ಬಿಸಿ ಅನಿಸ್ಬೇಕು, ಆಚಾರ ಬಂದು ಕೂತ ಆನಂದ ಅನಿಸ್ಬೇಕು, ಅದು ಶಾಸ್ತ್ರದ ವೈಶಿಷ್ಟ್ಯ. ಆನಂದ ಆಚಾರ ಶಾಸ್ತ್ರ ಬಂದು ಕೂತ್ಕೊಂಡ್ರೆ ಮನಸ್ಸಿಗೆ ಆನಂದ ಆಗಬೇಕು. ನಾವು ಬೆಂಕಿ ಬಂದು ಕೂತಿದ್ದು ಬೆಂಕಿ ಮುಟ್ಟಿಲ್ಲ, ಬೆಂಕಿ ಬಂದು ಕೂತಿದ್ದಕ್ಕೆ ನಮ್ಮ ದುಃಖ ಚಳಿ ಹೋಗಿಬಿಡ್ತಲ್ಲ, ಇನ್ನು ಬೆಂಕಿ ಎಷ್ಟು ಉಜ್ವಲವಾಗಿರಬೇಕು ಲೆಕ್ಕ ಹಾಕಿ. ಆ ಹಿನ್ನೆಲೆಯಲ್ಲಿ ಶ್ರೀಮದ್ ಆಚಾರ್ಯಗಂತ ಉತ್ಖಾತ ದುಃಖ ಅಂತ ನಿಮ್ಮ ಭಾಷ್ಯವನ್ನು ನಾವು ಕಷ್ಟಪಟ್ಟು ಕೇಳೋಕ ನೀವು ಕೇಳಿಸ್ಬೇಕಷ್ಟೇ, ಅನುಗ್ರಹ ಬೇಕಿಲ್ಲದ್ರೆ ಸಾಧ್ಯ ಇಲ್ಲ. ಉಪದೇಶಂತಿತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ, ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಸಣ್ಣ ಪುಟ್ಟ ಪದಾರ್ಥ ತಗೋಬೇಕಾದ್ರೆ ನಾವು ಕ್ಯೂ ನಿಲ್ತೇವೆ ಎಷ್ಟೋ ಸಲ, ಸಣ್ಣ ಪುಟ್ಟ ಪದಾರ್ಥ ಕ್ಷೀಮೆಣ್ಣೆ ಕ್ಯೂ ನಿಲ್ತಾನೆ, ಮೈಮೆ ಬಿದ್ದು ಸುಟ್ಟೋಗ್ಬಿಡ್ತಾನೆ ಮನುಷ್ಯ, ಅದಕ್ಕೆ ಕ್ಯೂ. ಮತ್ತೆ ಇದು ಅಮೃತ, ಇದು ಎಷ್ಟು ಕ್ಯೂ ನಿಲ್ಬೇಕು ಲೆಕ್ಕ ಹಾಕ್ರಿ. ಅಮೃತ ಅಂದ್ರೆ ಮೋಕ್ಷ ಕೊಡಿಸ್ತಕ್ಕಂಥ ಗ್ರಂಥ, ದಯವಿಟ್ಟು ಅನುಗ್ರಹ ಮಾಡಿ ನಮಗೆ ಕೊಡಿ. ಮತ್ತು ಅನುಗ್ರಹ ಮಾಡಿ ಕೊಡದೆ ಹೋದರೆ ತರಕಾರಿ ತಗೊಳ್ಳೋಕ್ಕಾಗೋದಿಲ್ಲ ಗೊತ್ತಾ, ನಿಮಗೆ ಕೊಡೋದಿಲ್ಲ ಅಂದ್ರೆ ಮುಗಿದೋಯ್ತು ಅಷ್ಟೇ. ಲಾಸ್ಟ್ ಟೈಮ್ ಬಂದಾಗ ದುಡ್ಡು ಹೆಚ್ಚು ಕಡಿಮೆ ಕೊಟ್ಟಿದ್ದು ನಿಮಗೆ ಕೊಡೋದಿಲ್ಲ ನಿಮ್ಮ ಮೇಲೆ ಅಂದ್ಬಿಟ್ರೆ ಏನು ಮಾಡೋಕ್ಕೆ, ತಗೊಳ್ಳೋಕ್ಕಾಗಲ್ಲ ಅಲ್ಲಿಂದ. ಕೊಡಬೇಕು, ದುಡ್ಡಿದ್ರೆ ಮಾತ್ರಕ್ಕೆ ಬರೋದಿಲ್ಲ, ಅವ್ರು ಕೊಡೋರು ಒಪ್ಪಬೇಕಾದ್ರೆ ನಿಮಗೆ ಕೊಡ್ತೀವಿ ಅಂತೇಳಿ, ಕೊಡೋದಿಲ್ಲ ಅಂದ್ರೆ ಯಾರು ಕೇಸ್ ಹಾಕೋಗಿಲ್ಲ ಯಾರ ಮೇಲೆ, ನಾನಿಷ್ಟ ನಿಮಗೆ ಕೊಡೋದಿಲ್ಲ ಅಷ್ಟೇ. ಇನ್ನು ಭಾಷ್ಯದಂತಹ ಗ್ರಂಥವನ್ನ ಬರೆದವರ ಅನುಗ್ರಹ ಮಾಡಿ ಕೇಳಿಸ್ಬೇಕೆ ಹೊರತು ನಾವಾಗಿ ಕೇಳೋದಕ್ಕಾಗೋದಿಲ್ಲ. ಇದು ಬೇರೆ ಯಾವ ಮತದಲ್ಲೂ ಕಾನ್ಸೆಪ್ಟ್ ಇಲ್ಲ. ಗುರುವನುಗ್ರಹ ಶಾಸ್ತ್ರಾಧ್ಯಯನ ಒಂದು, ಗುರುವನುಗ್ರಹ ಒಂದು, ಎರಡು ಸೇರಿದಾಗ ಮಾತ್ರ ಜ್ಞಾನ ಬರುತ್ತೆ ಹೊರತು ಬರೀ ಮೆಕ್ಯಾನಿಕಲಿ ಶಾಸ್ತ್ರ ಓದಿದ್ರೆ ಬರೋದಿಲ್ಲ. ಆದ್ರೆ ಬ್ರಹ್ಮ ಒಂದು ಅಧಿಕರಣ ಬ್ರಹ್ಮಸೂತ್ರದಲ್ಲಿ ಆಚಾರ್ಯ ಭಾಷ್ಯದಲ್ಲಿ ಹೇಳ್ತಾರೆ, ಗುರುಪ್ರಸಾದೋ ಬಲವಾನ್ ನ ತಸ್ಮಾತ್ ಬಲವತ್ತರ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಇದೀ ಯಾವ ಇದೀ ಶಾಸ್ತ್ರ ಪ್ರಪಂಚದೊಳಗೆ ಇಡೀ ವಿಶ್ವದೊಳಗೆ ಮಧ್ವ ಸಿದ್ಧಾಂತದಲ್ಲಿ ಗುರುಗಳಿಗೇನು ಸ್ಥಾನ ಇದೆಯಲ್ಲ, ಬೇರೆ ಯಾವ ಸಿದ್ಧಾಂತದಲ್ಲೂ ಅಷ್ಟು ಸ್ಥಾನ ಇದೆ. ಇದೊಂದರಲ್ಲಿ ಮಾತ್ರ ಇರೋದು. ಅದಕ್ಕೆ ನಮಗೆ ಆರಾಧನೆ ಇತ್ತು ಯಾತಕ್ಕೆ ಶುರುವಾಯಿತು ಅಂದ್ರೆ, ಇದರಲ್ಲಿ ಬೇರೆ ಮತಗಳು ಅವೆಲ್ಲ ಇಲ್ಲ, ನಮ್ಮಲ್ಲಿ ಮಾತ್ರ ಇರೋದು. ಗುರುವನುಗ್ರಹ ಅಷ್ಟು ಸಿದ್ಧಿ ಕೊಡತಕ್ಕಂತಹ ಅಪೂರ್ವವಾಗಿರ್ತಕ್ಕಂಥ ಜಗೋತ್ತಮ ಸ್ವಾಮಿ ಎಂತಹ ಸಿದ್ಧಿ ಬಂತು. ಪಾಠ ಕೇಳಲೇ ಇಲ್ಲ, ಸ್ವಪ್ನ ಹೇಳಿದ್ರು ಆಯ್ತು ಬೆಳಗ್ಗೆ ಪಾಠ ಶುರು ಮಾಡಿ ಅಂತ ಹೇಳಿಬಿಟ್ಟು. ಇವತ್ತಿಗೂ ದೊಡ್ಡ ಕ್ರಾಂತಿಕಾರಕವಾದ ವಿದ್ಯಾಧ್ಯಯನ ವಿದ್ಯಾಭ್ಯಾಸ ಮಾಡಿ ಪಡೆದವರು ರಘುತ್ತಮ ಸ್ವಾಮಿಗಳು. ಅದಕ್ಕೇನೆ ನಿಮ್ಮ ಅನುಗ್ರಹ ಬೇಕಾದ್ರಿಂದ ಶ್ರಾವಯ ಅಸ್ಮಾಂಶ್ಚ ಕಿಂಚಿತ್, ನಮಗೆ ಕಿವಿಗೆ ಬೀಳಿಸಿರಿ ಸ್ವಲ್ಪ, ನಾವು ಬದುಕಿ ಹೋಗಿಬಿಡ್ತೇವೆ ಅಂತ ಹೇಳಿದ್ದಾರೆ. ಇಷ್ಟು ಹೇಳಿ ಆಚಾರ್ಯರನ್ನ, ಇವತ್ತು ನಮಗೆ ಮಧ್ವನವಮಿ ಅಂದ್ರೆ ಗೊತ್ತಿರಲ್ಲ, ಮಧ್ವ ಜಯಂತಿ ಗೊತ್ತಿರೋದಿಲ್ಲ, ವಿಜಯದಶಮಿ ಗೊತ್ತು, ಅವತ್ತೇ ಮಧ್ವ ಜಯಂತಿ ಅಂತ ಗೊತ್ತಿಲ್ಲ ಅನೇಕರಿಗೆ. ಎಷ್ಟೋದ್ರೆ ಕೇಳಿದ್ದೇನೆ, ಯಾವುದೋ ಉತ್ಸವ ಉಡುಪಿಗೆಲ್ಲ ಹೋಗಿರ್ತಾರೆ, ದೊಡ್ಡ ಉತ್ಸವ ನೋಡ್ತಾರೆ, ಯಾತಕ್ಕೆ ಅಂತ ಕೇಳ್ತಾರೆ. ಮತ್ತು ಮಧ್ವನವಮಿ ಅಂದ್ರೆ ಹೌದಾ ಅಂತ ಕೇಳ್ತಾರೆ. ಅಲ್ಲಿ ಬಂದ್ಮೇಲೆ ಗೊತ್ತು ಮಧ್ವನವಮಿ ಅಂತೇವ್ರಿ. ಇನ್ನೂ ಕೆಲವು ಮಧ್ವಾಚಾರ್ಯ ಯಾರು ಇನ್ನೂ ಮಹಾನುಭಾವರು ಇರ್ತಾರೆ. ಆದರೆ ಮಧ್ವಾಚಾರ್ಯರ ಬಗ್ಗೆ ನೀವು ಇಷ್ಟೆಲ್ಲ ಹೇಳ್ತಿರಲ್ಲ, ನಮ್ಮ ಜನಕ್ಕೆ ಗೊತ್ತಿಲ್ಲ ಅವರೇನು ಮಹಾದೊಡ್ಡ ಆಚಾರ್ಯರು ಅಂದ್ರೆ. ಆ ಹೌದು ನೋಡಿ, ಪೀಠೇ ರತ್ನೋಪಕೃಪ್ತೆ ರುಚಿರ ರುಚಿಮಣಿ ಜ್ಯೋತಿಷ ಸನ್ನಿಷಣ್ಣಂ ಬ್ರಹ್ಮಾಣಂ ಭಾವಿನಂ ತ್ವಾಂ ಜ್ವಲತೆ ನಿಜಪದೇ ವೈದಿಕಾದ್ಯಾಹಿ ವಿದ್ಯಾ ಸೇವಂತೆ ಮೂರ್ತಿಮತ್ಯಃ ಸುಚರಿತ ಚರಿತಂ ಭಾತಿ ಗಂಧರ್ವ ಗೀತಂ ಹೇಳ್ತಾರೆ. ಒಂದೊಂದು ಮಾತಿನಲ್ಲಿ ಆಚಾರ್ಯರ ಹಿರಿಮೆ ಭಾರಿ ವಿಶಿಷ್ಟವಾದದ್ದು. ಪೀಠೇ ರತ್ನೋಪಕೃಪ್ತೆ, ಆಚಾರ್ಯರನ್ನ ರತ್ನ ಖಚಿತವಾದ ಪೀಠದಲ್ಲಿ ಕುಡಿಸ್ತಾರೆ ದೇವತೆಗಳು. ಪೀಠೇ ರತ್ನೋಪಕೃಪ್ತೆ ರುಚಿರ ರುಚಿಮಣಿ ಜ್ಯೋತಿಷ ಸನ್ನಿಷಣ್ಣಂ, ರುಚಿರ ರುಚಿಮಣಿ ಜ್ಯೋತಿಷ ಸನ್ನಿಷಣ್ಣಂ, ರುಚಿರ ಮನೋಹರವಾದಂತಹ ರುಚಿ ಕಾಂತಿ ಹೊಂದಿರತಕ್ಕಂತಹ ಮಣಿಗಳಿಂದ ಕೂಡಿದ ಪೀಠ ಅದು. ಬರೀ ಚಿನ್ನದ ಪೀಠ ಅಲ್ಲ, ರತ್ನಮಯವಾದ ಪೀಠ. ಅದರಲ್ಲಿ ರುಚಿಮಣಿ ರುಚಿರ ರುಚಿಮಣಿ ಜ್ಯೋತಿಷ ಸನ್ನಿಷಣ್ಣಂ ಆಚಾರ್ಯ ಕೂತಿದ್ದಾರೆ ಪೀಠದೊಳಗೆ. ಅದನ್ನ ಇವರೆಲ್ಲ ಹೇಗೆ ಆರಾಧನೆ ಮಾಡ್ತಾರೋ ಗೊತ್ತಾ? ಪೀಠೇ ರತ್ನೋಪಕೃಪ್ತೆ ರುಚಿರ ರುಚಿಮಣಿ ಜ್ಯೋತಿಷ ಸನ್ನಿಷಣ್ಣಂ ಬ್ರಹ್ಮಾಣಂ ಭಾವಿನಂ ತ್ವಾಂ, ಮುಂದೆ ಬ್ರಹ್ಮ ಪದವಿ ಬರತಕ್ಕಂಥವ್ರು ಇವರು. ಜ್ವಲತಿ ನಿಜಪದೇ ವೈದಿಕಾದ್ಯಾಹಿ ವಿದ್ಯಾ, ಜ್ವಲತಿ ಪೀಠೆ ಉಜ್ವಲವಾದ ಪೀಠ, ಹಳಿತಾ ಇದೆ ಪೀಠ ಅಂತ ಪೀಠದಲ್ಲಿ ಆಚಾರ್ಯರು ಕೂತಿದ್ದಾರೆ. ಮುಂದಿನ ಬ್ರಹ್ಮದೇವರು ಇವರು. ಎಷ್ಟೋ ಸರ್ತೆ ಈ ಪ್ರೈಮ್ ಮಿನಿಸ್ಟರ್ ಡೆಸಿಗ್ನೇಟ್ ಅಂತಷ್ಟ ವ್ಯಾಲ್ಯೂ ಚೇಂಜ್ ಆಗಿಬಿಡುತ್ತೆ. ಇನ್ನು ರಿಪೋರ್ಟ್ ಮಾಡ್ಕೊಂಡಿಲ್ಲ ಅವನು, ಇನ್ನು ಮಿನಿಸ್ಟರ್ ಆಗೋನು ಅಂತಷ್ಟ ಶುರುವಾಗಲಿಲ್ಲ, ಹಿಂಬಾಲಕರು ಗುಂಪು ಬಂದುಬಿಡುತ್ತೆ. ಭಾವಿ ಬ್ರಹ್ಮದೇವರು ಇವರು ಗೊತ್ತಾ? ರತ್ನ ಖಚಿತವಾಗಿ ಪೀಠದಲ್ಲಿ ಕುಡಿಸಿಬಿಟ್ಟು ಜ್ಯೋತಿಷ ಸನ್ನಿಷಣ್ಣಂ ಬ್ರಹ್ಮಾಣಂ ಭಾವಿನಂ ತ್ವಾಂ ಜ್ವಲತೆ ನಿಜಪದೇ, ಅದ್ಯಾವುದು ಕದ್ದು ಪಿತ್ತೊಂದು ಪೀಠಗಳಲ್ಲ, ನಿಜಪದೇ ಅವರದೇ ಸಿಗತಕ್ಕಂಥ ಪದವಿ ಅದು, ಒಂದು ಡ್ಯೂ ಪದವಿ ಅವರಿಗೆ, ಅದು ಬರಲೇಬೇಕು, ಬಂದೇ ಬರುತ್ತೆ. ನಿಜಪದೇ ಏನೋ ಮಾಡಿ ಪಡ್ಕೊಳ್ತಕ್ಕಂಥ ಪದವಿ ಅಲ್ಲ, ಸ್ವಾಭಾವಿಕ ಸಿಗಲೇಬೇಕಾದ ಪದವಿ ಅದು. ನಿಜಪದೇ ಜ್ಯೋತಿಷ ಸನ್ನಿಷಣ್ಣಂ ಬ್ರಹ್ಮಾಣಂ ಭಾವಿನಂ ತ್ವಾಂ ಜ್ವಲತೆ ನಿಜಪದೇ ವೈದಿಕಾದ್ಯಾಹಿ ವಿದ್ಯಾ ಸೇವಂತೆ ಮೂರ್ತಿಮತ್ಯಃ. ನಿಮ್ಮನ್ನ ಯಾರೋ ಅಲ್ಲ, ವೇದ ಉಪನಿಷತ್ತುಗಳು ಬ್ರಹ್ಮಸೂತ್ರ ಮಹಾಭಾರತ ಪಂಚರಾತ್ರ ಮೊದಲಾದ ಶಾಸ್ತ್ರಗ್ರಂಥಗಳೇನಿವೆಯಲ್ಲ, ಅದು ಅಭಿಮಾನಿ ದೇವತೆಗಳೇನಿದೆಯಲ್ಲ, ಅವರೆಲ್ಲ ಸೇವೆ ಮಾಡ್ತಾ ಇದ್ದಾರೆ. ಶಾಸ್ತ್ರದ ಅಭಿಮಾನಿ ದೇವತೆಗಳು, ಅದಕ್ಕೆ ಮೂರ್ತಿಮತ್ಯ ಅಂದರೆ ಅಭಿಮಾನಿ ದೇವತೆಗಳು ಅಂತ. ವೈದಿಕಾದ್ಯಾಹಿ ವಿದ್ಯಾ, ವೈದಿಕ ವಿದ್ಯೆ ಮೊದಲಾದ ಎಲ್ಲ ವಿದ್ಯೆಗಳ ಅಭಿಮಾನಿ ದೇವತೆಗಳೆಲ್ಲ ಮೂರ್ತಿಮತ್ತಾಗಿ ಬಂದು ಸೇವೆ ಮಾಡ್ತಾ ಇದ್ದಾರೆ. ವೈದಿಕಾದ್ಯಾಹಿ ವಿದ್ಯಾ ಸೇವಂತೆ, ಎಷ್ಟು ಬಟ್ಟಿ ಸೇವೆ ಮಾಡ್ತಾರೆ ಗೊತ್ತಾ? ನಿಮ್ಮನ್ನ ವಿಶೇಷವಾಗಿ ನರ್ತಿತ ದ್ಯೋವಧೂಷು, ನರ್ತ ದೇವವಧುಗಳು ಅಂದರೆ ಅಪ್ಸರಿಯರು, ದೇವತಾ ಸ್ತ್ರೀಯರು ನರ್ತನ ಮಾಡತಕ್ಕಂಥ ಸಭೆಗಳಲ್ಲಿ ನಿಮ್ಮನ್ನ ಸುಚರಿತ ಚರಿತಂ ಭಾತಿ ಗಂಧರ್ವ ಗೀತಂ, ಭಾತಿ ಗಂಧರ್ವ ಗೀತಂ, ನರ್ತನ ಮಾಡ್ತಾರೆ ಅಪ್ಸರೆಯರು ದೇವತಾ ಸ್ತ್ರೀಯರುಗಳು, ಹಾಡ್ತಾರೆ ಗಂಧರ್ವರು, ಅಂತ ದೇವಸಭೆಗಳಲ್ಲಿ ನಿಮ್ಮನ್ನ ದೊಡ್ಡ ದೊಡ್ಡ ದೇವತೆಗಳು ಆರಾಧನೆ ಮಾಡ್ತಾರೆ. ಈಗ ಗೊತ್ತಾಗುತ್ತೆ, ಮಧ್ವನವಮಿ ನಾವು ಮಾಡೋದಲ್ಲ, ಮಧ್ವ ಜಯಂತಿ ನಾವು ಮಾಡೋದಲ್ಲ, ದೇವತೆಗಳು ರುದ್ರಾದಿ ದೇವತೆಗಳು ಆರಾಧನೆ ಮಾಡ್ತಾರೆ ಅಂತ ಗೊತ್ತಾಗಿಬಿಟ್ರೆ, ಇವತ್ತು ಯಾರೋ ನಾವು ಯಾತಕ್ಕೆ ಮಾಡಿದ್ರೆ ಅಜ್ಞಾನಿಗಳು, ತಿಳುವಳಿಕೆ ಇಲ್ಲ. ತಿಳುವಳಿಕೆ ಇಲ್ಲದವ್ರು ಮಾಡದೆ ಹೋದ್ರೆ ಒಳ್ಳೇದೇ, ಅದೊಂದು ತಿಳುವಳಿಕೆ ಇದ್ದವ್ರು ಏನು ಪ್ರಯೋಜನ ಇಲ್ಲ, ತಿಳುವಳಿಕೆ ಇದ್ದವ್ರು ಮಾಡದೇ ಇರೋದಿಲ್ಲ. ತಿಳುವಳಿಕೆ ಜಾಸ್ತಿ ಜಾಸ್ತಿ ಆಗ್ತಾ ಹೋದಂತೆ ಆಚಾರ್ಯ ಭಕ್ತಿ ಭಾರಿ ಜಾಸ್ತಿ ಆಗಿಬಿಡುತ್ತೆ. ವೈದಿಕಾದ್ಯಾಹಿ ವಿದ್ಯಾಹ ಸೇವಂತೆ ಮೂರ್ತಿಮತ್ಯಃ ಸುಚರಿತ ಚರಿತಂ ಭಾತಿ ಗಂಧರ್ವಗೀತಂ ಪ್ರಖ್ಯಾತಂ ದೇವ ಸಂಸತ್ಸು ಅಪಿ ತವ ಭಗವನ್ನರ್ತಿತ ದ್ಯೋಬಧೂಷು. ದೇವ ಸಂಸತ್ಸು ಅಪಿ, ಸಂಸತ್ ಅಂದ್ರೆ ಸಭೆ, ಸಂಸತ್ಸು ಸಭೆಗಳು ಬಹುವಚನ. ದೇವ ಸಂಸತ್ಸು ದೇವಸಭೆಗಳಲ್ಲಿ ಗಂಧರ್ವರು ಹಾಡಬೇಕು, ಅಪ್ಸರಿಯರು ಕುಣಿಬೇಕು, ವೇದವಿದ್ಯಾಮಾನ ದೇವತೆಗಳು ಮೂರ್ತಿಮತ್ತಾಯಿ ಬಂದಿರಬೇಕು, ರಥಪೀಠದಲ್ಲಿ ನೀವು ಕೂತಿರಬೇಕು, ಭಾವಿ ಬ್ರಹ್ಮದೇವರು ಆಗಿದ್ದೀರಿ, ಎಲ್ಲರೂ ಬಂದು ನಿಮ್ಮನ್ನ ಅಷ್ಟು ಉಜ್ವಲವಾಗಿ ಹಾಡ್ತಾರೆ ಗೊತ್ತಾ, ಅಷ್ಟು ದೊಡ್ಡವರು ನೀವು ಅಂತ ಹೇಳ್ತಾ ಮಧ್ವಾಚಾರ್ಯ ಮಹಿಮೆ ಎಷ್ಟು ಅಂತ ಗೊತ್ತಾಗುತ್ತೆ. ಮತ್ತೆ ಯಾರೋ ದೊಡ್ಡ ಪ್ರೊಫೆಸರ್ ಇರ್ತಾರೆ ಹಳ್ಳಿಯಲ್ಲಿ ಹೋಗಿಬಿಟ್ರೆ ಯಾರಿಗೆ ಕ್ಯಾರೇ ಅಂತ ಕೇಳೋದಿಲ್ಲ ಅವನನ್ನು, ಅವ್ರು ಎಲ್ಲ ಹೆಬ್ಬಟ್ಟು ಇವ್ರು ಏನು ಗೊತ್ತಾಗಬೇಕು. ಪ್ರೊಫೆಸರ್ ಹೋದ್ರೆ ಯಾರು ಕ್ಯಾರೇ ಅಂತ ಯಾರ್ಯಾರು ಕೇಳೋದಿಲ್ಲ. ಬೇರೆ ಕಡೆ ಹೋದ್ರೆ ಅವ್ರನ್ನ ಇನ್ವೈಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಗೊತ್ತಾಯ್ತಾ, ಬಂದ್ರೆ ನಮ್ಮ ಪುಣ್ಯ ಅಂತ ತಿಳ್ಕೊಂಡ್ಬಿಡ್ತಾರೆ. ಇವೆಲ್ಲ ಎಂಥ ಹಳ್ಳಿಗಳ ಜನಗಳಿಗೆ ರತ್ನದ ವ್ಯಾಪಾರ ಗೊತ್ತಾಗೋದಿಲ್ಲ, ಹಳ್ಳಿಯ ಜನಗಳಿಗೆ ವಿದ್ಯೆಯ ಮಹತ್ವ ಗೊತ್ತಿರೋದಿಲ್ಲ, ಮತ್ತು ಭೂಲೋಕದಲ್ಲಿ ಅಧ್ಯಾತ್ಮ ವಿದ್ಯೆಯ ಮಹತ್ವವೇ ಗೊತ್ತಿಲ್ಲ, ಅಂಥವರಿಗೆ ಆಚಾರ ಮಹತ್ವ ಏನು ಗೊತ್ತಾಗುತ್ತೆ. ಅದನ್ನು ದೇವತೆಗಳಿಗೆ ಗೊತ್ತಾಗ್ತಕ್ಕಂಥ ವಿದ್ಯೆ ಅಂತ ಹೇಳ್ತಾರೆ. ಅದನ್ನು ತೋರಿಸಕ್ಕೆ ರುದ್ರದೇವರು ಬಂದು ಋಷಿಕೇಶದಲ್ಲಿದ್ದಾಗ ಆಚಾರ್ಯ ಸ್ವಾಗತ ಮಾಡಿ ಭಿಕ್ಷೆ ಮಾಡಿಸಿದ ಕಥೆ ಕೇಳಿಬಿಟ್ರೆ ಆಗ ಅರ್ಥ ಆಗುತ್ತೆ ಹೇಗೆ ಸೇವೆ ಮಾಡ್ತಾರೆ ದೇವತೆಗಳು ಅಂತೇಳಿ. ಅದಕ್ಕೆ ಕಿಂಕಾರಾಹ ಶಂಕರಾಧ್ಯಾಹ ಅಂತ ನಿನ್ನೆ ಹೇಳಿದ ಮಾತು ಜ್ಞಾಪಕ ಇರಬೇಕು. ಪೀಠೇ ರತ್ನೋಪಕೃಪ್ತೇ ರುಚಿರುಚಿಮಣಿ ಜ್ಯೋತಿಷ ಸನ್ನಿಷಣ್ಣಂ ಬ್ರಹ್ಮಾಣಂ ಭಾವಿನಂ ತ್ವಾಂ ಜ್ವಲತೆ ನಿಜಪದೇ ವೈದಿಕಾದ್ಯಾಹಿ ವಿದ್ಯಾಹ ಸೇವಂತೆ ಮೂರ್ತಿಮತ್ಯಃ ಸುಚರಿತ ಚರಿತಂ ಭಾತಿ ಗಂಧರ್ವಗೀತಂ ಪ್ರತ್ಯೇಕಂ ದೇವ ಸಂಸತ್ಸ್ವಪಿತೆವು ಭಗವನ್ನರ್ತಿತ ದ್ಯೋಬಧೂಷು. ಪ್ರತ್ಯೇಕ ಪ್ರತ್ಯೇಕವಾಗಿ ಇಂದ್ರದೇವರ ಸಭೆಯಲ್ಲಿ, ಕುಬೇರನ ಸಭೆಯಲ್ಲಿ, ರುದ್ರದೇವರ ಸಭೆಯಲ್ಲಿ, ಅಗ್ನಿದೇವರ ಸಭೆಯಲ್ಲಿ ಪ್ರತ್ಯೇಕ ಪ್ರತ್ಯೇಕ ಆಚರಣೆ ಮಾಡಿ, ನಮ್ಮದೊಂದು ಸಂಘ ನಾವು ಆಚರಣೆ ಮಾಡ್ತೇವೆ ಅಂತ ಆ ಟೈಪು. ಪ್ರತಿಯೊಬ್ಬ ದೇವತೆಗಳ ಸಭೆಗಳಲ್ಲೂ ಕೂಡ ಪ್ರತ್ಯೇಕ ಪ್ರತ್ಯೇಕವಾಗಿ ಆಚಾರ್ಯರು ಮಹಿಮೆ ಹಾಡ್ತಾ ಇದ್ದಾರೆ. ಹೇ ಸುಚರಿತ ಆಚಾರ್ಯ, ಹೇ ಸುಚರಿತ ಚರಿತ ಅಂತ ಹೇಳಿದ ಅದ್ಭುತವಾದ ಮಹಾತ್ಮ್ಯ, ಅತ್ಯದ್ಭುತವಾದ ಮಹಾತ್ಮ್ಯ ಹೊಂದಿದ ಮಧ್ವಾಚಾರ್ಯರೇ, ನಿಮ್ಮ ಚರಿತಂ ನಿಮ್ಮ ಮಹಿಮೆಯನ್ನು ಅವರೆಲ್ಲ ಹಾಡ್ತಾರೆ, ನಿಮ್ಮ ಮಹಿಮೆಯನ್ನು ಹಾಡ್ತಾರೆ. ಇದು ಆಚಾರ್ಯರ ಮಹಿಮೆ, ದೇವತೆಗಳ ಸಭೆಗಳಲ್ಲಿ ಹಾಡತಕ್ಕಂಥ ಮಹಿಮೆ. ವೇದವಿದ್ಯಾಭಿಮಾನಿ ದೇವತೆಗಳೆಲ್ಲ ಮೂರ್ತಿಮತ್ತಾಗಿ ಬಂದು ಹಾಡತಕ್ಕಂಥ ಮಹಿಮೆ. ದೇವ ನರ್ತಕಿಯರು ಕುಣಿದು ಸಂತೋಷಪಟ್ಟು ಹಾಡತಕ್ಕಂಥ ಮಹಿಮೆ ಅಂತ ದೊಡ್ಡವರು ಮಧ್ವಾಚಾರ್ಯರು ಅಂತ ಇದೆಲ್ಲ ಕಣ್ಣಿನ ನೋಡಿ ಹೇಳ್ತಾ ಇದ್ದಾರೆ, ಗಮನಿಸಬೇಕು. ಆ ರೀತಿ ಪೂಜೆ ಮಾಡೋದನ್ನ ಆಚಾರ್ಯರು ಮೂರು ರೂಪಗಳಿಂದ ಶ್ರೀರಾಮ ಶ್ರೀಕೃಷ್ಣ ಶ್ರೀ ವ್ಯಾಸ ರೂಪಗಳನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಆಚಾರ್ಯರನ್ನ ಇವರು ಆರಾಧನೆ ಮಾಡ್ತಾ ಇದ್ದಾರೆ, ಉಳಿದವರೆಲ್ಲ. ಅದನ್ನು ಇವರು ಕಣ್ಣಾರೆ ಕಾಣ್ತಾ ಇದ್ದಾರೆ. ಈ ವೈಭವ ಗಮನಿಸಿಬಿಟ್ರೆ ಅವಾಗ ತಿಳಿಬೇಕು. ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಬಂದ ಕಾಲಕ್ಕೆ IAS ಆಫೀಸರ್ ಅಂತ ಹಿಂದಿನ ಓಡಾಡ್ತಿರ್ತಾರೆ, ಅವರಿಗೆ ನೆನಪಿರಬೇಕು. ದೊಡ್ಡ ದೊಡ್ಡ ಡಿಸ್ಟಿಂಗ್ವಿಶ್ಡ್ ಗೆಸ್ಟ್ ಬಂದ ಕಾಲಕ್ಕೆ ದೊಡ್ಡ ದೊಡ್ಡ ಅಧಿಕಾರಿಗಳು ಅವ್ರ ಹಿಂದೆ ಒಳ್ಳೆ ಪ್ಯೂನ್ ಹೋದಾಗ ಓಡಾಡ್ತಿರ್ತಾರೆ. ಅವಾಗ ಅರ್ಥ ಆಗುತ್ತೆ ಎಷ್ಟು ಮಹಿಮೆ ಇರಬೇಕು ಅವ್ರದ್ದು. ಕಿಂಕಾರ ಶಂಕರಾಧ್ಯ ಅನ್ನೋ ಮಾತಿನಲ್ಲಿ ಅವರಿಗೆ ಸಿಗತಕ್ಕಂಥ ವೈಭವವನ್ನು ಹೇಳ್ತಾರೆ. ಇದನ್ನು ದಿವಸ ಜ್ಞಾಪಕ ಮಾಡ್ತಾ ಇದ್ರೆ ನಾವು ಆಚಾರ್ಯರ ಬಗ್ಗೆ ಬಡಿತಾಸು ಅಭಿಷೇಕ ಮಾಡ್ತಾ ಹೇಳ್ತೇವೆ, ಬಡಿತಾಸುಕ್ತ ಹೇಳಿಕೊಂಡು ವಾಯುಸ್ತುತಿಗಳು ಮಾಡಬೇಕಾದ್ರೆ ಆ ಚಿತ್ರ ನಮ್ಮ ಮುಂದೆ ಇದ್ರೆ ಆಗ ನಮಗೆ ಎರಡು ಗೊತ್ತಾಗುತ್ತೆ, ಅವ್ರ ವೈಭವ ಏನಂತೂ ಗೊತ್ತಾಗುತ್ತೆ, ನಮಗೆ ಭಕ್ತಿ ಜಾಸ್ತಿ ಆಗುತ್ತೆ. ಅಂಥವ್ರು ಪೂಜೆ ಮಾಡೋ ಯೋಗ ನಮಗೆ ಬಂತಲ್ಲ. ಅಹೋಭಾಗ್ಯಂ ಅಹೋಭಾಗ್ಯಂ ಮಧ್ವ ಮಾರ್ಗಾನುವರ್ತಿ ನಾಮ್. ಇದನ್ನೆಲ್ಲ ಹೇಳೋದಕ್ಕೆ ವ್ಯಾಸರಾಜರಂಥವ್ರು ಹೇಳ್ತಾರೆ, ವ್ಯಾಸರಾಜರು ಹೇಳ್ತಾರೆ. ಈತನೇ ಲೋಕಗುರು ವೇದ ವಿಖ್ಯಾತ ಭೂತೊಡದಳು ಶ್ರೀರಾಮ ದೂಪ್ತನೆಂಬಾತ. ಎಷ್ಟು ಅತ್ಯಂತ ಅದ್ಭುತವಾದ ಮಾತು. ಆರು ನಿನಗಿದಿರಧಿಕ ಧಾರಿಣಿಯೊಳಗೆ ಸಾರಶಾಸ್ತ್ರವನ್ನೊರೆದ ಸರ್ವಜ್ಞ ಮುನಿರಾಯ. ವ್ಯಾಸರಾಯರ ಮಾತಿದು. ಆರು ನಿನಗಿದಿರಧಿಕ ಧಾರಿಣಿಯೊಳಗೆ ಸಾರಶಾಸ್ತ್ರವನ್ನೊರಿತ ಮಧ್ವ ಮುನಿರಾಯ. ಮಧ್ವ ಮುನಿಗಳೇ ನಿಮ್ಮ ಜೊತೆ ನಿಮ್ಮ ಸಮ ಯಾರಿದ್ದಾರೆ ಹೇಳಿ. ವ್ಯಾಸರಾಜರು ಅಂದ್ರೆ ಲೋಕವಿಖ್ಯಾತ ಮಹಾನುಭಾವರು, ಅವ್ರು ಹೇಳ್ತಾರೆ ನಿಮ್ಮ ಮುಂದೆ ಯಾರೂ ಇಲ್ಲ. ಅವೆಲ್ಲ ನೆನಪಾಗಲಿಕ್ಕಿಂತ ಪದ್ಯ ಓದಿರಬೇಕು. ಇದನ್ನು ಕಣ್ಣಾರೆ ಕಂಡು ಅನುಭವಿಸಿ ಅವರು ಹೇಳಿದರು. ಸಾನುಕ್ರೋಶೈ ರಜಶ್ರಂ ಜನಿಭೃತಿ ನಿರಯ ದೂರ್ಮಿ ಮಾಲಾವಿಲೇಸ್ಮಿನ್ ಸಂಸಾರಾಬ್ಧೌ ನಿಮಗ್ನಾನ್ ಶರಣಮಶರಣಾನಿಚ್ಛತೋ ವೀಕ್ಷ ಜಂತೂನ್ ಯುಷ್ಮಾಭಿಃ ಪ್ರಾರ್ಥಿತ ಸನ್ ಜಲನಿಧಿ ಶಯನಃ ಸತ್ಯವತ್ಯಾಂ ಮಹರ್ಷೇಃ ವ್ಯಕ್ತಃ ಚಿನ್ಮಾತ್ರ ಮೂರ್ತಿಃ ನಖಲು ಭಗವತಃ ಪ್ರಾಕೃತೋ ಜಾತುದೇಹಃ. ಇದು ಮುಂದಿನ ಶ್ಲೋಕ. ಅದಾದ ಮೇಲೆ ಈ ಶ್ಲೋಕ ವೇದವ್ಯಾಸರ ಮಹಿಮೆಯನ್ನು ಹೇಳ್ತಾರೆ. ಹಿಂದೆ ಸುಚರಿತ ಚರಿತಂ ಅಂತ ಹೇಳಿದ್ರು ಆಚಾರ್ಯ. ಸುಚರಿತ ಸುಚರಿತ ಅಂದ್ರೆ ಚರಿತ ಅಂದ್ರೆ ನಡವಳಿಕೆ. ಸುಚರಿತ ಆಚಾರ್ಯರ ನಡವಳಿಕೆ ಅಂದ್ರೆ ಕೆಲವು ಇರ್ತವೆ, ಕೆಲವು ವಿಷಯ ಹೇಳ್ತಾರೆ, ಇದು ಬರಲಿಕ್ಕೆ ಹೋಗಬೇಡಿ, ಮತ್ತೆ ಸುಮ್ಮನೆ ಪರ್ಸನಲ್ ಕಾನ್ಫಿಡೆನ್ಷಿಯಲ್ ಇವೆಲ್ಲ ಯಾರ ಮುಂದೆ ಹೇಳಬೇಡಿ ಅಂತ ಹೇಳ್ಬಿಡ್ತಾರೆ. ಹೇಳಿ ಜನಕ್ಕೆ ಗೌರವ ಹೋಗಿಬಿಡುತ್ತೆ ಅಂತ ಅರ್ಥ. ಕೆಲವು ವಿಷಯ ಹೇಳ್ಬಿಟ್ಟು ಗೌರವ ಹೋಗಿಬಿಡುತ್ತೆ. ಆಚಾರ್ಯರಲ್ಲಿ ಆ ಥರ ಭಾಗ ಇಲ್ಲ. ಹೇಳಬೇಕಾದ್ದು ಹೇಳಬಾರದ್ದು ಅಂತ ಏನಿಲ್ಲ. ಸ್ವಚ್ಛವಾದ ಜೀವನ ಅವರು. ಸ್ವಚ್ಛ ಜೀವನದಲ್ಲಿ ಹೈಡ್ ಮಾಡೋ ಪ್ರಸಂಗನೇ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ ಮುಕುಂದ ಭಕ್ತೈ ಗುರುಭಕ್ತಿ ಜಾಯೈ ಸತಾಂ ಪ್ರಸತ್ಯೈ ಚ ನಿರಂತರಾಯೈ ಗರೀಯಸೀಂ ವಿಶ್ವಗುರೋರ್ ವಿಶುದ್ಧಾಂ ವಕ್ಷ್ಯಾಮಿ ವಾಯೋಹೋ ಅವತಾರ ಲೀಲಾಂ. ವಿಶುದ್ಧಾಂ ಆಚಾರ ಚರಿತ್ರೆಯಲ್ಲಿ ಬರೀ ಶುದ್ಧ ಅಲ್ಲ, ವಿಶುದ್ಧ ಅದಕ್ಕೆ ಹೇಳ್ತಾರೆ. ಸಾಲಿಗ್ರಾಮ ಭಾರಿ ಶುದ್ಧ, ಸಾಲಿಗ್ರಾಮಕ್ಕಿಂತನೂ ಶುದ್ಧ ಅಂದರೆ ಮಧ್ವಾಚಾರ್ಯ ಅಂತ ಹೇಳ್ತಾರೆ. ಇದು ಗೊತ್ತಿರಬೇಕು. ಸಾಲಿಗ್ರಾಮಕ್ಕಿಂತ ಹೆಚ್ಚು ದೊಡ್ಡ ಪ್ರತಿಭೆ ಅಂದರೆ ಶ್ರೀಮದ್ ಆಚಾರ್ಯರು. ಅದು ಹೇಗೆ ಅಂತ ಪ್ರಶ್ನೆ. ಸಾಲಿಗ್ರಾಮದಲ್ಲಿ ಏನಿದೆ ಹೋಗೋದ ಡಿಫೆಕ್ಟು? ಸಾಲಿಗ್ರಾಮ ಶಿಲಾಯಾಂತೂ ನಿತ್ಯಂ ಸನ್ನಿಹಿತ ಕಲಿ. ಸಾಲಿಗ್ರಾಮದಲ್ಲಿ ಕಲಿ ಸನ್ನಿಧಾನ ಇರ್ತದೆ. ಅದಕ್ಕೆ ಮೊದಲು ವಿಷಯಕ್ಕೆ ಒಂದು ಸತ್ಯಕ್ಕೆ ನೀರು ಚೆಲ್ಲಿ ಬಿಡಬೇಕಲ್ಲ. ಅಲ್ಲಿಗೆ ಭೀಮಸೇನ ಮಹಾಬಾಹೋ ಗತಯಾತಂ ಪೂಥಯಸ್ವ ತೆಗೆದಾಕಿ ಬಿಡಬೇಕು. ಆಮೇಲೆ ತೀರ್ಥ ಮಾಡಿ ನಿರ್ಮಾಲ್ಯ ತೀರ್ಥ, ಅದು ಎರಡನೇದು. ಆಮೇಲೆ ಗಂಧೋದಕ್ಕಾಗಿ ಬರತಕ್ಕಂಥದ್ದು ಮಹಾತೀರ್ಥ. ಮೊದಲನೇದು ಚೆಲ್ಲಬೇಕಾದ ಆಚಾರ್ಯ ಅಭಿಷೇಕ ಮಾಡಿ ಚೆಲ್ಲೋದಂತಿಲ್ಲ. ಯಾಕೆ? ಕಲಿ ಪ್ರವೇಶನೇ ಇಲ್ಲ. ಸಾರಿಗ್ರಾಮದೊಳು ಕಲಿ ಪ್ರವೇಶ ಇದೆ, ಮಧ್ವಾಚಾರ್ಯರೊಳು ಕಲಿ ಪ್ರವೇಶ ಇಲ್ಲ. ಆದ್ದರಿಂದನೇ ಅತ್ಯಂತ ಶುದ್ಧವಾಗಿರ್ತಕ್ಕಂಥ ಶ್ರೀಹರಿಯ ಪ್ರತಿಮೆ ಅಂದರೆ ಸಾಕ್ಷಾತ್ ವಾಯುದೇವರು ಅಂತ ಹೇಳಿದ್ದಾರೆ. ಇದು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ, ಮಧ್ವಾಚಾರ್ಯರನ್ನು ನೋಡಿದರೆ ಯಾರೋ ಒಬ್ಬರು ಬಂದ ದೇವ್ರ ಪ್ರತಿಮೆ ಮಾಡಬೇಕಲ್ಲ ಅಂತ ಯಾರನ್ನ ಕೇಳಿದ, ದೇವ್ರು ನೋಡಿದವ್ರು ಯಾರೇ ಇಲ್ಲ, ಯಾರೋ ಒಬ್ರು ಕರೆದ್ರು ಮಧ್ವಾಚಾರ್ಯ ಕೂತಿದ್ದಾರೆ ನೋಡು ಅವರು ಪ್ರತಿಮೆ ಮಾಡು ದೇವ್ರ ಪ್ರತಿಮೆ ಆಗುತ್ತೆ ಅಂತ ಹೇಳಿಬಿಟ್ರೆ. ಮಧ್ವಾಚಾರ್ಯ ಪ್ರತಿಮೆ ಮಾಡಿ ದೇವ್ರ ಪ್ರತಿಮೆ ಆಗುತ್ತೆ. ಪ್ರತಿಮಾ ಲಕ್ಷಣ ದರ್ಶನಾಯ ಲಕ್ಷ್ಯಂ ಮಧ್ವದಲ್ಲಿ ಹೇಳ್ತಾರೆ. ಆಚಾರ್ಯ ಎಷ್ಟು ಪರ್ಫೆಕ್ಟ್ ಆಗಿದ್ರು ಅಂದರೆ ಮಾಡೆಲ್ ಅಂತ ಕೆಲವರು ಕೂಡ್ಸ್ಕೊಂಡಿರ್ತಾರೆ, ಅವ್ರು ನೋಡಿ ಚಿತ್ರ ಬರೆದ ವ್ಯಕ್ತಿ ಆಗಬೇಕು. ಮಧ್ವಾಚಾರ್ಯ ಮಾಡೆಲ್ ಮಾಡಿ ಚಿತ್ರ ಬರೆದ ಮಧ್ವಾಚಾರ ಆಗ್ತಿದ್ರು ಅಂದರೆ ದೇವ್ರ ಚಿತ್ರ ಬರ್ತಿತ್ತು ಅಂತ ಮುಂದೆ. ಅಂತ ಪರ್ಫೆಕ್ಟ್ ಪರ್ಸನಾಲಿಟಿ ಆಚಾರ್ಯ. ಅದಕ್ಕೆ ಸುಚರಿತ ಚರಿತಂ, ಎಷ್ಟು ಅದ್ಭುತವಾದ ಚರಿತ್ರೆ ನಿಮ್ಮದು. ಕೆಲವರು ಮಾತಾಡಿದರೆ ಪುಣ್ಯ, ಕೆಲವರು ಓದಿ ಏನೋ ಒಂದು ಕೆಲವು ಗುಣಗಳಿರ್ತವೆ ಕೆಲವರಿಗೆ, ಅದರಲ್ಲಿ ಭಾರಿ ನೋಡಬೇಕು ನೀವು. ಉಳಿದರೆ ಏನೋ ಪ್ರಯೋಜನ ಇಲ್ಲ ಅಂತ ಹೇಳ್ತಿರ್ತಾರೆ. ಬ್ಯಾಟ್ಸ್ಮನ್ ಬೌಲಿಂಗ್ ಮಾಡಿದಾಗ ಅಸಹ್ಯ ಆಗಿಬಿಡ್ತಾರೆ ರೆಡಿ ಅಂತೇಳಿ. ಈ ಸಿಕ್ಸರ್ ಹೊಡೆದಾಕ್ಬಿಡ್ತಾರೆ, ಇವ್ರು ಯಾಕಾದ್ರು ಒಂದು ಓವರಲ್ಲಿ ಕತೆ ಮುಗಿಸಿಬಿಟ್ಟಿರ್ತಾರೆ ಆಗಲೇ ಅವರು. ಆದರೆ ಬೌಲರ್ ಬ್ಯಾಟ್ಸ್ಮನ್ ಆದಾಗ ಅಪತಮಾಷೆ ಕಾಣಿಸುತ್ತೆ. ಮಧ್ವಾಚಾರ ಏನೇ ಮಾಡಲಿ ಅವ್ರು ವಂಡರ್ರೆ. ಗಮನಾಸನ ಸಂಕಥಾದಿ ಲೀಲಾ ಸ್ಮೃತಿ ಮಾತ್ರೇಣ ಭವಾಪವರ್ಗ ತಾತ್ರೀಹಿ ಕಥಮಪ್ಯಮರಾ ಪ್ರಪಂಚ ಏಯುಹು ನನು ಮಧ್ವಶ್ಯ ರಮಾದೃಶೋ ಅಲ್ಪಬೋಧಾಹ. ಎಷ್ಟು ಪವರ್ಫುಲ್ ಸ್ಟೇಟ್ಮೆಂಟ್ ಅದು. ಗಮನಾಸನ ಸಂಕಥಾದಿ ಲೀಲಾಹ, ಗಮನ ಆಚಾರ ಓಡಾಡ್ತಿದ್ದಾರೆ ನೋಡಿ ನೋಡಿ ಅದನ್ನ. ಹಾಗೆ ಓಡಾಡಬೇಕು, ಓಡಾಡಿದರೆ ದೇವತೆಗಳು ಕರೆಕ್ಟ್ ಮಾಡ್ಕೋತಾರೆ. ದಬ್ಬ ಬರೀತ ನಿರ್ಣಯದಲ್ಲಿ ಆಚಾರ್ಯ ಬರೀತಾರೆ, ಸಿಂಹ ಖೇಲ ಗತಿಂ ಅಂತ ಬರೀ, ಯುವ ಸಿಂಹ ಖೇಲ ಗತಿಂ. ಮಧ್ವಾಚಾರ್ಯ ನಡೀತಿದ್ರೆ ಒಂದು ತರುಣ ಸಿಂಹ ನಡೆದ ನಡೀತಾ ಇದ್ರೆ ಅಂತ. ಯಾತಕ್ಕೆ ಗೊತ್ತಾ? ನಿರ್ಭೀತವಾದ ನಡಿಗೆ ಅವರು. ಹರಿರೇವ ಪರಹ, ಇದ್ಯಾರು ಯಾರು ತಲೆಬಾಗ ಪ್ರಸಂಗನೇ ಇಲ್ಲ. ಅವರು ನಿರ್ಭಯವಾದ ನಡಿಗೆ, ಪ್ರಾಮಾಣಿಕ ವ್ಯಕ್ತಿ ಇರ್ತಾರೆ. ಒಳ್ಳೆ ಧೈರ್ಯವಾಗಿ ನಡೀತಾರೆ. ಕಳ್ಳ ಇರ್ತಾನೆ ಅವನು, ಮುಂದೋಡೋದು ಹಿಂದೋಡೋದೇ ಜಾಸ್ತಿ ಅವನು. ಯಾರು ಬರೀ ಪೊಲೀಸರು ಬಂದರು ಏನೋ ಸೈಡಿ ಬಂದರು ಇದೇ ಅವನಿಗೆ ಯೋಚನೆ. ಅವನಿಗೆ ಮುಂದೆ ನೋಡೇ ಗೊತ್ತಿಲ್ಲ. ಅವನಿಗೆ ಪ್ರಾಮಾಣಿಕ ವ್ಯಕ್ತಿಗೆ ಪಕ್ಕದಲ್ಲಿ ಪೊಲೀಸ್ ಗಾರ್ಡ್ ನಿಂತರೂ ಕೇರ್ ಮಾಡಲ್ಲ ಅವನು. ಯಾಕಂದ್ರೆ ನನಗೆ ಕದ್ದಿಲ್ಲ ಮಣ್ಣಿಲ್ಲ, ಕೇಳ್ತಾನೆ ಅವ್ರು ಏನ ಹೆಲ್ಪ್ ಯು ಅಂತ ಕೇಳ್ತಾನೆ. ಗೈಡೆನ್ಸ್ ಬೇಕಾ ನಿಮಗೆ ಅಂತ ಕೇಳ್ತಾನೆ. ಅದಕ್ಕೆ ಪ್ಯೂರ್ ಅವನು. ಮಧ್ವಾಚಾರ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದ್ಭೃಕೋದರಹ. ಅದಕ್ಕೆ ಅನೇಕರಿಗೆ ಗೊತ್ತಿಲ್ಲ, ನಡಿಗೆ ಸ್ಟೈಲ್ ನೋಡಿ ಅವರು ವ್ಯಕ್ತಿತ್ವ ಹೇಳ್ಬೋದಂತೆ. ಹೀಗೆ ನಡೀತಾರೆ ಅಂದರೆ ಹೀಗಿರಬೇಕು ಅಂತ ಅರ್ಥ. ಕದ್ದವ್ರ ನಡಿಗೆನೆ ಬೇರೆ, ಲೇಟಾಗಿ ಬರ್ತಾರೆ ಹುಡುಗ, ಬರೋ ರೀತಿಯೇ ಬೇರೆ. ಕ್ಲಾಸಿಗೆ ಬರಬೇಕಾರೆ ಮೆಲ್ಲ ಬರ್ತಿರ್ತಾರೆ, ಬೇಸ್ಟ್ ಆ ಕಡೆ ಒಳಗೆ ಹೋಗಕ್ಕೆ ನುಗ್ಗಲಕ್ಕೆ ಟ್ರೈ ಮಾಡ್ತಾರೆ. ಮರ್ಯಾದೆ ಹೋದಾಗಿರುತ್ತವನು, ಇನ್ ಟೈಮ್ ಬರ್ತಾರೆ, ಮೇಲೆ ಗಟ್ಟಿನ ಸಾರ ಅಂತ ಬಿಡ್ತಾರೆ. ಹೋಮ್ವರ್ಕ್ ಮಾಡ್ಕೊಳ್ಳೋದೇ ಇದ್ದವರಂತೂ ಜೀವದ ಜೀವ ಇರೋದಿಲ್ಲ ಅವರಿಗೆ. ಎಲ್ಲಿ ಕೇಳ್ತಾರೋ ಅಂತ ಭಯ, ಮಾಡ್ಕೊಂಡು ಬಂದರೆ ಮೊದಲು ಖುಷಿ, ನಾನು ಕೇಳಿಬಿಟ್ರೆ ಸಾಕು ಕೊಟ್ಟು ಬಿಡ್ತೇನೆ ಅಂತೇಳಿ. ಅಂದರೆ ಸೈಕಾಲಜಿ ನಮ್ಮ ಮೆಂಟಲ್ ಫೀಲಿಂಗ್ಸ್ ಎಲ್ಲ ಫಿಸಿಕಲಿ ಎಕ್ಸ್ಪ್ರೆಸ್ ಆಗ್ತವೆ ಅಂತ ಹೇಳಿದ್ದಾರೆ. ಮೆಂಟಲ್ ಫೀಲಿಂಗ್ಸ್ ಎಲ್ಲ ಎಕ್ಸ್ಪ್ರೆಸ್ ಆಗೋದು ಮುಖದಿಂದ, ನಡಿಗೆಯಿಂದ ಎಕ್ಸ್ಪ್ರೆಸ್ ಆಗೋದ್ರಿಂದ ಕಳ್ಳ ನಡಿಗೆ ಅಂತ ಕರೀತಾರಲ್ಲ. ಸುಳ್ಳ ನಡಿಗೆ ಬೇರೆ, ಕಳ್ಳ ನಡಿಗೆ ಬೇರೆ. ಗಮನ ಆಸನ ಮಧ್ವಾಚಾರ್ಯ ಕೂತರು ಅಂದರೆ ನೋಡಿ ಕಲಿಬೇಕು. ಹಬ್ಬ ಅವರು ಕೂತರು ಅಂದು ಬಿಟ್ಟರೆ ಮುಂದೆ ಪದ್ಮಾಸನ ಹಾಕೊಂಡವ್ರು ಕೂತರೆ ಭಾವಿ ಪದ್ಮಾಸನ ಅವರು. ಪದ್ಮಾಸನ ಬ್ರಹ್ಮದೇವರು. ಆ ರೀತಿ ಕೂತರು ಮುಂದೆ ಕಮಲದಲ್ಲಿ ಹೇಳ್ತಾರೆ, ಗಾಭಿ ಕಮಲದಿಂದ ಅಂತ ಕೂಡೋ ಸ್ಟೈಲ್ ಆಚಾರ್ಯರದಾಗಿ ಕೂಡೋದಕ್ಕೆ ಹೇಳ್ತಾರೆ. ಆಸನಗಳುಂಟು ಇವತ್ತು ಟೇಬಲ್ ಮಿಲ್ಸ್, ಯಾವ ಆಸನ ಅಲ್ಲ ಅದು, ಒಂದು ಆಸನೇ ಅಲ್ಲ ಅದು. ಅದು ಎಷ್ಟು ಅನ್ಯಾಯ. ವೀರಾಸನ, ಸ್ವಸ್ತಿಕಾಸನ, ಪದ್ಮಾಸನ ಅಂತ ಆಸನ ತ್ರಯ ಉದ್ದಿಷ್ಟಂ. ಮಧ್ವಾಚಾರ್ಯರು ತಮ್ಮ ತಂತ್ರಸಾರ ಸಂಗ್ರಹದಲ್ಲಿ ಹೇಗೆ ಕೂಡಬೇಕು ಅಂತ ಹೇಳ್ತಾರೆ. ಪದ್ಮಾಸನ, ವೀರಾಸನ, ಸ್ವಸ್ತಿಕಾಸನ. ನಮ್ಮ ಜನ ಟೇಬಲ್ ಮಿಲ್ಸು, ಕೆಳ ಕೂತೇ ಗೊತ್ತಿಲ್ಲ, ಬೆಳೆ ಜಾಗಿಂಗ್ ಹೋಗೋದು. ಏನು ಹಣೆ ಬಾರ, ಸುಮ್ಮನೆ ಕೂತು ದೇವ್ರ ಪೂಜೆ ಮಾಡಿ ಫಸ್ಟ್ ಕ್ಲಾಸ್ ಆಸನ ಗೊತ್ತಾ ಅದು? ಆಸನ ಸಿದ್ಧಿ ಆದ ಎಂಟೈರ್ ಬಾಡಿ ಸಿದ್ಧಿ ಆಗುತ್ತೆ ಗೊತ್ತಾ? ದೇವ್ರ ಮುಂದೆ ಸುಮ್ಮನೆ ಕೊಡ್ತೀರಿ, ಬೆಳೆ ಜಪ ಮಾಡ್ತೀರಿ, ಜಪ ಬರುತ್ತೋ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೊಡ್ರಿ, ಹಾಳಾಗಿ ಹೋಗಲಿ. ಎಷ್ಟಾಗುತ್ತೆ ಗೊತ್ತಾ? ಎಂಟೈರ್ ಬಾಡಿ ಸೆಟ್ರೇಟ್ ಆಗುತ್ತೆ ಅಂತ ಹೇಳ್ತಾ. ವೀರಾಸನ, ಸ್ವಸ್ತಿಕಾಸನ, ಪದ್ಮಾಸನ, ಎರಡು ಕಾಲು ಅಂಗಾಲು ಕೆಳಗೆ ಬಂದರೆ ಅದು ಸ್ವಸ್ತಿಕಾಸನ. ಒಂದು ಕಾಲು ಮೇಲೆ ಒಂದು ಕಾಲು ಕೆಳಗಿದ್ರೆ ಅದು ವೀರಾಸನ ಅಂತ ಕರೀತಾರೆ. ಎರಡು ಪಾದ ಮೇಲೆ ಬಂದುಬಿಟ್ರೆ ಪದ್ಮಾಸನ ಅಂತ ಕರೀತಾರೆ. ಎಲ್ಲ ಆಚಾರ್ಯ ಬರೀತಾರೆ ತಂತ್ರಸಾರ ಸಂಗ್ರಹದಲ್ಲಿ. ಆಸನ ಹಾಕ್ಕೊಡಿ, ಬೇರೆ ಆಸನ ಟ್ರೈ ಮಾಡಲಿಕ್ಕೆ ಹೋಗಬೇಡಿ. ಯಾವಾಗ ಹಾಕ್ಲಿಕ್ಕೆ ಬರೋದಿಲ್ಲ ಅದನ್ನು, ಯೋಗಾಸನ ಅಂತ ಹಾಕ್ತಾರೆ. ಕೆಲವು ವಯಸ್ಸಾದನ್ನು ಹಾಕ್ಲಿಕ್ಕೆ ಬರೋದಿಲ್ಲ. ಇವು ಯಾವಾಗಲೂ ಸಾಯ ಕಾಲು ಕೊಡು ಹಾಗೆ ಹಾಕ್ಬೇಕು ಮತ್ತೆ ಹಾಗೆ ಪ್ರಾಣ ಹೋಗ್ಬೇಕಂತ ಕೊನೆ. ಅಂಥ ಆಸನಗಳು ಗಮನ ಆಸನ ಸಂಕಥ. ಆಚಾರ್ಯರು ಮಾತಾಡಿದರೆ ರಾಮದೇವರು ಹೇಳುತ್ತಾರೆ, ನೋಡಿದೀಯ ಲಕ್ಷ್ಮಣ ಹೇಗೆ ಮಾತಾಡ್ತಾನೆ ಗೊತ್ತಾ, ನಿನ್ನೆ ನೋಡಿದಂತೆ ಫಾಸ್ಟ್ ಇಲ್ಲ ಸ್ಲೋ ಇಲ್ಲ, ಅದನ್ನು ಬಿಟ್ಟುಬಿಡೋಣ. ಕೆಲವು ಸಂಗೀತಕಾರ ಹೇಳ್ತಿರ್ತಾರೆ, ಅವ್ರು ಹೇಳಿ ಸಂಗೀತ ಕೇಳಬೇಕು ಹಾಡೋರು ನೋಡಬಾರ್ದು ಅಂತ ಹೇಳ್ತಾರೆ. ಹೇ ಅಂತ ಒದರಿಬಿಟ್ರೆ ಕೆಲವರು, ಎಲ್ಲರೂ ಅಲ್ಲ ಪಾಪ, ಒದರಿಬಿಟ್ರೆ ನೋಡ್ಲಿಕ್ಕಾಗೋದಿಲ್ಲ, ಕೈ ಎಲ್ಲೋ ಇರ್ತಾರೆ ಹಾಗಿರುತ್ತೆ, ಅವ್ರು ಕಿವಿ ಬಿಟ್ಕೊಂಡು ಒದರ್ತಿರ್ತಾರಲ್ಲ, ತಮ್ಮ ಸಂಗೀತ ತಾವೇ ಕೇಳಲಿಕ್ಕಿಲ್ಲ ಬಹುಶಃ ಅನ್ನೋಷ್ಟು ಮಟ್ಟಿಗೆ ಆಗಿಬಿಟ್ಟಿರುತ್ತೆ. ಆದರೆ ಆಚಾರ್ಯ ನೋಡ್ತಿದ್ರೆ ಹೇಳಿದ್ರು, ರಾಮದೇವರು ಹೇಳ್ತಾರೆ, ನದೋಷ ಸಂವಿಧಿತ ಕ್ವಚಿತ್, ಯಾವ ಅಕ್ಷರ ಹೇಳ್ಬೇಕಾದ್ರೆ ಎಷ್ಟು ಬಾಯಿ ತೆಗಿಬೇಕು ಅಷ್ಟೇ, ಹೆಚ್ಚಿಲ್ಲ ಕಡಿಮೆ ಇಲ್ಲ ಅಂದ್ರೆ. ಈ ರೀತಿ ಯಾರು ಯೋಚನೆ ಮಾಡಿರ್ತಾರೆ ಮನುಷ್ಯರು ಯೋಚನೆ ಮಾಡಿ, ಅದು ಇದೊಂದೇ ಅಲ್ಲ, ಏನೇ ಮಾಡಲಿ ಅವರು ವಂಡರ್ಫುಲ್. ಎಷ್ಟು ಮಟ್ಟಿಗೆ ವಂಡರ್ಫುಲ್ ಅಂದರೆ, ಗಮನಾಸನ ಸಂಕಥಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರೀಹಿ ಕಥಮಪ್ಯಮರ ಪ್ರಪಂಚೇಯೇಯುಹು ನನು ಮಧ್ವಶ್ಯನ ಮಾದೃಶ್ಯ ಅಲ್ಪ ಬೋಧಾಹ. ಆಚಾರ್ಯ ಗ್ರಂಥ ಹೇಳೋ ಯೋಗ್ಯತೆ ನಮಗಿಲ್ಲ ಅಲ್ಲ, ಅವರು ಪಾಠ ಪ್ರವಚನ ವರ್ಣನ ಮಾಡೋ ಯೋಗ್ಯತೆ ನಮಗಿಲ್ಲ ಅಲ್ಲ, ಆಚಾರ್ಯ ಹೇಗೆ ಓಡಾಡ್ತಾರೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆಚಾರ್ಯರು ಹೇಗೆ ಓಡಾಡ್ತಾರೆ, ಹೇಗೆ ಕೂತಿದ್ದಾರೆ, ಹೇಗೆ ಮಾತಾಡ್ತಾರೆ ಅಂತ ಹೇಳೋ ಯೋಗ್ಯತೆ ನಮಗಲ್ಲ, ದೇವತೆಗಳು ಹೇಳ್ಬೋದಷ್ಟೇ ಅಂತ ಹೇಳ್ತಾರೆ. ದೇವತೆಗಳು ಹೇಳ್ಬೋದಷ್ಟೇ, ಯಾಕೆಂದ್ರೆ ಚಿಂತನೆ ಮಾಡಿದರೆ ನಮಗೆ ಜ್ಞಾನದ್ವಾರ ಮೋಕ್ಷವಾಗ್ತದೆ ಅಂತ ಹೇಳ್ತಾರೆ. ಆಚಾರ್ಯ ಬದಿಯಲ್ಲಿ ಹೋಗ್ತಿದ್ದ ಸತ್ಯತೀರ್ಥರು ನೋಡ್ತಾರೆ, ನಮ್ಮಂತೆ ಹತ್ತು ಉಳಿದು ಉಸಿರು ಬಿಟ್ಟು ಗೋವಿಂದ ನಡೆಯೋದೇ ಉಸಿರು ಬಿಟ್ಟು ನಡೀತೇವೆ ನಾವು, ಅಬ್ಬಾಯಿ ಹೇಗೆ ಫಸಲ ದಾಟಬೇಕು ಅಂತಾರೆ ಪ್ರಾಬ್ಲಮ್ ವಯಸ್ಸಾದಾಗ. ಅಂತ ಹೊತ್ತಿನಲ್ಲಿ ಬದರಿ ಬೆಟ್ಟದಲ್ಲಿ ಹೋಗ್ಬೇಕಾದ್ರೆ ಈ ಬೆಟ್ಟದ ತುದಿ ಇನ್ನೊಂದು ಬೆಟ್ಟದ ತುದಿ ಕಾಲಿಡ್ತಿದ್ರು. ವ್ಯಾಶ್ರಯಾಂತರ ಸುದೂರ ಶಿಲಾಸು, ಇಳಿಯೋದು ಹೊತ್ತದ ಆಚಾರ್ಯ ಗೊತ್ತೇ ಇಲ್ಲ, ಈ ಶಿಖರ ಆ ಶಿಖರಕ್ಕೆ ಆ ಇನ್ನೊಂದು ಶಿಖರಕ್ಕೆ. ನಮ್ಮ ಮಡಿಯವರು ಹೋಗ್ತಿರ್ತಾರೆ, ಇನ್ನೊಂದು ಕಲ್ಲು ಅಲ್ಲೊಂದು ಕಲ್ಲು ಇಟ್ಕೊಂಡು ಹೋಗ್ತಿರ್ತಾರಲ್ಲ ಆಚಾರ್ಯರು ಮಡಿ ಅಂದ್ರೆ ಅಂಥ ಮಡಿಯವರು, ಬೆಟ್ಟದ ತುದಿಯಿಂದ ತುದಿ ಹರ್ತಾ ಇದ್ದಾರೆ. ಸತ್ಯತೀರ್ಥ ನೋಡ್ತಾರೆ ಎಷ್ಟು ಆನಂದ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆಚಾರ್ಯರು ಬರ್ತಾ ಇದ್ರಂತೆ ಬದರಿಯಿಂದ ವಾಪಸ್ ಬರಬೇಕಾದ್ರೆ, ಆಗ ಎಲ್ಲ ಕ್ರೂರ ಮೃಗಗಳಿವೆ, ಶಾಂತ ಮೃಗಗಳಿದೆ, ರಾಕ್ಷಸರು ಇದ್ದಾರೆ, ದೇವತೆಗಳು ಇದ್ದಾರೆ. ಆಚಾರ್ಯ ಹೇಗೆ ಬರ್ತಿದ್ರು ಗೊತ್ತಾ, ವೀರದೃಷ್ಟಿಕೃತ ಸಿಂಹ ವಿಭ್ರಮ, ಶಾಂತ ದೃಷ್ಟಿಕೃತ ಶಾಂತ ಸಮ್ಮದ, ಭಯಂಕರವಾದ ಪ್ರಾಣಿಗಳಿಗೆಲ್ಲ ಉಗ್ರವಾಗಿ ಕಾಣಿಸ್ತಿತ್ತಂತ ಆಚಾರ್ಯರು, ಶಾಂತ ವಸ್ತುಗಳು ಶಾಂತವಾಗಿ ಕಾಣಿಸ್ತಾ ಇದ್ದಾರೆ, ಅವ್ರು ನಡಿಗೆಯಲ್ಲೇ ಆ ರೀತಿ ಕಾಣಿಸ್ತಾ ಇದ್ದಾರೆ. ಎಂಥ ಯೋಗ ಶಕ್ತಿ ಗೊತ್ತಾ ಅದು, ಇದನ್ನೆಲ್ಲ ಆಚಾರ್ಯರು ತೋರಿಸ್ತಿದ್ರಲ್ಲ ಎಂಥ ಆಶ್ಚರ್ಯ. ನಿನ್ನೆ ಜಡ್ಜಿಗಳ ಕಥೆ ಕೇಳಿದ್ದೇವೆ, ಅಂಥವ್ರು ಬಂದರೆ ಆಚಾರ್ಯ ಕೂದಲು ಕುಗ್ಗಿಸ್ಲಿಕ್ಕಾಗಲಿಲ್ಲ, ಆಚಾರ್ಯರು ಒಂದು ಬೆರಳೆತ್ತಲಿಕ್ಕಾಗಲಿಲ್ಲ. ಓ ಭಾರಿ ಭಾರ ಅಂತ ಕಾಣುತ್ತೆ ಅಂತ ಯಾರೋ ತಿಳ್ಕೊಂಡು ಬಿಟ್ರೆ, ಆಚಾರ್ಯರು ನೋಡಿದ್ರು, ಹುಡುಗನ ಕರೆದ್ರು, ಒಟು ಅವನು ಪಾಪ ಒಟು ಮೇಲೆ ಕೂತ್ರಂತೆ, ಇವತ್ತಿನ ಒಟು ಅಲ್ಲ, 30 ವರ್ಷದ ಒಟ್ಟು 40 ವರ್ಷದ ಒಟ್ಟು ಅಲ್ಲ ಅವನು, ಒಟ್ಟು ಒಂದು 8 ವರ್ಷದ ಒಟ್ಟು ಅವನು, ಅವನ ಮೇಲೆ ಕೂತ್ರಂತೆ. ಆಚಾರ್ಯ ನೆನ್ಪಿಟ್ಕೊಂಡಿದ್ರು, ಯಾರ ಬೆರಳೆತ್ತಲಿಕ್ಕಾಗಿಲ್ಲ, ಇಬ್ಬರು ಜಟ್ಟಿಗಳಿಗೆ ಆಗಿಲ್ಲ, ಆಚಾರ್ಯ ಅವನ ಮೇಲೆ ಕೂತ್ರಂತೆ. ಅವನು ಸುಮ್ಮನೆ ನಿಂತವನು ಬೈಕೊಡ್ಬೇಕು, ಹೇಗೆ ನಿಂತಿದ್ದಾನಂತೆ ಆಚಾರ್ಯ ಹ್ಯಾಕ್ ಕೂತಿದ್ದಾರೆ ಗೊತ್ತಾ, ಅವನು ಸ್ಟ್ರೈಟಾಗಿ ಕೂತವನು ಹುಡುಗ, ನಿಂತವನು ಶೇಕ್ ಕೂಡ ಆಗಿಲ್ಲ, ಆಚಾರ್ಯ ಹಾಕಿ ಕೂತಿದ್ದಾರೆ, ಹೊರಡು ಅಂತ ಹೇಳಿದ್ರಂತೆ. ದೊಡ್ಡ ನರಸಿಂಹದೇವ ದೇವಸ್ಥಾನ, ಅದು ಜಾಗಿಂಗ್ ಹೊರಡಿಲ್ಲ ಆಚಾರ್ಯ, ಮತ್ತೆ ನರಸಿಂಹದೇವ ದೇವಸ್ಥಾನ ಪ್ರದಕ್ಷಿಣೆ ಹಾಕೊಂಡ್ರಂತೆ. ಇವತ್ತು ಇದು ದೊಡ್ಡ ಪ್ರಾಕಾರ ಆದ ಒಂದು, ಓಡ್ತಾ ಹೋದಂತ ಆಚಾರ್ಯ ಎತ್ಕೊಂಡು ಅವನು ಒಂದು ರೌಂಡ್ ಆಗಿ ಬಂದ್ಬಿಟ್ಟಂತಡಿ ಅಂತೇಳಿ. ಇದಕ್ಕೇನದು ಲಘಿಮಾ, ಎಷ್ಟು ಲೈಟ್ ಆದ್ರು ನೋಡಿದ್ರ, ಅಷ್ಟು ಹೆವಿ ಇಲ್ಲಿ ಇಷ್ಟು ಲೈಟ್, ಅಣಿಮಾ ಮಹಿಮಾ ಲಘಿಮಾ ಗರಿಮಾ, ಇದು ಆಚಾರ್ಯ ಯೋಗ ಶಕ್ತಿ. ಇದು ಎಷ್ಟು ಹಗರ ಬೇಕಾದಾಗ್ತಾರೆ, ಎಷ್ಟು ಭಾರ ಬೇಕಾದರೂ ಆಗ್ತಾರೆ. ಇದೆಲ್ಲ ಸುಚರಿತ ಚರಿತಂ, ಈ ಸುಚರಿತ ಅಂತ ಪದ ಅರ್ಥ ಆಗಬೇಕಾದ್ರೆ ಇಡೀ ಮಧುವಿಜ ಹೇಳಬೇಕಷ್ಟೇ, ಅವರ ಇಡೀ ಚರಿತ್ರೆ ಹೇಳಿದಾಗ ಸುಚರಿತ ಅಂತ ಅರ್ಥ ಆಗ್ತದೆ. ಈ ಮಾತಿನಿಂದ ಉಳಿದವರ ಕಥೆ ಕೇಳಿದಾಗ ಇದು ಸುಚರಿತ ಎಲ್ಲಿ ಕಾಣುತ್ತೆ ಯೋಚನೆ ಮಾಡಿ, ನಿಮಗೆ ಸಾಧ್ಯನೇ ಇಲ್ಲ. ಇವತ್ತು ಯಾವುದೇ ಕವಿ ತಮ್ಮ ಗುರುಗಳನ್ನು ಮೊನ್ನೆ ನೋಡಿದ್ವಲ್ಲ, ತಮ್ಮ ಗುರು ವರ್ಣನೆ ಮಾಡಬೇಕಾದ್ರೆ ಏನು ಲಕ್ಷಣೇ ಕಾಣಲಿಲ್ಲ, ಸ್ಫಿದ್ದೂಷಣಾನಿ ಪ್ರತಿಪಾದಯತ್ಯಲಂ ಅಂತೇಳಿ ಹಾಗಾಗಿ ಬಿಡುತ್ತೆ. ವರ್ಣನೆಗೆ ನಿಲುಕದ ವ್ಯಕ್ತಿತ್ವ ಆಚಾರ್ಯರು, ಅದನ್ನು ಹೇಳೋದಕ್ಕೆ ಸಮಸ್ತವೇ ನಾಶ್ಮಿ ಶಕ್ತಃ. ಮಗ ಹೀಗೆ ಹೇಳ್ತಾರೆ, ಅಪ್ಪ ಹೇಳಿದ್ರು, ನಿಮ್ಮ ಸ್ತೋತ್ರ ಮಾಡೋ ಶಕ್ತಿನೂ ನಮಗಿಲ್ಲ, ನಿಮ್ಮ ಸ್ತೋತ್ರ ಮಾಡೋ ಶಕ್ತಿನೂ ನಮಗಿಲ್ಲ ಅಂತ ಹೇಳಿದ್ರೆ ಸತ್ಯವಾದ ಮಾತದು. ಸುಚರಿತ ಚರಿತಂ ಭಾತಿ ಗಂಧರ್ವ ಗೀತಂ ಪ್ರತ್ಯೇಕಂ ದೇವ ಸಂಸತ್ ಸ್ವಪಿ ತವ ಭಗವನ್ನರ್ತಿತ ದ್ಯೋಬಧೂಷು. ಮುಂದಿನ ನಿಮ್ಮ ದೊಡ್ಡ ಕಾರ್ಯ ಯಾವುದು ಅಂದರೆ, ಸಾನುಕ್ರೋಶೈ ಜಯಶ್ರಂ ಜನಿ ಮೃತಿ ನಿರಯಾದ್ಯೂರ್ಮಿ ಮಾಲಾ ವಿಲೇ ಅಸ್ಮಿನ್ ಸಂಸಾರಾಬ್ಧೌ ನಿಮಗ್ನಾನ್ ಶರಣಂ ಅಶರಣಾನ್ ಇಚ್ಛತಃ ವೀಕ್ಷ ಜಂತೂನ್ ಯುಷ್ಮಾಭಿಃ ಪ್ರಾರ್ಥಿತಃ ಸನ್ ಜಲನಿಧಿ ಶಯನಃ ಸತ್ಯವತ್ಯಾಂ ಮಹರ್ಷೇಃ ವ್ಯಕ್ತಃ ಚಿನ್ಮಾತ್ರ ಮೂರ್ತಿಃ ನಾ ಖಲು ಭಗವತಃ ಪ್ರಾಕೃತಃ ಜಾತು ದೇಹಃ. ಇದರ ಅರ್ಥ ಏನು ಅಂದರೆ, ವೇದವ್ಯಾಸರು ಅವತಾರವನ್ನು ಮಾಡಿದರು. ಸಾನುಕ್ರೋಶೈ ರಜಶ್ರೈ ಜನು ಅಜಶ್ರಂ ಜನಿಮೃತಿ ನಿರಯಾ ದ್ಯೂರ್ಮಿಮಾಲಾ ಆವಿಲೇ ಅಸ್ಮಿನ್ ಸಂಸಾರೆ. ಜನಗಳೆಲ್ಲ ದುಃಖ ಪಡ್ತಿದ್ದಾರಂತೆ. ಈ ಸಂಸಾರ ಎಂಥದ್ದು ಗೊತ್ತಾ, ಊರ್ಮಿಮಾಲಾವಿಲೆ, ಸಮುದ್ರದಲ್ಲಿ ತೆರೆಗಳು ಬಂದು ಹೇಗೆ ನಮ್ಮನ್ನು ಬೀಳಿಸ್ತಾ ಇರ್ತಾವೋ, ನಿತ್ಯ ಜೀವನದಲ್ಲಿ ಸಂಸಾರ ಸಮುದ್ರ, ಹಸಿವು ಬಾಯಾರಿಕೆ ಒಂದ ಹುಟ್ಟು ಸಾವು ಒಂದೊಂದು ನಮ್ಮನ್ನು ಬೀಳಿಸ್ತಾ ಇರ್ತದೆ, ಮನ ನಲಗಿಸಿ ಬಿಡುತ್ತೆ ಅಂತ ಹೇಳ್ತಾರೆ. ಊರ್ಮಿಮಾಲಾವಿಲೆ ಸ್ಮಿನ್ ಸಂಸಾರಾಬ್ಧವು ನಿಮಗ್ನಾನ್, ಈ ಸಂಸಾರ ಸಮುದ್ರದಲ್ಲಿ ನಿಮಗ್ನ, ಮಗ್ನ ಅಲ್ಲ ನಿಮಗ್ನ, ಮುಳುಗಿ ಹೋದಂತಹ ಸಂಸಾರ ಮುಳುಗಿ ಹೋದಂತಹ ಅಶರಣಾನ್ ಶರಣಮಿಚ್ಛತಃ ಜಂತೂನ್. ಅಶರಣಾನ್ ಬೇರೆ ಗತಿಯೇ ಇಲ್ಲ, ನಮಗೇನು ಗತಿ? ಯಾರು ನಮ್ಮನ್ನು ಕಾಪಾಡ್ತಾರೆ? ನಿನ್ನೆ ನೆನಪು ಮಾಡಿಕೊಂಡಿದ್ದಾರೆ ಎಲ್ಲ ಎಷ್ಟು ಜನ ಹೆಲ್ಪ್ಲೆಸ್ ಆಗಿದ್ದಾರೆ ಗೊತ್ತಾ? ಈಗ ಅದು ನೋಡಿಬಿಟ್ರೆ ಗಾಬರಿ ಆಗುತ್ತೆ. ಅವ್ರೇನು ನೀರೊಳಗೆ ನಿಂತಿಲ್ಲ, ಸುತ್ತ ನೀರು ಮಧ್ಯೆ ನಿಂತಿದ್ದಾರೆ ಅಷ್ಟೇನೆ. ನೀರೊಳಗೆ ನಿಂತಿದ್ರೆ ಹೇಗಿರ್ಬೋದು? ಯೋಚನೆ ಮಾಡಿ, ನೀರೊಳಗೆ ನಿಂತಿದ್ರೆ ಹೇಗಿರ್ಬೋದು? ನೀರು ಮಧ್ಯೆ ನಿಂತಿದ್ದಾರೆ. ಬಹುಶಃ ಅಲ್ಲಿ ನಿಂತವರಿಗೆ ರಾಘವೇಂದ್ರ ಸ್ವತ್ತು ನೆನಪಾಗಿರ್ಬೇಕು. ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೆ ಸದಾ ದುಸ್ತರೇ ಸರ್ವಾವಧ್ಯ ಜಲಗ್ರಹೈರನುಪಮೈಹಿ ಕಾಮಾದಿ ಭಂಗಾಕುಲೆ ನಾನಾ ವಿಭ್ರವ ದುರ್ಭ್ರವೆ ಅವಿತಭಯ ಸ್ತೋಮಾದಿ ಫೇನೋತ್ಕಟೆ ದುಃಖೋತ್ಕೃಷ್ಟ ವಿಷೇ ಸಮುದ್ಧರ ಗುರೋ ಮಾಮಗ್ನ ರೂಪಂ ಸದಾ. ಎಂತ ಅನುಭವ ಆಗಿರ್ಬೇಕು. ಎಷ್ಟು ಅಲ್ಲಿದ್ದವ್ರು ಹೇಳ್ತಾರೆ, ಒಂದೂವರೆ ನೀರು ಬರಲು ಶುರುವಾಯ್ತಂತಾಗಲಿ ಕೆಳಗಡೆಗೆ ಎಲ್ಲ ಮಡ್ಕೊಂಡ್ಬಿಟ್ಟಿದ್ರು, ನಾನು ನೋಡ್ತಾರೆ ನೀರು ಬರ್ತಾ ಇದೆ. ಯಾವ ನೀರು? ನದಿ ನೀರು. ನಿಧಾನ ಹೇಳಿ ಮೇಲೆ ಕೊಳ್ಳಕ್ಕೆ ಹೋಗ್ತಾರೆ. ಸರಿ ನೋಡೋಕೆ ಅಲ್ಲಿ ಮೊದಲನ್ನು ಬಂದ್ಬಿಡು, ಮೊದಲನ್ನ ದಸ್ತಿ ಬಂದ್ಬಿಡ್ತಂತಾಗಲೇ ಮೇಲೆತ್ತಿದ್ದಾರೆ ಮತ್ತೆ ತೊಗೊಂಡ್ಬಿಟ್ಟು ಅದು ಸ್ವಲ್ಪ ಅಲ್ಲಿ ಶುರುವಾಗ್ತಾ ಇದೆ ಆಗಲೇ. ಅದು ಎಷ್ಟು ಫಾಸ್ಟ್ ಆಗಿ ಗೊತ್ತಾ? ಒಂದು 5-6 ತಾಸಲ್ಲಿ ಅಷ್ಟು ದೂರ ನೀರು ಬಂದ್ಬಿಟ್ಟಿದೆ. ಅದು ಪ್ರವಾಹ ನದಿ ಅಷ್ಟೇ, ಸಂಸಾರ ಸಮುದ್ರ ಅಂತ ಕರೀತಾರೆ. ಹೇಗಿರಬೇಕು ಸಂಸಾರ ಸಮುದ್ರ? ನಮ್ಮನ್ನು ಹೇಗೆ? ಬರೀ ಪ್ರಾಣಿಗಳ ಭಯ ಇಲ್ಲ, ಇಲ್ಲಿ ಮೊಸಳೆ ಗಿಸಳೆ ಮೊದಲಾದ ಅಟ್ಯಾಕ್ ಮಾಡ್ತಾ ಇವೆ, ಅದು ಬೇರೆ ಗತಿ. ಅದಕ್ಕೆ ಹೇಳ್ತಾರೆ ಸಂಸಾರಿ ಅಕ್ಷಯ ಸಾಗರೇ. ಇದು ಒಂದಿವಸಕ್ಕೆ ಹೋಗಿಬಿಡ್ತಿದ್ರು, ನಿನ್ನೆ ಐತಿ ಇವತ್ತು ಹೋಗಿಬಿಡ್ತು. ಅದಾಗಲ್ಲ ಅಕ್ಷಯ ಸಾಗರೇ, ಯಾವಾಗಲೂ ಇರೋದು, ಹೋಗೋದೇ ಇಲ್ಲ ಅದು. ಒಂದು ಪ್ರಕೃತಿ ಇದು ಅಗಾಧೆ, ಡೆಪ್ತ್ ಅಂದ್ರೆ ಡೀಪ್ ಅಂದ್ರೆ ಅಷ್ಟು ಡೀಪ್ ಇರತಕ್ಕಂಥದ್ದು. ಸದಾ ದುಸ್ತರೆ, ದಾಟಿ ಹೋಗೋಣ ಅಂದ್ರೆ ದಾಟಕ್ಕೆ ಆಗೋದಿಲ್ಲ. ಸರ್ವಾವಧ್ಯ ಜಲಗ್ರಹ ಇರಣುಪಮೈಹಿ ಕಾಮಾದಿ ಭಂಗಾಕುಲೆ, ಸುಳಿಗಳು ಮಧ್ಯೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ 6 ಸುಳಿಗಳು ಇದ್ರ ಮಧ್ಯೆ ನಾವು ಸಿಕ್ಕಿದ್ದೇವಲ್ಲ ಸಮುದ್ರ. ಮತ್ತೆ ಹೇಳ್ತಾರೆ ಇದೆಂಥದ್ದಿದು ವಿಷ ಸಮುದ್ರ. ಮತ್ತೆ ಜೊತೆಗೆ ನೀರಾದ್ರು ನೀರು ಕುಡಿದಾಗ ಯಾರು ಕೂಡ ನೀನು ಬಂತಲ್ಲ, ನೀರು ಎಲ್ಲ ಒಂಡ ನೀರು ಅವೆಲ್ಲ ಕುಡಿಯಲಕ್ಕಾಗೋದಿಲ್ಲ. ನೀರನ್ನು ಕುಡಿದ್ರೆ ರೋಗ ಜಾಸ್ತಿ ಆಗುತ್ತೆ. ಇದು ಉಪ್ಪು ನೀರು, ಅದು ಒಂಡ ನೀರು. ಬರೀ ಮಣ್ಣಿನ ನೀರು ಕುಡಿಯಲಕ್ಕೆ ಬರೋದಿಲ್ಲ. ಇದು ಉಪ್ಪು ನೀರು ಕುಡಿಯಲಕ್ಕೆ ಬರೋದಿಲ್ಲ. ಸಂಸಾರ ಸಮುದ್ರ ನೀರು ಕುಡಿಯಲಕ್ಕೆ ಬರೋದಿಲ್ಲ. ಸಂಸಾರ ಸಮುದ್ರದಲ್ಲಿ ಕುಡಿಯೋ ನೀರು ಒಂದೇ ಒಂದು ಆನಂದ ತೀರ್ಥ ಮಾತ್ರ ಅಂತ ಹೇಳುತ್ತಾರೆ. ಇನ್ನು ಯಾವ ನೀರು ಕುಡಿದ್ರೂ ಕತೆ ಮುಗಿದೋಯ್ತು ಅವರಿಗೆ. ಇದು ವಿಷದ ನೀರಿವೆಲ್ಲ ಕೂಡ ಕೆಟ್ಟ ಕೆಟ್ಟ ಕತೆ ಪುಸ್ತಕ ಅಂತವ್ರು ಭಯಂಕರವಾದ ನೀರುಗಳು. ಅದಕ್ಕೆ ವ್ಯಾಸರಾಜ ಹೇಳ್ತಾರೆ ಬೇರೆ ನೀರು ಕುಡಿಯೋದಿಲ್ಲ ಅಂತ ಹೇಳ್ತಾರೆ ಆಚಾರ್ಯರು. ವ್ಯಾಸರಾದ್ರೆ ಬರೀತಾರೆ ಕುಡಿಯೋದು ಒಂದೇ ನೀರು. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೇ ತಾಪತ್ರ ಯಾಪ. ಜಾಯಾಮೃತದಲ್ಲಿ ವ್ಯಾಸರಾಜರ ಮಾತಿದ್ದು ಒಂದು ಆನಂದ ತೀರ್ಥ ಸದಾ ಕುಡಿತೇನೆ ಅಂತ ಹೇಳ್ತಾರೆ. ಇಂಥ ಭಯಂಕರ ಸಂಸಾರ ಸಮುದ್ರ ನಾವಿದ್ದೇವೆ. ಜಲಗಡಿ ಬೇರೆ ಗತಿನೇ ಇಲ್ಲ, ಇವೆಲ್ಲ ನೆನಪಾಗುತ್ತೆ ನಮಗೀಗ. ಬೇರೆ ಗತಿನೇ ಇಲ್ಲ. ಶರಣಮಿಚ್ಛತಃ, ಶರಣು ಬೇಕು, ಶರಣ ಯಾರೂ ಇಲ್ಲ. ಅಂಥವರನ್ನ ನೋಡಿ ಸಾನುಕ್ರೋಶೈ ರಜಶ್ರಂ ಯುಷ್ಮಾಭಿಹಿ. ನೀವೆಲ್ಲ ಏನು ಮಾಡಿದಿರಿ ಗೊತ್ತಾ ವಾಯುದೇವರೇ? ನೀವೆಲ್ಲ ಹೋದ್ರಿ ಜಲನಿಧಿ ಶಯನಃ ಕ್ಷೀರಸಾಗರ ಶಾಯಿ ಪರಮಾತ್ಮ ಆತನತ್ರ ಹೋದ್ರಿ, ಪ್ರಾರ್ಥನೆ ಮಾಡಿದಿರಿ. ಆಗ ವೇದವ್ಯಾಸರ ಅವತಾರ ಮಾಡಿದ್ರು. ಯುಷ್ಮಾಭಿ ಪ್ರಾರ್ಥಿಸನ್ ಜಲನಿಧಿ ಶಯನಃ ಸತ್ಯವತ್ಯಾ ಮಹರ್ಷೇಹೇ ವ್ಯಕ್ತ. ಸತ್ಯವತಿ ಪರಾಚರಣ ನಿಮಿತ್ತ ವೇದವ್ಯಾಸ ರೂಪವನ್ನು ಸ್ವೀಕಾರ ಮಾಡಿದ್ರು. ನಖಲು ಭಗವತ ಪ್ರಾಕೃತೋ ಜಾತು ದೇಹ. ವೇದವ್ಯಾಸ ದೇವರಿಗೆ ಎಂದೂ ಕೂಡ ಅವರು ಸಾಕ್ಷಾತ್ ಭಗವಂತನಾದ್ದರಿಂದ ಪ್ರಾಕೃತ ದೇಹವೇ ದೇವರಿಗಿಲ್ಲ, ಅಪ್ರಾಕೃತ ದೇಹ. ಇದೆಲ್ಲ ವೇದವ್ಯಾಸರ ವರ್ಣನೆ ಇದು. ಒಂದು ನೀವು ಬರೀತಿರೋದು ವಾಯುಸ್ತುತಿ, ಮಧ್ವಸ್ತುತಿ. ವೇದವ್ಯಾಸನ ಯಾತಕ್ಕೆ ತಂದ್ರಿ ಅಂತ ಕೇಳಿದರೆ, ವೇದವ್ಯಾಸರ ಅವತಾರವಾಯಿತು, ಸಂಸಾರ ಸಮುದ್ರದಿಂದ ಪಾರು ಮಾಡತಕ್ಕಂಥ ಭಗವಂತ ಬಂದ. ತೇಷಾಮಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ರಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಇಂಥ ಭಗವಂತ ವೇದವ್ಯಾಸರಾಗಿ ಬಂದ. ಯಾತಕ್ಕೆ ಬಂದರು ಗೊತ್ತಾ? ಗೊತ್ತಿಲ್ಲ. ನೀವು ಪ್ರಾರ್ಥನೆ ಮಾಡಿದ್ದಕ್ಕೆ ಬಂದರು, ಅದಕ್ಕೆ ನೀವು ಸ್ತೋತ್ರ ಮಾಡ್ತೀವಿ ಅಂತ ಹೇಳಿ ಸರ್. ನೀವು ಕರೆದ್ರೆ ಬರ್ತಾರಲ್ಲ ಸ್ವಾಮಿ ಅಂತ ಹೇಳಿದ್ರೆ ಅದಕ್ಕೆ ಹೇಳಿ. ಅಂದರೆ ಆಚಾರ್ಯ ರೋಲ್ ಏನೇನು ಗೊತ್ತಾ? ತಾವೇನು ಮಾಡಿದ್ದಾರೋ ಅದು ಒಂದು ಭಾಗ. ಸರ್ವೋತ್ತಮನಾದ ಭಗವಂತ ಬಂದ, ಜೀವೋತ್ತಮರಾದ ನೀವು ಕರೆದಿದ್ದಕ್ಕೆ, ಅದಕ್ಕೆ ನಮೋ ನಮಃ ನಿಮಗೆ ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ವಾಯುದೇವರ ರೋಲ್ ಎಲ್ಲಿದೆ? ಅಲ್ಲ, ನಾರಾಯಣ ದೇವರ ಮೂಲಕ ವಾಯುದೇವರು ಪ್ರಾರ್ಥನೆ ಮಾಡಿದರ ಅಂದರೆ ಸ್ಕಂದ ಪುರಾಣದ ವಾಕ್ಯ ಕೋಟ್ ಮಾಡ್ತಾರೆ ಆಚಾರ್ಯರು. ನಾರಾಯಣ ದ್ವಿನಿಷ್ಪನ್ನಂ ಜ್ಞಾನಂ ಕೃತಯುಗೇ ಪುರ. ಆಗೇನು ಮಾಡಿದರಂತೆ? ಸಂಕೀರ್ಣ ಬುದ್ಧಯೋ ದೇವಾಹ ಬ್ರಹ್ಮರುದ್ರ ಪುರಸ್ಸರಾಹ ಶರಣ್ಯಂ ಶರಣಂ ಜಗ್ಮುಹು ನಾರಾಯಣ ಮನಾಮಯಂ. ಬ್ರಹ್ಮದೇವರು ವಾಯುದೇವರು ರುದ್ರದೇವರು ಎಲ್ಲ ಹೋಗಿ ನಾರಾಯಣ ಶರಣ ಹೊಕ್ಕಿದ್ದಕ್ಕೆ ಆಗ ವೇದವ್ಯಾಸ ಅವತಾರ ಆಯಿತು. ಸೊ ನೀವು ಸೇವೆ ಸ್ತೋತ್ರ ಮಾಡಿದ್ದಕ್ಕೆ ವೇದವ್ಯಾಸರು ಬಂದರು ಅಂದ ಮೇಲೆ ನಿಮ್ಮನ್ನು ಎಷ್ಟು ನೆನೆಸ್ಬೇಕು ಗೊತ್ತಾ? ನಾವು ಅಂತ ಹೇಳುತ್ತಾರೆ. ನೀವು ಎಷ್ಟೋ ಜನ ದೊಡ್ಡದವ್ರನ್ನ ಕರಿಬೇಕಾದ್ರೆ ಮೀಡಿಯನ್ನು ಗಂಟು ಬಿಡ್ತಾರೆ, ನೀವು ಹೋಗಿ ಕರೀರಿ ಬರ್ದ್ರೆ ಬರೋದಿಲ್ಲ ನಾವು ಕರೆದ್ರೆ. ಅದು ಪದ್ಧತಿ ಅದು. ಯಾರು ಕರೆದ್ರು ಆಚಾರ್ಯ ವೇದವ್ಯಾಸರು ಬರ್ತಿದ್ದಿಲ್ಲ, ಆಚಾರ್ಯರು ಕರೆದಿದ್ದು ಬಂದಿದ್ದಾರೆ. ಎಷ್ಟೋ ಸರ್ತೆ ತಂದೆನ ಒಪ್ಪಿಸೋರು ಮಗನ ಹಿಡ್ಕೊಂಡ್ಬಿಟ್ರೆ ಸಾಕೇ ಸಾಕು, ತನ್ನ ಮಾತು ಬೇಕಾದ್ರೂ ತಂದೆ ಬೀರ್ತಾನೆ, ಮಗನ ಮಾತು ಬೀರೋದಿಲ್ಲ. ಮಗ ಅಪ್ಪನ ಮಾತು ಬೀರ್ತಾನೆ, ಅದೇನು ಹೊಸ ವಿಚಾರ ಅಲ್ಲ. ಆದರೆ ಮಗನ ಮಾತು ತಂದೆ ಬೀರೋದಿಲ್ಲ, ಜನರಲ್ ಸೈಕಾಲಜಿ. ದೇವರ ಮಗ ನಾರಾಯಣ, ನಾರಾಯಣನ ಮಗ ಸಾಕ್ಷಾತ್ ಮಧ್ವಾಚಾರ್ಯರಾದ್ದರಿಂದ ಇವರು ಕರೆದ್ರೆ ದೇವರು ಬಂದೇ ಬರ್ತಾನೆ ಅಂತ ಹೇಳುತ್ತಾರೆ. ಅದಕ್ಕೆ ವಿಧಿದಾಸ ಯುಕ್ತಿ ಕೊಡ್ತಾರೆ, ನಾವು ಹಸು ಹಿಡ್ಕೊಳ್ಳೋದು ಭಾರಿ ಕಷ್ಟ, ಆದರೆ ಕರು ಹಿಡ್ಕೊಂಡ್ಬಿಟ್ರೆ ಹಸು ಹಿಂದೆ ಬರ್ತಾ ಇರುತ್ತಂತೆ. ಕರು ಹಿಡ್ಕೊಂಡ್ಬಿಟ್ರೆ ಹೋದಲ್ಲೇ ಹಸು ಓಡ್ ಬರ್ತಿರುತ್ತೆ. ಹಾಗೇನೆ ಇದು ನಮಗೆ ಗೊತ್ತಾಗೋದು ಯಾವಾಗ ಗೊತ್ತೇನು, ಈ ದನ ಕಾಯೋರು ಹೋಗಿರ್ತಾರೆ ಇದಕ್ಕೆ ಅಡವಿಗೆ ಹೋಗಿರ್ತಾರೆ. ಅಂದರೆ ಸಾಮಾನ್ಯವಾಗಿ ಅಲ್ಲಿ ಮಗು ಮರಿ ಹಾಕಿಬಿಡುತ್ತೆ, ಕರು ಹಾಕಿಬಿಡುತ್ತೆ, ಅದು ಹೇಗೆ ಎತ್ಕೊಂಡು ಬರಬೇಕು ಅವ್ರು ಅಂತ ಹೊತ್ತನ್ನು ಕರ್ಕೊಂಡು ಹೋಗಿರ್ತಾರೆ ಅವ್ರು. ಅವ್ನು ಏನು ಮಾಡ್ತಾನೆ ಗೊತ್ತಾ, ಹಸು ತಂಟೆಗೆ ಹೋಗೋದಿಲ್ಲ, ಕರು ಎತ್ಕೊಂಡು ಬಂದ್ಬಿಡ್ತಾನೆ ಮನೆಗೆ. ಇದು ಓಡ್ಕೋತ ಬರ್ತಾ ಇರುತ್ತೆ ಅಷ್ಟು ದೂರ. ಹಳ್ಳಿಗಳಲ್ಲಿ ನೋಡಬೇಕು ವಾತಾವರಣನ ಎಷ್ಟು ಜೋರ ಓಡಿ ಬರುತ್ತೆ ಗೊತ್ತಾ ಹಿಂದೆ. ಅದು ಇವ್ರು ಸುಖವಾಗಿ ಅವ್ನು ಬಿಟ್ಟು ಕೂಡ ನೋಡೋದಿಲ್ಲ, ಅವನ್ನ ಹಿಡ್ಕೊಂಡ್ಬಿಟ್ಟಿರ್ತಾರೆ. ಆ ಕುಸಿನ ಹಿಡ್ಕೊಂಡ್ರೆ ಹೇಗೆ ಆಕಳು ಬರ್ತದೋ, ಹಸು ಬರ್ತದೋ, ಮಧ್ವಾಚಾರ ಹಿಡ್ಕೊಂಡ್ರೆ ದೇವರು ಬಂದೇ ಬರ್ತಾರೆ, ಆಮೇಲೆ ಓಡ್ಕೋತ ಬರ್ತಾರೆ. ಭಕುತ ಜನ ಮುಂದೆ ನೀನವರ ಹಿಂದೆ, ಯುಕುತಿ ಕೈಗೊಳ್ಳೋದು ಗಯಾಗದಾಧರನೇ. ವಿಜಯದಾಸರ ದೇವ್ರ ನಾಮ ಅದನ್ನು ಹೇಳೋದಕ್ಕೆ ಕೃಷ್ಣ ಯಾತಕ್ಕೆ ಬಂದ ದ್ವಾರಕೆ ಬಿಟ್ಟು ಉಡುಪಿಗೆ ಅಂದ್ರೆ ಮಧ್ವಾಚಾರ್ಯದಕ್ಕೆ ಅಂತ ಹೇಳ್ತಾರೆ ವಾದಿರಾಜಸ್ವಾಮಿಗಳು. ದ್ವಾರಾವತೀಂ ಸಕಲ ಭಾಗ್ಯವತೀಂ ಉಪೇಕ್ಷ ಗೋಪಾಲ ಬಾಲ ಲಲನಾ ಕರಪೂಜನಂಚ ವಾರ್ಧಿಂ ಮಧುಗೃಹ ಮತೀತ್ಯ ಸಮಧ್ವನಾಥೋ ಯತ್ರಾಸ್ತಿ ತದ್ರಜತ ಪೀಠ ಪುರಬ್ಗರೀಯ. ಇದೆಲ್ಲ ಹೇಳ್ತಾ ವೇದವ್ಯಾಸರ ಬಗ್ಗೆ ಅವತಾರ ಮಾಡಿದ್ರು ಅಂತ ಹೇಳಿದ್ರಲ್ಲ, ಆ ಕ್ಷಣಕ್ಕೆ ತಿರುಕುಪಂಡಿತಾಚಾರ್ಯರಿಗೆ ಒಂದು ಯೋಚನೆ ಬಂತು. ವೇದವ್ಯಾಸರು ಹುಟ್ಟಿದ್ರು ಅಂತಷ್ಟ ನಮ್ಮಂತೆ ಹುಟ್ಟಿದ್ರು ಅಂತ ತಿಳ್ಕೊಂಡ್ಬಿಟ್ರೆ ಕಷ್ಟ ಅಂತೇಳಿ, ನಕಲು ಭಗವತ ಪ್ರಾಕೃತೋ ಜಾತು ದೇಹ, ಭಗವಂತನಿಗೆ ಯಾವ ಅವತಾರದಲ್ಲೂ ಪ್ರಾಕೃತ ದೇಹ ಇಲ್ಲ. ಸೊ ವೇದವ್ಯಾಸರು ಕಶ್ಚದ ಋಷಿ ಅಲ್ಲ, ಸಾಕ್ಷಾತ್ ನಾರಾಯಣ ಅಂತ ಹೇಳೋದಕ್ಕೆ ಆ ಪದ ಇಮಿಡಿಯೇಟ್ ನೋಟ್ ಸೇರಿಸಿಬಿಡ್ತಾರೆ, ಭಗವಂತನಿಗೆ ಪ್ರಾಕೃತ ದೇಹ ಇಲ್ಲ. ವೇದವ್ಯಾಸರು ಏನ್ ಮಾಡಿದ್ರು ಬಂದು ಅಂತ ಮುಂದಿನ ಪ್ರಶ್ನೆ. ಅಸ್ತವ್ಯಸ್ತಂ ಸಮಸ್ತ ಶ್ರುತಿಗತ ಮಧಮೈ ರತ್ನಪೂಗಂ ಯಥಾಂಧೈ ಅರ್ಥಂ ಲೋಕೋಪಕೃತ್ಯೈ ಗುಣಗಣ ನಿಲಯ ಸೂತ್ರಯಾ ಮಾಸ ಕೃತ್ನಂ ಯೋಸೌ ವ್ಯಾಸಾಭಿಧಾನ ತಮಃ ಮಹರಹ ಭಕ್ತಿ ತತ್ಪ್ರಸಾದಾತ್ ಸಜ್ಜೋ ವಿದ್ಯೋಪಲಬ್ಧೈ ಗುರುತಪ ಬಗುರು ದೇವ ದೇವಂ ನಮಾಮಿ ಅಂತ ವೇದವ್ಯಾಸ ನಮಸ್ಕಾರ ಮಾಡ್ತೇನೆ. ಅದು ಹರಿಸ್ತುತಿ. ವೇದವ್ಯಾಸ ನಮಸ್ಕಾರ ಮಾಡ್ತೇನೆ, ಹರಿಸ್ತುತಿ ವಾಯುಸ್ತುತಿ. ಇದು ಎರಡು ರೀತಿ ಹರಿಸ್ತುತಿ ವಾಯುಸ್ತುತಿ ಅನ್ನೋದು. ಕೆಲವರು ಏನ್ ಮಾಡ್ತಾರೆ, ಪ್ರತಿ ಶ್ಲೋಕವೂ ಹರಿಪರವಾಗಿಯೂ ಅರ್ಥ ಆಗತ್ತೆ, ವಾಯುಪರವಾಗಿಯೂ ಅರ್ಥ ಆಗತ್ತೆ, ಅದಕ್ಕೆ ಹರಿವಾಯುಸ್ತುತಿ ಅಂತ ಒಂದು ರೀತಿಯಾದ ಅರ್ಥ. ಇನ್ನೊಂದು ರೀತಿಯಲ್ಲಿ ಹರಿವಾಯುಸ್ತುತಿ ಯಾತಕ್ಕೆ ಅಂದ್ರೆ ಮಧ್ಯ ಮಧ್ಯ ಹರಿಸ್ತುತಿನೂ ಬರುತ್ತದೆ, ವಾಯುಸ್ತುತಿನೂ ಬರೋದು ಹರಿವಾಯುಸ್ತುತಿ. ಇದು ಸಿಂಪಲ್, ಇದು ಎರಡರ್ಥ ಮಾಡಬೇಕು ಕಾರಣ ಇಲ್ಲ. ಒಂದೇ ಅರ್ಥದೊಳಗೆ ವೇದವ್ಯಾಸ ಸಾಕ್ಷಾತ್ ವೇದವ್ಯಾಸರ ಸ್ತೋತ್ರ ಇದೆ. ಹೆಸರು ವಾಯುಸ್ತುತಿ, ವೇದವ್ಯಾಸರ ಸ್ತೋತ್ರ. ಹರೇರ್ ವಾಯುದೇವಶ್ಯ ಚಾಶ್ಚಾತ್ ಅದಕ್ಕೆ ಹೇಳಿಬಿಟ್ಟು ಅಲ್ಲ, ಹಿಂದೆ ಶ್ಲೋಕದಲ್ಲಿ ಹೇಳಿದ್ರಿ ಏನೋ ವೇದ ಆಚಾರ ಸ್ತೋತ್ರ ಮಾಡಿದ್ದಕ್ಕೆ ಬಂದರು ವೇದವ್ಯಾಸ ದೇವರು, ಆದ್ದರಿಂದ ಅದು ವಾಯುದೇವರ ಅನುಗ್ರಹ ಅಂತ ನೆನೆಸ್ಕೋತೀವಿ ಅಂದ್ರೆ ಸರಿ ಹೋಯಿತು. ಈಗಾಗಿ ವೇದವ್ಯಾಸ ಸ್ತೋತ್ರ ಮಾಡ್ತಿದ್ದೀರಿ ನೀವೀಗ, ಮತ್ತೆ ಮಾಡಿದರೆ ವಾಯುಸ್ತುತಿ ಹೇಗಾಗುತ್ತೆ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ಇದಾಗುತ್ತಾಗುತ್ತೆ, ಈಗ ಹೇಳ್ತೇನೆ ತೋರಿಸ್ತೀನಿ ಅಂತ ಹೇಳ್ತಾರೆ. ಅವು ವೇದವ್ಯಾಸರು ಮೊದಲು ಏನು ಮಾಡಿದ್ರು ನೋಡಿ. ಅಸ್ತವ್ಯಸ್ತಂ ಸಮಸ್ತ ಶ್ರುತಿ ಗತ ಮಧಮೈಹಿ ರತ್ನಪೂಗಂ ಯಥಾಂಧೈ ಅರ್ಥಂ ಲೋಕೋಪಕೃತ್ಯೈ ಗುಣಗಣ ನಿಲಯ ಸೂತ್ರಯಾಮಾಸ ಕೃತ್ನಂ. ಈ ಪ್ರಮೇಯ ಮಣಿಗಳೆಲ್ಲ ಅಸ್ತವ್ಯಸ್ತವಾಗಿಬಿಟ್ಟಿತ್ತು. ಮನೆಗೆ ಯಾರೋ ಬರ್ತಾರೆ ನೋಡ್ತಾರೆ, ಏನು ರಸ ಇಟ್ಕೊಂಡಿದ್ದೀರಿ ಮನೇನ, ಸ್ವಲ್ಪ ಸರಿ ಮಾಡಿ ಅಂತ ಹೇಳ್ತಾರೆ. ಎಡ್ ಬರೋದಿಲ್ಲ, ಕೆಲ 5 ನಿಮಿಷ ಸರಿ ಮಾಡಿಬಿಡ್ತಾರೆ ರೆಡಿ ಅಂತೇಳಿ. 5 ನಿಮಿಷ ಕೆಡಿಸ್ಲಕ್ಕೂ ಬರುತ್ತೆ ಕೆಲವರಿಗೆ, ಕೆಲ 5 ನಿಮಿಷ ಪರ್ಫೆಕ್ಟ್ ಮಾಡಿ ಹಾಕ್ಬಿಟ್ಟಿರ್ತಾರೆ. ಅದು ಆರ್ಟ್, ಅದು ಒಂದು ಪ್ಯಾಕಿಂಗ್, ಒಂದು ಆರ್ಟ್, ಅದಕ್ಕೆ ಸಪರೇಟ್ ಸ್ಟಡಿ. ಅದು ಒಂದು ವೇದವ್ಯಾಸ ಹ್ಯಾಂಗ್ ಮಾಡಿ ಅಸ್ತವ್ಯಸ್ತ ಪ್ರಮೇಯ ಮಣಿಗಳನ್ನ ಹಾಳು ಮಾಡಿ ಹಾಕಿಬಿಟ್ಟಿದ್ರು. ಸಮಸ್ತ ಶ್ರುತಿ ಕಥಮ ಅಧಮೈಹಿ, ಅಧಮೈಹಿ ಅಸ್ತವ್ಯಸ್ತಂ, ಅಯೋಗ್ಯ ಜನ ಹಾಳು ಮಾಡಿ ಹಾಕಿಬಿಟ್ಟಿದ್ರು. ಹೇಗೆ ಅಂದ್ರೆ ಯಥಾ ಅಂಧೈಹಿ, ಕುಡಲಿ ಪುಣಿಸ ಕೊಟ್ಟರೆ ಏನು ಪುಣಿಸ್ತಾನೆ ರತ್ನಗಳನ್ನು, ಅವನು ಕಣ್ಣು ಕಂಡಿರ್ತಾನೆ, ಏನು ಆರ್ಡರ್ ಉಚ್ಚಾಪಟ್ಟಿ ಜೋಡಿಸಿ ಹಾಕಿಬಿಟ್ಟಿರ್ತಾನೆ. ಆ ರೀತಿ ವೇದವ್ಯಾಸರ ಮೂಲಭೂತವಾದ ಶಾಸ್ತ್ರ ಪ್ರವೇಯಗಳನ್ನು ಅಸ್ತವ್ಯಸ್ತ ಮಾಡಿ ಹಾಕಿದ್ರು. ಕುರುಡರು ಮಣಿಗಳನ್ನು ಹೇಗೋ ಹಾಕಿ ವೇದವ್ಯಾಸರು ಏನು ಮಾಡಿದರಂತೆ, ಕೃತ್ನಂ ಸೂತ್ರಯಾಮಾಸ, ಕುರುಡ ತಪ್ಪು ತಪ್ಪಾಗಿ ಜೋಡಿಸಿದ ಮಣಿಗಳನ್ನು ಸರಿಯಾಗಿ ಸೂತ್ರದಲ್ಲಿ ಜೋಡಿಸಿಬಿಟ್ಟು ಏನಾಗುತ್ತಲ್ಲ, ಆ ರೀತಿ ಬ್ರಹ್ಮಸೂತ್ರಗಳಲ್ಲಿ ಜೋಡಿಸಿದ್ರು ಅಂತ ಹೇಳುತ್ತಾರೆ. ಸೂತ್ರಯಾಮಾಸ ಹೊಸ ಒಂದು ಕಾವ್ಯವನ್ನು ಮಾಡಿಬಿಡ್ತಾರೆ. ಸೂತ್ರ ಅಂದರೆ ದಾರ, ಬ್ರಹ್ಮಸೂತ್ರ ವೇದಗಳ ಮಣಿಗಳನ್ನು ಪೂಣಿಸ್ತಕ್ಕಂಥ ಸೂತ್ರ ಅಂತಾರೆ. ವೇದಗಳು ಅಂತಕ್ಕಂಥ ಮಣಿಗಳನ್ನು ಪೂಣಿಸ್ತಕ್ಕಂಥ ಸೂತ್ರ, ಪ್ರಮೇಯ ರತ್ನ ಮಣಿಗಳು ಅವೆಲ್ಲ ಅಸ್ತವ್ಯಸ್ತವಾಗಿದ್ದು ವೇದವ್ಯಾಸ ಅವತಾರಕ್ಕಿಂತ ಮುಂಚಿತವಾಗಿ ವೇದವ್ಯಾಸ ದೇವರು ಬ್ರಹ್ಮಸೂತ್ರಗಳ ಮೂಲಕ ಅವನ್ನೆಲ್ಲ ಸರಿಯಾಗಿ ಜೋಡಿಸಿದರು. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ, ಓಂ ಓಂ ಜನ್ಮಾದ್ಯಶ್ಚೇತಃ, ಓಂ ಓಂ ಶಾಸ್ತ್ರಯೋನಿತ್ವಾತ್, ಓಂ ಓಂ ತತ್ವ ಸಮನ್ವಯಾತ್, ಎಲ್ಲ ಜೋಡಿಸ್ತಾ ಬಂದರು. ಈ ರೀತಿ ಆಗಿದ್ದಕ್ಕೆ ಏನು ವಂಡರ್ ಆಯಿತು ಅಂದರೆ ಇಡೀ ಶಾಸ್ತ್ರ ಪ್ರಪಂಚ ನಮಗೆ ಕಣ್ಣಕ್ಕೆ ಶುರುವಾಯಿತು. ಇದು ವೇದವ್ಯಾಸರ ಉಪಕಾರ ಇದು ಒಂದು. ಅಂಥ ವೇದವ್ಯಾಸರನ್ನ ಎಂಥವರು, ಸೂತ್ರಯಾಮಾಸ ಕೃತ್ನಂ ಅರ್ಥಂ ಲೋಕೋಪಕೃತ್ಯ ಈ ಗುಣಗಳ ನಿಲಯ ಸೂತ್ರ ಯಾತಕ್ಕೆ ಮಾಡಿದರೆ ತಮಗಲ್ಲ, ಲೋಕೋಪಕೃತ್ಯ ಲೋಕೋಪಕಾರಕ್ಕೋಸ್ಕರವಾಗಿ ಮಾಡಿದರೆ ಹೊರತು ಬೇರೆಯವರಿಗೆಲ್ಲ. ಲೋಕ ಶಬ್ದಕ್ಕೆ ಎರಡರ್ಥ, ಮತ್ತೆ ಮೇಲಕ್ಕೆ ಜನಗಳ ಉಪಯೋಗಕ್ಕೆ ಅಂತೇಳಿ. ಲೋಕ ಲುಕ್ ಪ್ರಕಾಶೆ ಅಂತ ಧಾತು. ಸೊ ಸ್ವರೂಪ ಯೋಗ್ಯತೆ ಇದ್ದ ಸಜ್ಜನರೇ ಉಪಕಾರಕ್ಕೋಸ್ಕರ ಅಂತ ಒಡಗಿನ ಅರ್ಥ. ಸಜ್ಜನರ ಉಪಕಾರಕ್ಕೋಸ್ಕರವಾಗಿ ವೇದವ್ಯಾಸದೇವರು ಮಾಡಿದರು. ಸೂತ್ರಯ ಬಾತ ಕೃಷ್ಣಂ ಯೋಸೌ ವ್ಯಾಸಾಭಿಧಾನ, ಇವರೇ ವ್ಯಾಸಾಭಿಧಾನ ಗುರುಗಳು. ತಮ್ಮ ಅಹರಹ, ಅವರನ್ನು ಹಗಲು ಹಗಲು ಪ್ರತಿ ದಿವಸವೂ ಕೂಡ ಭಕ್ತಿತಃ ಭಕ್ತಿಯಿಂದ ವಿದ್ಯೋಪಲಬ್ಧೈ, ನಮಗೆ ವಿದ್ಯೆ ಕೊಡಿ ವಿದ್ಯಾಪ್ರಾಪ್ತಿಯಾಗಲಿ ಅಂಥೇಳಿ ನಮಸ್ಕಾರ ಮಾಡ್ತೇನೆ. ಗುರುತಮಂ ಮಗುರುಂ ದೇವದೇವಂ ನಮಾಮಿ. ಗುರುತಮ ಗುರು, ಗುರುತರ ಗುರುತಮ, ಸೂಪರ್ಲೆಟಿವ್. ಇವರಿಂದ ದೊಡ್ಡ ಗುರುಗಳಿಲ್ಲ ವೇದವ್ಯಾಸರಿಗಿಂತ. ಗುರುತಮಂ, ಅವರು ಯಾರು ಗುರುಗಳು ಅಂದರೆ ಅಗುರುಂ, ಅವರಿಗೆ ಗುರುಗಳೇ ಇಲ್ಲ. ಅಗುರುಂ ಅಂಬುದನ್ನು ಈ ರೀತಿ ಅರ್ಥ ಮಾಡ್ಕೋಬಾರ್ದು. ಮತ್ತೆ ನಾ ಗುರು ಅಗುರು ಹೊತ್ತುವಳು ಭಜಿತಾ ಬಿಡುತ್ತೆ. ಆಮೇಲೆ ವೇದವ್ಯಾಸ ಗುರುಗಳೇ ಇಲ್ಲ ಅಂತಾಗಿಬಿಡುತ್ತೆ. ನ ವಿದ್ಯತೆ ಅನ್ಯ ಗುರು ಯಶಸ ಅಗುರು. ಗುರು ನಮಗೆಲ್ಲ ಗುರು, ಅವನಿಗೆ ಗುರುವೇ ಇಲ್ಲ. ದೇವರು ನಮಗೆಲ್ಲ ತಂದೆ, ದೇವರಿಗೆ ತಂದೆನೇ ಇಲ್ಲ. ಆ ರೀತಿಯಾಗಿ ನಮಗೆಲ್ಲ ಗುರುವಾಗಿರತಕ್ಕಂತಹ ಗೋತ್ರ ಆಚಾರ್ಯರು ಗುರುಗಳು, ಅವರಿಗೆ ವೇದವ್ಯಾಸರು ಗುರುಗಳು. ವೇದವ್ಯಾಸರು ಯಾರು ಗುರುಗಳು ಅಂದರೆ ಅವ್ರು ಯಾರು ಗುರುಗಳಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಸ್ವತಃ ಗುರುಗಳು, ಸ್ವತಃ ಸರ್ವಜ್ಞರು ವೇದವ್ಯಾಸ ದೇವರು. ಗುರುತಮ ಮಗುರುಂ ದೇವದೇವಂ ನಮಾಮಿ. ಅವರು ಬರೀ ದೇವ ಅಲ್ಲ, ದೇವಾನಾಂ ದೇವ ದೇವದೇವ ಅಂತ ದೇವದೇವರಾದ ವೇದವ್ಯಾಸ ನಮಸ್ಕಾರ ಮಾಡ್ತೇನೆ. ಮತ್ತು ವಾಯುಸ್ತುತಿ ಬರಲೇ ಇಲ್ಲ ಇದರೊಳಗೆ. ಏನು ವಾಯುಸ್ತುತಿ ಅಂತ ಕೇಳಿದರೆ ಇದೆಲ್ಲ ಯಾವ ಸಾಧ್ಯ ಗೊತ್ತಾ? ತತ್ಪ್ರಸಾದ, ನೀವು ಅನುಗ್ರಹ ಮಾಡಿದರೆ ಮಾತ್ರ ಸಾಧ್ಯ. ನೀವು ಒಲಿದ್ರೆ ವೇದವ್ಯಾಸ ನಮಗೆ ಸಿಗ್ತಾರೆ. ನೀವು ಒಲಿದ್ರೆ ನಮಸ್ಕಾರ ಮಾಡೋ ಶಕ್ತಿ ನಮಗೆ ಬರುತ್ತೆ. ಇಲ್ಲವರು ಇಲ್ಲೇ ಇಲ್ಲ. ಪ್ರಾಣದವರು ಇಲ್ಲದವರು ಏನು ನಮಸ್ಕಾರ ಮಾಡ್ತಾನೆ? ಪ್ರಾಣ ಏನು ಪ್ರಾಣನೇ ಇಲ್ಲ ಅವನೊಳಗೆ. ಅದಕ್ಕೆ ನಿಮ್ಮ ಅನುಗ್ರಹದಿಂದ ತತ್ಪ್ರಸಾದ, ತತ್ಪ್ರಸಾದ ನಿಮ್ಮ ಪ್ರಸಾದದ ಒಲದಿಂದಾಗಿ ನಾವು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂದರೆ ವೇದವ್ಯಾಸರನ್ನು ಅನುಗ್ರಹ, ನಾವು ವೇದವ್ಯಾಸರನ್ನು ಆರಾಧನೆ ಮಾಡಬೇಕು, ಅನುಗ್ರಹ ಸಂಪಾದನೆ ಮಾಡಬೇಕು. ಆ ಶಕ್ತಿ ನಮಗಿಲ್ಲ. ಆಚಾರ ಅನುಗ್ರಹ ಮಾಡಿದ್ರಿಂದ ಸಾಧ್ಯ. ಅದಕ್ಕಾಗಿ ನಿಮ್ಮ ಪ್ರಸಾದದ ಬಲದಿಂದಾಗಿ ವೇದವ್ಯಾಸ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿದ್ರಿಂದ ಇದು ವಾಯುಸ್ತುತಿ ಆಯಿತು. ಮತ್ತೆ ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ, ಹೀಗೆ ಎರಡೂ ವೇದವ್ಯಾಸ ಸ್ತೋತ್ರಗಳು ಕೂಡ ವಾಯುಸ್ತೋತ್ರವೂ ಆಗಿದೆ ಎಂಬುದನ್ನು ಗಮನಿಸಿಬಿಟ್ರೆ ನಿಜವಾಗಲೂ ವೇದವ್ಯಾಸರ ಉಪಕಾರ ಏನು? ಅವತಾರ ಹೇಗೆ ಮಾಡಿದರು? ಅವತಾರ ಯಾತಕ್ಕೆ ಮಾಡಿದರು? ಯಾರು ಪ್ರಾರ್ಥನೆ ಮಾಡಿದರು? ಅವ್ರ ರೂಪ ಎಂಥದ್ದು? ಏನು ಕಾರ್ಯ ಮಾಡಿದರು? ಅದರಿಂದ ಏನು ಉಪಕಾರವಾಯಿತು? ಅವರು ಎಂಥ ಗುರುಗಳು? ಅವರಿಗೆ ಗುರುಗಳೇ ಇಲ್ಲ. ಅಂಥ ವೇದವ್ಯಾಸರನ್ನು ನಾವು ವಿದ್ಯೋಪಲಬ್ಧಿ ವಿದ್ಯಾಪ್ರಾಪ್ತಿಗೋಸ್ಕರ ಆರಾಧನೆ ಮಾಡಬೇಕು. ಅದೆಲ್ಲ ಸಾಧ್ಯವಾಗೋದು ಯಾವಾಗ? ತತ್ಪ್ರಸಾದ, ನೀವು ಅನುಗ್ರಹ ಮಾಡಿದರೆ ಮಾತ್ರ. ಅದಕ್ಕೆ ವಾಯುದೇವರೇ ನಿಮಗೆ ನಮಸ್ಕಾರ, ಅಲ್ಲಿಗೆ ಅನ್ವಯ. ಇಷ್ಟು ಹೇಳಿ ಸರಿ ಅವರು ಸೂತ್ರ ಮಾಡಿದ್ರು, ಇವರೇನು ಮಾಡಿದರು ಅಂತ ಪ್ರಶ್ನೆ. ಅವರು ಸೂತ್ರ ಮಾಡಿದ್ರು, ಇವರೇನು ಮಾಡಿದರು ಅಂದರೆ ಆಜ್ಞಾಮನ್ಯೆ ರಥಾರ್ಯಾಂ ಶ್ರೀ ಪರಿಸರ ದ್ರಸ್ಪಿ ಕೋಟೀರ ಕೋಟೌ ಕೃಷ್ಣಸ್ಯ ಕೃಷ್ಣ ಕರ್ಮ ದಸದನುಸರಣಾದರ್ಥಿತೋ ದೇವಸಂಘೈ ಭೂಮಾವಾಗತ್ಯ ಭೂಮನ್ ಅಸುಕರ ಮಕರೋ ಬ್ರಹ್ಮಸೂತ್ರಸ್ಯ ಭಾಷ್ಯಂ ದುರ್ಭಾಷ್ಯಂ ವ್ಯಸ್ಯ ದಶ್ಯೋ ಮಣಿಮತ ಉದಿತಂ ವೇದ ಸದ್ಯುಕ್ತಿ ಭಿಸ್ತ್ವಂ. ಇದು ಆಚಾರ್ಯ ಮಾಡಿದ ಉಪಕಾರ. ಹಿಂದೆ ಸೂತ್ರ, ಇಮಿಡಿಯೇಟ್ಲಿ ಭಾಷ್ಯ. ಸೂತ್ರವನ್ನು ವೇದವ್ಯಾಸ ದೇವರು ಮಾಡಿದರು, ನೀವು ಅದಕ್ಕೆ ಭಾಷ್ಯವನ್ನು ರಚನೆ ಮಾಡಿದಿರಿ ಅಂತ ಹೇಳಿ ಈ ಮಧ್ವಾವತಾರಕ್ಕೆ ಡೈರೆಕ್ಟ್ ಲಿಂಕ್ ತರ್ತಾ ಇದ್ದಾರೆ. ಪೂರ್ತಿಯಾಗಿ ವೇದವ್ಯಾಸರು ಮಾಡಿದ ಉಪಕಾರ. ಅವರಿಗೆ ಗುರುಗಳೇ ಇಲ್ಲ, ಅವರೆಲ್ಲರಿಗೂ ಗುರುಗಳಾಗಿದ್ದಾರೆ. ಆಚಾರ್ಯರು ಅವರೇ ಗುರುಗಳು ಎಂಬುದನ್ನು ಆಚಾರ್ಯರು ಹೇಳುತ್ತಾ ಹೆಸರಿಗೆ ಆಶೀರ್ವ ಕೊಟ್ಟ ಗುರುಗಳು ಅಚ್ಯುತ ಪ್ರೇಷ್ಠರು. ಹೆಸರಿಗೆ ಅಷ್ಟೇ ಇದೆ. ನಿಜವಾದ ಗುರುಗಳು ಯಾರು ಅಂದರೆ ಸಾಕ್ಷಾತ್ ವೇದವ್ಯಾಸ ದೇವರು. ಪ್ರತಿ ಗ್ರಂಥದಲ್ಲೂ ಆಚಾರ್ಯ ಹೇಳುತ್ತಾರೆ, ನಾರಾಯಣಂ ನಿಹಿರ ಪೂರ್ಣ ಗುಣೈಕ ದೇಹಂ ನಿರ್ದೋಷಮಾಪ್ಯತಮಿಖಿಲೈಸ್ಸು ವಾಕ್ಯೈ ಅಶೋದ್ಭವಾತಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಅನುವ್ಯಾಖ್ಯಾನದಲ್ಲಿ ದೇವರು ಸ್ತೋತ್ರ ಮಾಡಿಬಿಟ್ಟು ಆಮೇಲೆ ಹೇಳ್ತಾರೆ, ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರೂಣಾಂ ಗುರುಮಂಜಸೈವ ವಿಶೇಷತೋವೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ. ನನಗೆ ಸಾಕ್ಷಾತ್ ಗುರುವಾಗಿರತಕ್ಕಂತಹ, ನನಗೆ ಒಬ್ಬನೇ ಗುರುವಾಗಿರತಕ್ಕಂಥ ವೇದವ್ಯಾಸಿ ನಮಸ್ಕಾರ ಮಾಡಿ ಮುಂದೆ ಹೋಗ್ತೇನೆ ಅಂತ ಹೇಳ್ತಾರೆ. ನಾರಾಯಣೇ ನಾಭಿಹಿತೋ ಬದರಿಯಾಂ ತಶೈವ ಶಿಷ್ಯೋ ಜಗದೇಕ ಭರ್ತು. ಮಹಾಭಾರತ ತಾತ್ಪರ್ಯ ಹೇಳ್ತಾರೆ, ನಾನು ವೇದವ್ಯಾಸರ ಶಿಷ್ಯ ಮಾತ್ರ, ಬೇರೆ ಯಾರು ಶಿಷ್ಯನೂ ಅಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಆಚಾರ್ಯರು ಅಂತ ಹೇಳಿದರೆ ಜಗದ್ಗುರುಗಳು. ಜಗದ್ಗುರುಗಳಿಗೆ ಗುರುವಾದ ವೇದವ್ಯಾಸ ದೇವರು ವಿಶ್ವಗುರುಗಳು. ಆದರೆ ಆಚಾರ್ಯರು ಮಾತ್ರ, ಆ ವೇದವ್ಯಾಸರಿಗೆ ಮಾತ್ರ ಮತ್ತೊಬ್ಬ ಗುರುಗಳು ಇಲ್ಲವೇ ಇಲ್ಲ. ಅವರೇ ಮೂಲ ಗುರುಗಳು. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವೇದವ್ಯಾಸರ ಗುರುತ್ವವನ್ನು ಆಚಾರ್ಯ ಹೇಳ್ತಾರೆ, ರಮಾ ಬ್ರಹ್ಮಾದಿ ದೇವತೆಗಳೆಲ್ಲ ಗುರುಗಳು, ಅವರಿಗೆ ಗುರು ಅಂದ್ರೆ ಸಾಕ್ಷಾತ್ ನಾರಾಯಣ, ಅವರಿಗೆ ಜ್ಞಾನ ಸ್ಫೂರ್ತಿ ಆಗಬೇಕಾದ್ರೆ ದೇವರ ಅನುಗ್ರಹ ಬೇಕು. ಆದ್ದರಿಂದ ಹರಿಯೇ ಮೂಲ ಗುರು. ಅಷ್ಟೇ ಅಲ್ಲ, ಇವತ್ತು ಯಾರೇ ಗುರುಗಳು ಏನೇ ಪಾಠ ಮಾಡಲಿ, ಯಾರೇ ಏನೇ ಹೇಳಲಿ, ನಮಗೆ ಜ್ಞಾನ ಬಂತು ಅಂದರೆ ಇವರಿಂದ ಜ್ಞಾನ ಬಂದಿದ್ದಲ್ಲ, ಒಳಗೆ ಕೂತ್ಕೊಂಡು ಪರಮಾತ್ಮ ಮಾತಾಡಿಸ್ತೇನೆ ಅಂತ ಜ್ಞಾನ ಬರುತ್ತೆ. ಆದ್ದರಿಂದಾಗಿನೇ ಅಪ್ಪೆಚ್ಚುತೋ ಗುರುದ್ವಾರ ಪ್ರಸಾದಕೃತ ಹಂತ್ವಿತಿ ಆಚಾರ್ಯ ಹೇಳ್ತಾರೆ. ಮತ್ತು ದೇವರು ಡೈರೆಕ್ಟಾಗಿ ಯಾತಕ್ಕೆ ಹೇಳೋದಿಲ್ಲ ಅಂದರೆ ಅಗಮ್ಯ, ಅಗಮ್ಯತ್ವ ಹರಿಸ್ತಸ್ಮಿನ್ ಆವಿಷ್ಟ ಮುಕ್ತಿದೋಹವೇ. ಗುರುಗಳಲ್ಲಿ ತಾನೇ ಯೋಂತಃ ಪ್ರವಿಶ್ಯ ಒಡಗಿದ್ದು ಬುದ್ಧಿ ಪ್ರೇರೇಪಣೆ ಮಾಡಿ, ಮಾತು ಪ್ರೇರೇಪಣೆ ಮಾಡಿ, ಸಕಲೇಂದ್ರ ಪ್ರೇರೇಪಣೆ ಮಾಡಿ ಜ್ಞಾನ ಕೊಡೋದು ಯಾರು? ವೇದವ್ಯಾಸರೇ. ಅಷ್ಟೇ ಅಲ್ಲ, ಹೇಳೋರಲ್ಲಿದ್ದು ಕೇಳೋರಲ್ಲಿದ್ದು ಜ್ಞಾನ ಕೊಡಿಸೋದು ಯಾರು? ಮತ್ತೆ ತಾನೇನೆ ಕೇಳೋರಿಗೆ ಅರ್ಥನೇ ಆಗದೆ ಹೋದರೆ ಏನು ಮಾಡೋಂಗಿಲ್ಲ. ಅರ್ಥ ಮಾಡಿಸೋದು ದೇವರೇ, ಅರ್ಥವಾಗ ಮಾತಾಡಿಸೋದು ದೇವರು, ಶಿಷ್ಯರ ಒಳಗಿದ್ದು ಅರ್ಥ ಮಾಡಿಸ್ಕೊಡೋದು ದೇವರೇ. ಎಂಥ ಗುರುತ್ವ ದೇವರದ ಲೆಕ್ಕ ಹಾಕಿ. ಇವತ್ತು ಬೇರೆ ಯಾರಿಗೂ ಕೂಡ ಹರಿವಾಯುಗಳನ್ನು ಬಿಟ್ಟರೆ ಒಳಗೆ ಪ್ರವೇಶ ಮಾಡಿ ಅರ್ಥ ಮಾಡಿಕೊಡ್ತಕ್ಕಂಥ ಶಕ್ತಿ ಅಂದರೆ ಇವರಿಬ್ಬರದು ಮಾತ್ರ. ಒಳಗೆ ಪ್ರವೇಶ ಮಾಡ್ತಾರೆ, ಒಳಗೆ ಹೊರಗೆ. ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತಃ, ಎಲ್ಲರ ಒಳಗೆ ಹೋಗೋ ಶಕ್ತಿ ವಾಯುದೇವರಿಗೆ. ತತ್ವಾಭಿಮಾನ ದೇವತೆ ಹೇಳ್ತಾರೆ, ಅವರೊಳಗೂ ಹೋಗ್ತಾರೆ ಮತ್ತು ವಾಯುದೇವರು. ಅಷ್ಟು ಒಳಗೆ ಹೋಗ್ತಾರೆ, ಬೇರೆ ಯಾರಿಗೂ ಇಲ್ಲ, ಬೇರೆ ಮನೆಗೆ ಹೋಗ್ತಾರೆ. ಸೀದಾ ಅಡಿಗೆ ಮನೆಗೆ ಹೋಗೋ ಗತಿಯನ್ನಾಗಬೇಕು, ಲೆಕ್ಕಾಯ್ತು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲೇ ಕೂತ್ಕೊಂಡು ಕಾಯ್ತಿರ್ಬೇಕು, ಹೋಗ್ಬಿಡ್ಬೇಕಷ್ಟೇ. ಯಾರಿಗೆ ಸ್ವಾತಂತ್ರ್ಯ ಇರುತ್ತೆ? ಮನೆ ಯಜಮಾನ ಹೋಗ್ತಾನೆ, ಅದಕ್ಕೆ ಯಜಮಾನಿ ಹೋಗ್ತಾ ಉಳಿದವರು ಹೋಗಾಗಿರೋದಿಲ್ಲ. ಅದು ವಾಯುದೇವರು ಹೋಗಬಹುದು, ಮಕ್ಕಳಂತೂ ಹೇಳೋಕ್ಕೆ ಎಲ್ಲಿ ಬೇಕಾದ್ರೂ ಓಡಾಡ್ತಾರೆ ಮಕ್ಕಳು, ಅವ್ರಿಗೆ ಫ್ರೀ. ಅದಕ್ಕೆ ಆಚಾರ್ಯ ಲಕ್ಷ್ಮೀ ನಾರಾಯಣ ಮತ್ತು ವಾಯುದೇವರು ಇವರು ಎಲ್ಲಾದರೂ ಫ್ರೀ ಅವರಿಗೆ ಎಂಟ್ರಿ. ಅದಕ್ಕೆ ಒಳಗೆ ಹೊರಗೆ ಓಡಾಡ್ಕೊಂಡಿರ್ತಾರೆ, ಪರ್ಮಿಷನ್ ಕೇಳಿ ಹೋಗೋದಿಲ್ಲ. ಮತ್ತೆ ಇನ್ನೊಬ್ರು ಕೇಳಬೇಕು, ಅವ್ರು ಕೇಳಬೇಕಾಗಿಲ್ಲ. ಅದು ವಾಯುದೇವರ ವೈಶಿಷ್ಟ್ಯವಾದ್ದರಿಂದಾಗಿನೇ ಮೂಲ ಗುರು ಭಗವಂತ, ಅನಂತ ಗುರುಗಳು ಬ್ರಹ್ಮವಾಯುಗಳು, ಮಧ್ಯ ಮಹಾಲಕ್ಷ್ಮಿ ಇದ್ದಾರೆ. ಅದನ್ನೆಲ್ಲ ಹೇಳೋದಕ್ಕೆ ಗುರುತಮ ಮಗುರುಂ ದೇವದೇವಂ ನಮಾಮಿ, ದೇವದೇವನಾದ ಶ್ರೀಹರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ. ಇದರಿಂದ ಆಚಾರ್ಯ ಮೂರು ರೂಪಗಳು ನಮಸ್ಕಾರ ಮಾಡ್ತಾ ಇದ್ದಾರೆ, ಪರಮಾತ್ಮ ರೂಪಗಳು ನಮಸ್ಕಾರ ಮಾಡ್ತಾ ಇದ್ದಾರೆ. ಅದಕ್ಕೋ ಪಂಡಿತ ಆಚಾರ್ಯ ಹರಿವಾಯುಸ್ತುತಿ ಯಾತಕ್ಕೆ ಸಿದ್ಧಿ ಕೊಡ್ತದೆ ಅಂದರೆ ಅದು ಹರಿಯ ಸ್ತೋತ್ರನಾಗಿದೆ, ವಾಯುಸ್ತೋತ್ರನಾಗಿದೆ, ಅದಕ್ಕೆ ಸಿದ್ಧಿ ಕೊಡ್ತದೆ ಅಂತ. ಇಬ್ಬರ ಸ್ತೋತ್ರವಾಗಿರೋದ್ರಿಂದ ಇನ್ನೊಬ್ರು ಹೋಗೋದು ಎಸಿಟಿನೇ ಇಲ್ಲ, ಇಬ್ಬರು ಅಲ್ಲೇ ಇದ್ದಾರೆ, ಇಬ್ಬರು ನೋಡ್ಕೋತಾನೆ ಹೇಳ್ತಾ ಇದ್ದಾರೆ. ಇದು ಕಾಮನ್ ಸೆನ್ಸ್, ಅದು ವಾಯುಚಾರ್ಯ ಇದ್ದಾರೆ, ದೇವರು ನೋಡ್ತಾ ಇದ್ದಾರೆ. ಸಹಜವಾಗಿ ಯಾರು ನಮಸ್ಕಾರ ಮಾಡಬೇಕು? ಇವರಿಬ್ಬರು ನಮಸ್ಕಾರ ಮಾಡಬೇಕು. ಇಲ್ದವರು ಆಚಾರ್ಯ ಯಾವ ದೇವರನ್ನು ಆರಾಧನೆ ಮಾಡ್ತಾರೋ ಅವ್ರು ಇವರು ಮಾಡದೇ ಇರೋಕ್ಕೆ ಸಾಧ್ಯ ಉಂಟಾ? ಆದ್ದರಿಂದ ಹರಿಗೂ ಸ್ತೋತ್ರ ಆಯಿತು, ವಾಯುದೇವರಿಗೂ ಸ್ತೋತ್ರ ಆಯಿತು. ಇಂಥ ಬ್ರಹ್ಮಸೂತ್ರಗಳಿಗೆ ನೀವು ಭಾಷ್ಯ ಬರೆದವರು ಅಂತ ಮುಂದಿನ ಪ್ರಶ್ನೆ. ಭಾಷ್ಯ ಬರೆದ ಏನು ಮಹಾದೊಡ್ಡ ವಿಚಾರ ಅಂತ ಕೇಳಿದರೆ, ಆಜ್ಞಾಮನ್ನೈರಧಾರಿಯಾಮ್, ಉಳಿದ ಯಾರಿಗೂ ಅದನ್ನು ಧರಿಸ್ತಕ್ಕೆ ಪೂರೈಸ್ತಕ್ಕೆ ಅಸಾಧ್ಯವಾದಂಥ ಆಜ್ಞೆ. ಹನುಮಂತನನ್ನು ಬಿಟ್ಟರೆ ಸಂಜೀವನ ತರಲಿಕ್ಕೆ ಯಾರಿಗೆ ಆಗ್ತಿತ್ತು? ಹನುಮಂತನ ಬಿಟ್ಟರೆ ಸಮುದ್ರಹಾರಿ ಸಂದೇಶ ಕೊಡಲಿಕ್ಕೆ ಯಾರಿಗೆ ಬರ್ತಿತ್ತು? ಹನುಮಂತನ ಬಿಟ್ಟರೆ ಸತ್ತ ಕಪಿಗಳು ಬರೋ ಶಕ್ತಿ ಯಾರಿಗಿತ್ತು? ಭೀಮನ್ನು ಬಿಟ್ಟರೆ ದುರ್ಯೋಧನ ಕೊಲ್ಲೋ ಶಕ್ತಿ, ದುರ್ಯೋಧನಾದಿಗಳನ್ನು ಕೊಲ್ಲೋ ಶಕ್ತಿ ಯಾರಿಗಿತ್ತು? ಭೀಮಸೇನ ಬಿಟ್ಟರೆ ಸೌಗಂಧಿಕ ಪುಷ್ಪ ತರೋ ಶಕ್ತಿ ಯಾರಿಗಿತ್ತು? ಅದೇ ರೀತಿಯಲ್ಲಿ ಮಧ್ವಾಚಾರ್ಯರು ಬಿಟ್ಟರೆ ಬ್ರಹ್ಮಸೂತ್ರ ಭಾಷ್ಯ ಬರೆಯೋ ಶಕ್ತಿ ಯಾರಿಗಿತ್ತು ಅಂತ ಕೇಳ್ತಾರೆ. ಆಜ್ಞಾಮನ್ನೈರಧಾರಿಯಾಮ್ ನೆನ್ಬಿಟ್ಕೊಂಡು ಬಿಟ್ರೆ ನಮಗೆ ಕೆಲವು ಮ್ಯಾಚ್ ಸೋತಾಗೆಲ್ಲ ಯಾರಿರೋ ಅವ್ರು ಹೆಸರು ಹೇಳ್ತಾರೆ, ಅವರಿದ್ದರೆ ಗೆಲ್ತಿದ್ರು ಅಂತೇಳಿ, ಅವರಿದ್ರೆ ಇನ್ನೊಬ್ಬರಿದ್ದರೆ ಗೆಲ್ತಿದ್ರು ಅಂತಾರೆ. ಕೊನೆಗೆ ಅಂತೂ ಇವ್ರಿಗೆ ಹೇಳೋದು ಬಿಡೋದಿಲ್ಲ. ಅದಕ್ಕೆ ಆಚಾರ್ಯ ಇದ್ರೆ ಮಾತ್ರ ಭಾಷ್ಯ ಬರಲಿಕ್ಕೆ ಸಾಧ್ಯ. ಆಜ್ಞಾಮನ್ನೈರಧಾರಿಯಾಮ್, ಬೇರೆ ಯಾರಿಂದನೂ ಧರಿಸಲಿಕ್ಕೆ ಆಗದೇ ಇರತಕ್ಕ ಸಾಧ್ಯವಾದ ಅಪ್ಪಣೆಯನ್ನು ಧರಿಸಿ ನೀವು ಭಾಷ್ಯ ರಚನೆ ಮಾಡಿದ್ದೀರಿ ಅಂತ ಹೇಳ್ತಾರೆ. ನಾಳೆ ಆ ಶ್ಲೋಕ ಭೂತ್ವಾ ಕ್ಷೇತ್ರೇ ವಿಶುದ್ಧೇ, ಮುಂದಿನ ಶ್ಲೋಕ ಮಧ್ವವಿಜಯ. ಒಂದೇ ಶ್ಲೋಕದಲ್ಲಿ ಮಧ್ವವಿಜಯ, ಇಡೀ ಮಧ್ವವಿಜಯ ಅರ್ಜೆಂಟ್ ಹೇಳಬೇಕಾದ್ರೆ ಒಂದು ಶ್ಲೋಕ ಹೇಳಿದರೆ ಸಾಕು. ಭೂತ್ವಾ ಕ್ಷೇತ್ರೇ ವಿಶುದ್ಧೆ, ಆಮೇಲೆ ಎಲ್ಲ ರೂಪಗಳು ಒಟ್ಟೆಗೆ ಒಂದೇ ತಂತ್ವ ಸುಪೂರ್ಣ ಅಂಥೇಳಿ ಮೂರು ಶ್ಲೋಕ ಬರೆದವರು ತಮ್ಮ ಹೆಸರು ಹೇಳ್ಕೊಬಿಟ್ಟು ಪರಶ್ರುತಿ ಹೇಳ್ತಾರೆ. ಆಮೇಲೆ ಮುಕ್ತಿ ಮೇತೆಯವರ ಜಯಂತಿ ಅಂತ ನಾಳೆ ನಾಲ್ಕು ಶ್ಲೋಕಗಳನ್ನು ಹೇಳಿ ನಖಸ್ತುತಿಯನ್ನು ಸಂಕ್ಷೇಪವಾಗಿ ಹೇಳಿ ಈ ವಾಯುಸ್ತುತಿಯ ಪ್ರವಚನ ಮಾಡಿಕೆ ಮಂಗಳವಾಗ್ತದೆ. ನಾಳೆ ಎಂದೋ ಶುರುವಾಗಿದ್ದು ಇಂದು ಮುಗಿತಾ ಇದೆ ಎಂಬುದು ವಿಶೇಷ. ನಾಳೆ ಸರಿಯಾಗಿ ಸ್ವಲ್ಪ ಮುಂದೆ ನಾಲ್ಕಾರು ಶ್ಲೋಕ ಇರೋದರಿಂದ ನಾಳೆ ಮಂಗಳ ಬೇರೆ, ಆದ್ದರಿಂದಾಗಿನೇ ನಾಳೆ ಬೇಗ ಆರು ಕಾಲಿಗೆ ಶುರು ಮಾಡಿಬಿಟ್ರೆ ಎಂಟರೊಳಗೆ ಮುಕ್ತ ಆಗಿದೆ. ಮೊದಲು ಬರೋದಕ್ಕೆ ಆಮೇಲೆ ಹೋಗೋದು ಕಷ್ಟ, ಮೊದಲು ಬರೋದು ಸುಲಭ. ಭಾನುವಾರ ಬೇರೆ ಆದ್ದರಿಂದ ಸರಿಯಾಗಿ ಆಲು ಕಾರಿ ಪ್ರಾರಂಭ ಮಾಡಿ ಎಂಟರೊಳಗೆ ಒಟ್ಟು ಆರು ಶ್ಲೋಕ ಹೇಳಬೇಕು. ನಾಳೆ ಆರು ಶ್ಲೋಕವನ್ನು ಕೂಡ ಹೇಳ್ತಾ ಇದನ್ನು ಸರಿವಾಯಿಗಳು ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾ.